ಚೆನ್ನಾಗಿದ್ದೀನಿ. ಸೊ ಪ್ರಾರ್ಥನೆ ಮಾಡಿದೀರಾ ಅಂತ ಹೇಳ್ಕೊಂತೀನಿ. ಸರಿ, ಓಕೆ. ಅದಕ್ಕೆ ನಾವೇನು ಮಾಡೋಣ, ಡೈರೆಕ್ಟ್ ಆಗಿ ಏನು ಮಾಡೋಣ, ಒಂದೇ ಸರಿ ಸಬ್ಜೆಕ್ಟ್ಗೆ ಏನು ಮಾಡೋಣ, ನಾವು ಹೋಗೋಣ. ಸೊ ಇಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ,
ಆಗಿದೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾದ್ರೆ ನಾವು ಕಳೆದ ಒಂದು ಸತಿ ನಾವೇನಪ್ಪ ಮಾಡಿದ್ರಿ ಅಂತಂದ್ರೆ, ರೆವಲೇಷನ್ ಅಂತ ಇದರಲ್ಲಿ ಏನು ಮಾಡಿದ್ರಿ ನಾವು 8th ಚಾಪ್ಟರ್ ಮತ್ತೆ 9th ಚಾಪ್ಟರ್ ಏನ್ ಮಾಡಿದ್ರಿ ನಾವು ಓದ್ಕೊಂತ ಬಂದ್ರಿ ಎಲ್ಲರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಅದ್ರಲ್ಲಿ ನೋಡಿದಂತ ಮುಖ್ಯವಾಗಿರುವಂತ ಅಂಶ ಏನಪ್ಪ ಅಂತಂದ್ರೆ, ಈ ಪ್ರಕಟಣೆ ಪುಸ್ತಕದಲ್ಲಿ 8ನೇ ಮತ್ತೆ 9ನೇ ಅಧ್ಯಾಯದಲ್ಲಿ ಈ ತುತ್ತೂರಿ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ ಎಲ್ಲರ. ಸೊ ತುತ್ತೂರಿ ಬಗ್ಗೆ ಏನ್ ಮಾಡಿದ್ರೆ ನಾವು ಅನೇಕ ಅಂಶಗಳನ್ನ ನಾವೇನ್ ಮಾಡಿದ್ರೆ ನಾವು ಓದ್ಕೊಂತ ನಾವು ಬಂದ್ರಿ. ಸೊ ಅದೋಣ. ಸೊ ಅದಕ್ಕೆ ನೋಡ್ಬೇಕಾರೆ ಆ ತುತ್ತೂರಿಗಳು ಏನಪ್ಪ ನೋಡಿಸ್ತಂದ್ರೆ, ಸಭೆಯ ಒಂದು ಕಾಲದಲ್ಲಿ ಆಗುವಂತ ಅನೇಕ ಒಂದು ವಿಚಾರಗಳು, ಆ ಒಂದು ತುತ್ತೂರಿ ಓದ್ಬೇಕಾರೆ ಸಭೆಯ ಮೇಲೆ ಬೀರುವಂತ ಒಂದು ಪ್ರಭಾವಗಳು ಏನ್ ಮಾಡಿದ್ರಿ ನಾವು ಅದನ್ನ ನೋಡಿದ್ರೆ, ಆಮೇಲೆ ಸಮಾಜದಲ್ಲಿ ಆಗುವಂತ ಒಂದು ಅನೇಕ ಒಂದು ಕಾರಣಗಳೇನ್ ಮಾಡಿದ್ರಿ ನಾವು ಅದನ್ನ ನೋಡ್ತಾ ಹೋದ್ರಿ ಅಲ್ರ. ಸೊ ಅದಕ್ಕೆ ನಾವು ಇವಾಗ ನೋಡ್ಬೇಕಾದ ಒಂದು ಚಾಪ್ಟರ್ ಯಾವ ಚಾಪ್ಟರ್ಪ್ಪ ಅಂತ ನೋಡೋದಂದ್ರೆ, ಚಾಪ್ಟರ್ ನಂಬರ್ 10 ಅದ ಪ್ರಕಟಣೆ ಅಧ್ಯಾಯದಲ್ಲಿ ಬರುವಂತ 10ನೇ ಅಧ್ಯಾಯ. ಸೊ ಅದಕ್ಕೆ ಈ 10ನೇ ಅಧ್ಯಾಯದ ಬ್ಯಾಕ್ಗ್ರೌಂಡ್ ಏನಪ್ಪ ಅಂತ ನೋಡ್ಬೇಕಾದ್ರೆ ನಾವು ಸ್ವಲ್ಪ ನಾವು ಇನ್ಫಾರ್ಮೇಶನ್ ಏನ್ ಮಾಡೋದು ತಿಳ್ಕೊಬೇಕು. ಏನಂತಂದ್ರೆ ಇವಾಗ 11ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಏನಾಗ್ತದೆ ಅಂದ್ರೆ, ನಮ್ಮ 7ನೇ ಒಂದು ತುತ್ತೂರಿ ಬಗ್ಗೆ ಏನ್ ಮಾಡೋದು ನಮ್ಗೆ ಅಲ್ಲಿ ಕೊಡೋದು. ಬೇಕಾದ್ರೆ ವಚನ ಓದ್ಬಿಡೋಣ. ಪ್ರಕಟಣೆ 11ನೇ ಅಧ್ಯಾಯ 15ನೇ ವಚನ, ರೆವಲೇಷನ್ 11:15.
ಏಳನೆಯ ದೇವದೂತನು ತುತ್ತೂರಿಯನ್ನು ದೀಡನು, ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಆತನು ಯುಗ ಯುಗಾಂತರಗಳಲ್ಲಿಯೂ.
ಥ್ಯಾಂಕ್ ಯು ಸರ್. ಸರಿ, ನೋಡ್ಬೇಕಾರೆ ಅಲ್ಲೇನ್ ನೋಡ್ತೀವಿ ಅಂದ್ರೆ, ನಾವು ಅಲ್ಲಿ 7ನೇ ತುತ್ತೂರಿ ಊದ್ಬೇಕಾರೆ ಅಂತ ಅಂದ್ಬಿಟ್ಟು ಒಂದು ಸನ್ನಿವೇಶ ನೋಡ್ತೀರಿ. ಅಂದ್ರೆ 7ನೇ ಒಂದು ದೇವದೂತ ಆ ತುತ್ತೂರಿ ಊದಿರಂತ ಒಂದು ಸ್ಥಾನ ಅಂದ್ರೆ ಒಂದು ವಾಕ್ಯ ಎಲ್ಲಪ್ಪ ನೋಡ್ತೀರಿ, ರೆವಲೇಷನ್ 11:15 ವರ್ಸ್ ಅಲ್ಲಿ ಮಾಡ್ತೀರಿ. ಅಂದ್ರೆ ಅದಕ್ಕಿಂತ ಮುಂಚೆ ಏನಪ್ಪ ಇದೆ ವಿಚಾರಗಳು ಅಂತಂದ್ರೆ, ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಆಗೋದೆ ಅಂತಾರೆ 7ನೇ ತುತ್ತೂರಿ. ಅಂದ್ರೆ 7ನೇ ತುತ್ತೂರಿ ಊದ್ಬೇಕಾರೆ ಏನ್ರಿ ಆತನ ಒಂದು 2ನೇ ಬರುವಿಕೆ ಏನಾಗ್ತದೆ ಅಲ್ಲಿ ಅಲ್ಲಾಗ್ತದೆ. ಅಂದ್ರೆ ಆತನು 2ನೇ ಬರುವಿಕೆ ಬರೋಕ್ಕಿಂತ ಮುಂಚೆ ಏನ್ರಿ ಅನೇಕ ಒಂದು ವಿಚಾರಗಳೇನಾಗ್ಬೇಕಲ್ಲಿ ಅಲ್ಲಾಗ್ಬೇಕು. ಆ ಅನೇಕ ವಿಚಾರಗಳನ್ನ ನಮ್ಗೆ ಏನ್ ಮಾಡಿದ್ರೆ ಅಂದ್ರೆ ಪ್ರಕಟಣೆಯಲ್ಲಿ ಏನ್ರಿ 10ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಪ್ರಕಟಣೆ 10ನೇ ಅಧ್ಯಾಯದಲ್ಲಿ ಅವಾಗ ನೀವೆಲ್ಲ ಓದ್ತಾರೆ ಹಂಗೆ ಏನ್ ಮಾಡಿರ್ಬೋದು ಕೆಲವೊಂದು ಇನ್ಫಾರ್ಮೇಶನ್ ನಾವ್ ಏನ್ ಮಾಡ್ತೀರ ಅಲ್ಲಿ ಆಲ್ರೆಡಿ ನಾವು ಅಲ್ಲಿ ಓದಿದಿರಿ ಅಲ್ರ. ಸೊ ಏನಪ್ಪ ಅದು ಇನ್ಫಾರ್ಮೇಶನ್ ಅಂತ ನೋಡ್ದ ಅಂತಂದ್ರೆ, ನಾವು ಏನ್ ನೋಡ್ತೀವಿ ಅಂತಂದ್ರೆ, ಒಂದು ಮಹಾ ಬಲಿಷ್ಠನಾಗಿರಂತ ಒಬ್ಬ ದೂತ ಆಕಾಶದಿಂದ ಏನ್ರಿ ಇಳಿದು ಬರೋದ್ ನಾ ಏನ್ ಮಾಡ್ತೀವಿ ನಾವು ನೋಡ್ತೀರಿ. ಅವ್ರು ಏನಾಗಿದೆ ಅಂತಂದ್ರೆ, ಅವರು ಮೇಘನ ಧರಿಸ್ಕೊಂಡಿದ್ರು ಅಂತ ನೋಡ್ತೀರಿ. ಅವರು ತಲೆ ಮೇಲೆ ಏನಿತ್ತು ಅಂತೆ, ಒಂದು ಮುಗಿಲು ಬಿಲ್ಲಿತ್ತು ಅಂತ ಅಂದ್ಬಿಟ್ಟು ನೋಡ್ತೀರಿ. ಆಮೇಲೆ ಆತನ ಮುಖವು ಸೂರ್ಯನಂತ ಏನಾಗಿತ್ತಂತೆ ಪ್ರಕಾಶವಾಗಿತ್ತು. ಆತನ ಪಾದ ಬಂದ್ಬಿಟ್ಟು ಏನ್ರಿ ಒಂದು ಬೆಂಕಿಯ ಒಂದು ಪಿಲ್ಲರ್ಸ್ ಆಫ್ ಫೈರ್, ಬೆಂಕಿಯ ಸ್ತಂಭಗಳ ಕಂಬಗಳ ತರ ಏನಾಗಿತ್ತಂತೆ ಇತ್ತು ಅಂತ ಹೇಳ್ತಾರೆ. 2ನೇ ವಚನದಲ್ಲಿ ಓದ್ದ ಅಂತಂದ್ರೆ, ನಾವೇನ್ ನೋಡ್ತಿದ್ರೆ ಅವ್ರ ಕೈದಲ್ಲಿ ಒಂದು ಚಿಕ್ಕದಾಗಿರಂತ ಒಂದು ಪುಸ್ತಕ ಇತ್ತು ಅಂತ ಅಂದ್ರೆ ಸುರುಳಿ ಅದರ ಅದು ತೆರೆದಿರಂತ ಒಂದು ಸುರುಳಿ ಅಂತ ಹೇಳ್ತಾರೆ, ಓಪನ್ ಬುಕ್ ಇತ್ತು ಅಂತ ಹೇಳ್ತಾರೆ. ಅವರು ತನ್ನ ಎಡಗಾಲ್ನ ಅದರ ಏನಂತಾರೆ ಭೂಮಿ ಮೇಲೂ ಬಲಗಾಲ್ನ ಬಂದ್ಬಿಟ್ಟು ಸಮುದ್ರದ ಮೇಲೆ ಏನ್ ಮಾಡಂತೆ ಅಲ್ಲಿ ಇಟ್ರು ಅಂತ ಮಾಡ್ತಾರೆ ಹೇಳ್ತಾರೆ. ಹೇಳ್ಬಿಟ್ಟು 3ನೇ ವಚನದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಸಿಂಹದ ತರ ಏನ್ ಮಾಡ್ತಾರೆ ಗರ್ಜನೆ ಕೊಟ್ಟ ಅವಾಗ ಏನಾಗ್ತಾನೆ 7 ಒಂದು ಗುಡುಗುಗಳೇ ಅಂತಂತೆ, ಮತ್ತೆ ಅದರ ಒಂದು ಸದ್ದುಗಳು ಕೇಳಿಸ್ತು ಅಂತ ಹೇಳ್ತಿರೋದ್ರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಹಿಂಗ್ ಹೇಳಿದ ತಕ್ಷಣ ನಾವು ನೆಕ್ಸ್ಟ್ ಏನಪ್ಪ ನೋಡ್ತೇನೆ 5ನೇ ವಚನದಲ್ಲಿ ಮತ್ತೊಬ್ಬ ಏನ್ರಿ ಆ ಒಂದು ದೂತ ಏನ್ರಿ ಅದೇ ದೂತ ಆಕಾಶ ಕಡೆ ಕೈ ಎತ್ಕೊಂಡು ಏನಂತ ಒಂದು ಆಣೆ ಇಡೋದ್ ನೋಡ್ತೀರಿ, ಏನಂತ ಮಾತಾಡೋದ್ ನೋಡ್ತೀನಿ ಅಂದ್ರೆ, ಇನ್ ಮೇಲೆ ಏನಿಲ್ಲ ಜಾಸ್ತಿ ಕಾಲಾವಕಾಶ ಇರೋದಿಲ್ಲ ಅಂತ ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅದನ್ನ. ಹಂಗಾರೆ ಈ ದೂತ ತನ್ನ ಒಂದು ಕಾಲ್ನ ಏನ್ ಮಾಡಿದ್ರೆ ಒಂದು ಸಮುದ್ರದ ಮೇಲೆ ಇನ್ನೊಂದು ಒಂದು ಕಾಲ್ನ ಏನ್ ಮಾಡಿದೆ ಅಂತ ಒಂದು ಭೂಮಿ ಮೇಲೆ ಇಟ್ಟಿದ್ರೆ ಅಂತಂದ್ರೆ ಅಲ್ಲಿ ಏನಾಗಿದೆ ನಡುವೆ ಒಂದು ಏನಾಗಿದೆ ಒಂದು ಒಂದು ಪಿಕ್ಚರ್ ಇದೆ. ಇದು ಈ ಪಿಕ್ಚರ್ ನಾವು ಆಲ್ರೆಡಿ ನಾವು ಎಲ್ಲಿ ನೋಡ್ಬೋದು ಅಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಬರ್ದಿರಂತ ದಾನಿಯಲ್ ಪುಸ್ತಕದಲ್ಲಿ ಸೇಮ್ ಪಿಕ್ಚರ್ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅದೇ ಪಿಕ್ಚರ್ನ ಏನ್ ಮಾಡಿದೆ ಅಂತಂದ್ರೆ ನಮ್ಗೆ ತಿರ್ಗಾ ರೆವಲೇಷನ್ 10th ಚಾಪ್ಟರ್ ನಮ್ಗೆ ಮಾಡಿದ್ರೆ ಇನ್ಫಾರ್ಮೇಶನ್ ಕೊಟ್ಟಿದೆ. ಅಂದ್ರೆ ಏನಂದ್ರೆ ಬಿಫೋರ್ ಕ್ರೈಸ್ಟ್ ಕಿಂಗ್ಡಮ್ ಭೂಲೋಕಲ್ ಎಸ್ಟಾಬ್ಲಿಷ್ ಆಗ್ಬೇಕಾದ್ರೆ ಏನೆಲ್ಲ ಕೆಲಸಗಳಾಗ್ತಾರೆ ಅಂತ ಮಾಡ್ತಾರೆ ನಮಗೆ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿರೋದು ಏನಂದ್ರೆ ರೆವಲೇಷನ್ 10 ಚಾಪ್ಟರ್. ಅದಕ್ಕೆ ನಾವು ದಾನಿಯೇಲ್ 12ನೇ ಅಧ್ಯಾಯಕ್ಕೆ ಬಂದಂತಂದ್ರೆ ದಾನಿಯೇಲ್ 12ನೇ ಅಧ್ಯಾಯ ಕೂಡ ಕೆಲವೊಂದು ಇನ್ಫಾರ್ಮೇಶನ್ ಇದೆ ನೋಡಿ, ಅದನ್ನು ಓದೋಣ. ದಾನಿಯೇಲ್ 12ನೇ ಅಧ್ಯಾಯ, ದಾನಿಯೇಲ್ 12 ಚಾಪ್ಟರ್ ವರ್ಸ್ 1 ಓದ್ಕೊಂಬರೋಣ ಅಂತೀನಿ.
ನಿನ್ನ ಜನರ ಪಕ್ಷವನ್ನು ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಹೇಳುವನು, ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೂ ಸಂಭವಿಸದಂತ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನಾ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಕೂಡಲೇ ದಾನಿಯೇಲನಾದ ನಾನು ಮತ್ತಿಬ್ಬರನ್ನು ಕಂಡೆನು. ಅವರೊಳಗೆ ಒಬ್ಬನು ನದಿಯ ಈ ದಡದಲ್ಲಿ, ಇನ್ನೊಬ್ಬನು ಆ ದಡದಲ್ಲಿ ನಿಂತಿದ್ದನು. ಇವರಲ್ಲಿ ಒಬ್ಬನು, ಈ ಅಪೂರ್ವ ಕಾರ್ಯಗಳು ಕೊನೆಗಾಣುವುದಕ್ಕೆ ಎಷ್ಟು ಕಾಲ ಹಿಡಿಯುವುದು ಎಂದು ನದಿಯ ನೀರಿನ ಮೇಲೆ ನಾರಿನ ಹೊದಿಕೆಯನ್ನು ಹೊದ್ದು ನಿಂತಿದ್ದ ಪುರುಷನನ್ನು ಕೇಳಲು, ಆ ಪುರುಷನು ಎಡಬಲ ಗೈಗಳನ್ನು ಆಕಾಶದ ಕಡೆಗೆ ಎತ್ತಿಕೊಂಡು, ಶಾಶ್ವತ ಜೀವ ಸ್ವರೂಪನಾಣೆ, ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಕಳೆಯಬೇಕು. ದೇವರ ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟ ಮೇಲೆ ಈ ಕಾರ್ಯಗಳೆಲ್ಲ ಮುಕ್ತಾಯವಾಗುವವು ಎಂಬುದಾಗಿ ನನ್ನ ಕಿವಿಗೆ ಬೀಳುವಂತೆ ಹೇಳಿದನು. ನನಗೆ ಕೇಳಿಸಿದರೂ ಅರ್ಥವಾಗಲಿಲ್ಲ. ಆಗ ನಾನು, ಎನ್ನೊಡೆಯನೆ, ಈ ಕಾರ್ಯಗಳ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು, ದಾನಿಯೇಲನೆ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಹೋಗು, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ದುಷ್ಟರು ದುಷ್ಟರಾಗಿಯೇ ನಡೆಯುವರು. ಅವರಲ್ಲಿ ಯಾರಿಗೂ ವಿವೇಕವಿರದು, ಜ್ಞಾನಿಗಳಿಗೆ ವಿವೇಕವಿರುವುದು.
ನೋಡ್ರ, ಅದೇ ಹೇಳ್ತಾರೆ ಅಂದ್ರೆ ಸೇಮ್ ಇದೇ ತರ ಒಂದು ಪಿಕ್ಚರ್ ದಾನಿಯೇಲ್ 12ನೇ ಅಧ್ಯಾಯ ನಮ್ಗೆ ಏನ್ ಮಾಡ್ತಾರೆ, ನಮ್ಗೆ ಅಲ್ಲಿ ಕೊಡ್ತಾರೆ ಅಲ್ವರ. ಸರಿ ನೋಡ್ಬೇಕಾರೆ ಡ್ಯಾನಿಯಲ್ ಏನ್ರೀ 12th ಚಾಪ್ಟರ್ಲಿ ಅಲ್ವರ ನಾವೇನಪ್ಪ ನೋಡ್ಬೋದು ಅಂತ ನೋಡ್ದ ಅಂತಂದ್ರೆ ಅಲ್ಲಿ ಒಂದು ಪಿಕ್ಚರ್ ನೋಡ್ತೀರಿ. ಏನಪ್ಪ ಪಿಕ್ಚರ್ ನೋಡ್ತೀರಿ ಅಂತಂತಂದ್ರೆ ಏನ್ರಿ, ಇದೇ ತರ ಒಬ್ರು ನೀರಿನ ಮೇಲೆ ನಿಂತ್ಕೊಂಡು ಏನ್ರಿ ದಡದ ಆ ಕಡೆ ಈ ಕಡೆ ಏನ್ರೆ ಒಬ್ರು ಇದ್ರಂತೆ ದಡದ ನಡುವೆ ಏನ್ರಿ ಸಮುದ್ರದ ಮೇಲೆ ಒಬ್ರು ಏನಾಗಿದ್ದಂತೆ ಅವ್ರು ನಿಂತ್ಕೊಂಡಿದ್ದಾರೆ. ಅವರು ತನ್ನ ಕೈ ನಿಂತ್ಕೊಂಡು ಏನ್ ಮಾಡ್ತಾರೆ, ಜೀವ ಸ್ವರೂಪನಾದ ದೇವರ ಮೇಲೆ ಅಣ ಅಂತಂದ್ಬಿಟ್ಟು ಒಂದು ಕಾಲನ ಏನ್ ಮಾಡ್ತಾರಲ್ಲಿ ನಿರ್ದಿಷ್ಟವಂತ ಒಂದು ಕಾಲನ ಏನ್ ಮಾಡ್ತಾರೆ, ಆ ಕಾಲದ ನಂತರ ಏನಾಗ್ತಾರೆ ಈ ಒಂದು ಕಾರ್ಯ ಏನಾಗ್ತಾರೆ ತೀರ್ತದೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅವಾಗ ದಾನಿಯೇಲ್ ಕೇಳ್ತಾರೆ, ನೀನ್ ನೋಡೇನೆ ಅದರ ಇದು ಅರ್ಥಗಳೇನು, ಇದು ಅಂತ್ಯಕಾಲದಲ್ಲಿ ಏನಾಗ್ತಾರೆ ಇವೆಲ್ಲ ನೆರವೇರ್ತಾರೆ ಅದ್ ನೋಡ್ಬೇಕ್ರೆ ಇವೆಲ್ಲ ಮುಚ್ಚಲ್ಪಟ್ಟಿದೆ ಅಂತ ಮುದ್ರೆ ಹಾಕಲ್ಪಟ್ಟಿದೆ ಅಂತ್ಯಕಾಲ ಏನಾಗ್ತಾರೆ ನೆರವೇರ್ತಾರೆ ಅಂತ ಏನ್ ಮಾಡ್ತಾರೆ ದೇವರಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾರೆ ಸೇಮ್ ಇದೇ ವಿಷನ್ನ ಏನ್ರಿ ತಿರ್ಗಾ ಬಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಯೋಹಾನನ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನಮ್ಗೆ ಪ್ರಕಟಣೆ ಪುಸ್ತಕದಲ್ಲಿ ನೋಡೋದು ನೋಡ್ತೀರಿ ಅದನ್ನ. ಅಂದ್ರೆ ಏನಪ್ಪಾ ಅಂತಂದ್ರೆ ಏನಂದ್ರೆ ಎರಡರಲ್ಲೂ ಒಂದೇ ಸೀಕ್ವೆನ್ಸ್ ನೋಡ್ತೀರಿ. ಏನಪ್ಪ ಒಂದೇ ಸೀಕ್ವೆನ್ಸ್ ಅಂದ್ರೆ ಒಂದು ಸಮುದ್ರ ಇದೆ, ಆ ಸಮುದ್ರದ ಮೇಲಾಗಿದೆ ಒಬ್ಬ ದೂತ್ರ ಅವರು ನಿಂತಿದ್ದಾರೆ. ಅವರು ಬಲಿಷ್ಠನಾಗಿರೋ ಒಬ್ಬ ದೂತ ಅಂತ ನಾವೇನ್ ಮಾಡ್ತೀವಿ ನಾವು ನೋಡ್ತೀರಿ ಅದರ ವೆರಿ ಪವರ್ಫುಲ್ ಏಂಜಲ್ ಅಂತಾರೆ ಏಂಜಲ್ ಅಂತೆ. ಆ ಏಂಜಲ್ ಏನ್ ಮಾಡ್ತಾರೆ ದೇವರ ಜೀವ ಸ್ವರೂಪ ದೇವ್ರ ಮೇಲೆ ಏನ್ ಮಾಡ್ತಾರೆ ಅಂತ ಆಣೆ ಇಟ್ಬಿಟ್ಟು ಅವ್ರು ಹೇಳ್ತಾರೆ ಅಂತ. ಅಂದ್ರೆ ದೇವ್ರ ಮೇಲೆ ಆಣೆ ಇಟ್ಬಿಟ್ಟು ಹೇಳಂತ ಒಂದು ಕೆಪಾಸಿಟಿ ಒಂದು ಪವರ್ ಅಂಡ್ ರೈಟ್ಸ್ ಯಾರಿಗಪ್ಪ ಕೊಟ್ಟಿದ್ರು ಅಂದ್ರೆ ಬೇರೆ ಯಾರು ಹೇಳಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರು ಮಾತ್ರ ಇರಕ್ಕೆ ಸಾಧ್ಯ ಅಂತಂದ್ರೆ ಏನ್ರಿ ಅವ್ರ ಏಕಕ್ಕೆ ಮಗನಾಗಂತ ಯೇಸು ಕ್ರಿಸ್ತು ಮಾತ್ರ ಇರಕ್ಕೆ ಸಾಧ್ಯನೇ ಮಾತ್ರ ಹೊರತು ಬೇರೆ ಯಾರು ಅಲ್ಲ. ಅದ್ರ ಯಾಕಂದ್ರೆ ನಾವೇನ್ ನೋಡ್ತೀರಿ ಅಂದ್ರೆ ಇದು ಮುಂದೆ ಬರೋ ಕ್ಲಾಸಸ್ ಅಲ್ಲಿ ನೋಡ್ತೀರಿ, ಅಬ್ರಹಾಮಿಗೆ ದೇವ್ರ ಹೇಳ್ತಾರೆ ತನ್ ಮೇಲೆ ಆಣೆ ಇಟ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ವಾಗ್ದಾನ ಮಾಡ್ತಾರೆ. ಅಂದ್ರೆ ದೇವರು ಆಣೆ ಇಟ್ಟರು, ಅರೆ ದೇವ್ರೇ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಆಣೆ ಇಟ್ರ ಅಬ್ರಹಾಮಿಗೆ ಅಂತಂದ್ರೆ ನಾವು ಹೆಬ್ರೇರ್ ಪುಸ್ತಕದಲ್ಲಿ ನೋಡ್ತೀರಿ ಮತ್ತೆ ಆದಿಕಾಂಡ 22ನೇ ಅಧ್ಯಾಯ ನೋಡ್ಬೇಕ್ರೆ ಅದು ಯಾರು ಅಂತ ನೋಡ್ತೀರಿ ನಮ್ಮ ರಕ್ಷಕನ ತಮ್ಮ ಯೇಸು ಕ್ರಿಸ್ತನ ಏನ್ ಮಾಡಿದ್ದು ಅಲ್ಲಿ ತನ್ನ ಮೇಲೆ ಆಣೆ ಇಟ್ಕೊಂಡು ನೋಡಿದ್ದು ಅಂತ ನೋಡ್ತಿದ್ರು. ಹಂಗೆ ನೋಡ್ಬೇಕಾದ್ರೆ ಈ ಪ್ರಕಟಣೆ 10ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರ ಒಂದು ಚಿತ್ರೀಕರಣ ಏನ್ ಮಾಡ್ತಾರೆ ಅಂತ ಕೊಡ್ತಾರೆ. ಅಂದ್ರೆ ಏನಂದ್ರೆ ಒಂದು ಪರಲೋಕದಿಂದ ಒಬ್ಬ ದೂತನು ಇಳಿದು ಬಂದು ಅಂತ ನೋಡಿದ್ರೆ ಅಂತಂದ್ರೆ ಹಂಗ್ರೆ ಏನ್ ಮೀನಿಂಗ್ ಅಂದ್ರೆ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ನ ಸಿಗ್ನಿಫೈ ಮಾಡ್ತಾರೆ ಇಲ್ಲ, ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ಕಿಂತ ಮುಂಚೆ ಏನ್ರಿ ಅವರು ಅನೇಕ ಒಂದು ಕೆಲಸಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಮಾಡ್ತಾರೆ. ಆ ಕೆಲಸಗಳನ್ನ ಮಾಡೋದಿಕ್ಕೆ ಅವರ ಪವರ್ನ ಅಸ್ಯೂಮ್ ಮಾಡೋಂಥ ಪಿಕ್ಚರ್ನೇ ಕೊಟ್ಟಿರೋದು ಎಲ್ಲಿ ಅಂತಂದ್ರೆ ರೆವಲೇಷನ್ 10 ಚಾಪ್ಟರ್ ನಮ್ಗೆ ಮಾಡಿದ್ರೆ ಅಲ್ಲಿ ನಮ್ಗೆ ಅಲ್ಲಿ ಪಿಕ್ಚರ್ ನಮ್ಗೆ ಕೊಟ್ಟಿರೋದು. ಅದಕ್ಕೆ ನೋಡ್ಬೇಕ್ರೆ ಆತನ ಒಂದು ಏನ್ರಿ ಆತನು ಏನಂತ ಧರಿಸ್ಕೊಂಡಿದ್ರು ಅಂತ ನೋಡ್ತಿದ್ರೆ ಒಂದು ಏನಂತಾರೆ ಮೇಘಗಳು ಏನ್ ಮಾಡಿದಿರೋದ ಅವ್ರು ಧರಿಸ್ಕೊಂಡಿದ್ರು ಅಂತ ಹೇಳ್ತಾರೆ ಬೈಬಲ್ ಅಲ್ಲಿ. ಮೇಘಗಳು ಅಂದ್ರೆ ಏನು ಅಂತಾರೆ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಏನ್ರಿ ಮೇಘ ಅಂತಂದ್ರೆ ಏನಂತ ನೋಡ್ತಿದ್ರೆ ಟ್ರಬಲ್, ಕಷ್ಟ, ಸಂಕಟ, ತೊಂದರೆಗಳು ಏನ್ ಮಾಡ್ತಾ ಇದ್ದ ಇದು ಸೂಚನೆ ಮಾಡ್ತಾರೆ. ಯೋಯೆಲ್ 2ನೇ ಅಧ್ಯಾಯದಲ್ಲಿ 2ನೇ ವಚನ ಜೋಯೆಲ್ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ವರ್ಸ್ ನೋಡಿ.
ಮೊಬ್ಬಿನ ದಿನ ಕಾರ್ ಮುಗಿಲ ಕತ್ತಲ ದಿನ.
ವೆರಿ ಗುಡ್. ಅದರ ಸೊ ಅದು ಕಾರ್ ಮುಗಿಲ ಕತ್ತಲೆ ದಿನ ಅಂತ ನೋಡ್ತಾ ಇದ್ರ. ಆಮೇಲೆ ನೆಕ್ಸ್ಟ್ ಇಷ್ಟ ಮುಂದಕ್ಕೆ ಓದಿಸ್ತಾರೆ ಹಂಗೆ.
ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ ಇಗೋ ಪ್ರಬಲವಾದ ದೊಡ್ಡ ದಂಡು ಇಂಥದ್ದು ಹಿಂದೆಂದೂ ಬಂದಿಲ್ಲ. ಇನ್ನು ಮುಂದೆ ತಲತಲಾಂತರಗಳ ಬಹು ವರ್ಷಗಳಲ್ಲಿಯೂ ಬರುವುದಿಲ್ಲ. ಅದರ ಮುಂಗಡೆ ಬೆಂಕಿಯು ನುಂಗಿಕೊಂಡು ಬರುತ್ತದೆ.
ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ ನೋಡ್ತಾ ಇದ್ರೆ ಭಯಂಕರ ಒಂದು ಕಾರ್ ಮುಗಿಲ ದಿನ ಅಂತ ನೋಡ್ತಿರಲ್ವರ. ಸೊ ನೆಕ್ಸ್ಟ್ ಏನ್ ಹೇಳ್ತಾರೆ, ಇಂಥ ಒಂದು ದಿನ ಇನ್ಯಾವತ್ತು ಬಂದಿಲ್ಲ, ಇನ್ಯಾವತ್ತು ಬರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ಯಾವ್ದನ್ನ ಸಿಗ್ನಿಫೈ ಮಾಡ್ತಾ ಇದ್ರೆ ದಿ ಗ್ರೇಟ್ ಟೈಮ್ ಆಫ್ ಟ್ರಬಲ್, ಯೇಸು ಕ್ರಿಸ್ತು ಮತ್ತೆ 28ನೇ ದಿನ ಹೇಳ್ತಾರಲ್ಲ, ಅಂದ್ರೆ ಬರುವಂತ ಮಹಾ ಕಷ್ಟ ಸಂಕಟ ಹಿಂಸೆಯ ಒಂದು ದಿನ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತು ತನ್ನ ಒಂದು ಸುತ್ತಲೂ ಅವರು ಮೇಘನ ಧರಿಸ್ಕೊಂಡ್ ಬರ್ತಾ ಇದಾರೆ ಅಂತಂದ್ರೆ ಕಷ್ಟ ಸಂಕಟ ಹಿಂಸೆಗಳು ಅದರ. ಆಮೇಲೆ ಅವ್ರ ತಲೆ ಮೇಲೆ ಏನಿದೆ ಅಂತಂದ್ರೆ ನೋಡ್ತಾರೆ ಒಂದು ಮುಗಿಲು ಬಿಲ್ಲು ಇದೆ ಅಂತಂದ್ರೆ ಏನಪ್ಪ ಮುಗಿಲು ಬಿಲ್ಲು ಅಂತ ಬೈಬಲ್ ಫಸ್ಟ್ ಆಫ್ ಆಲ್ ಮೊದಲು ಮುಗಿಲು ಬಿಲ್ಲು ಎಲ್ಲಂತ ಓದ್ತೀರಿ. ನೋವನ ಕಾಲದಲ್ಲಿ ಜಡಪಳೆ ಬಂದಾವಾಗ ಜಡಪಳೆ ಮುಗ್ದಿದ್ಮೇಲೆ ನೋವ ಆ ನಾವೇನು ಆಚೆ ಕಡೆ ಬರ್ಬೇಕಾದ್ರೆ ದೇವ್ರಿಗೆ ಯಜ್ಞಗಳ ಸಲ್ಲಿಸಿದ ಮೇಲೆ ದೇವ್ರೇನ್ ಮಾಡ್ತಾರೆ ನೋವಂತ ಅವ್ನು ಒಡಂಬಿಕೆ ಮಾಡ್ಕೊಂತಾರೆ. ಅದ್ರ ಅದಕ್ಕೆ ಒಂದು ಸೂಚನೆ ಆಗಿ ಆಕಾಶದಲ್ಲಿ ಏನ್ ಮಾಡ್ತಾರೆ ಮುಗಿಲು ಬಿಲ್ಲು ಇಡ್ತಾರೆ. ಅದರ ಈ ಮುಗಿಲು ಬಿಲ್ಲೆ ನಮ್ಗೆ ನಿಂಗೆ ಏನಂತ ಮಾಡ್ತಾರೆ ಒಡಂಬಡಿಕೆಗೆ ಇದಂತ ಒಂದು ಚಿಹ್ನೆ ಆಗಿದೆ ಅಂತ ಹೇಳ್ತಾರೆ. ಅಲ್ರ ಇನ್ಮೇಲೆ ನಾನು ಏನ್ ಮಾಡಕ್ಕಲ್ಲ ಜಗತ್ನ ಎಲ್ಲಾರ್ದು ಒಂದೇ ಸತಿಗೆ ಈ ತರ ಜಡಪಳೆ ನಾಶ ಮಾಡಕ್ ಹೋಗಲ್ಲ ಅಂತ ಹೇಳ್ತಾರಲ್ರ. ಅಂದ್ರೆ ಆ ಮುಗಿಲು ಬಿಲ್ಲು ದೇವರು ಮನುಷ್ಯನಿಗೆ ಒಳ್ಳೆಯದು ಮಾಡ್ತಾರೆ ಅಂತ ಒಂದು ಒಡಂಬಡಿಕೆಗೇನ್ರಿ ಒಂದು ಸೂಚನೆ. ಹಂಗಂದ್ರೆ ಯೇಸು ಕ್ರಿಸ್ತು ಇಲ್ಲಿ ಯಾವ ತರ ಒಂದು ಚಿತ್ರೀಕರಣ ಇದಾರೆ ಅಂತಂದ್ರೆ ಅವರು ಏನ್ತಾರೆ ಅವರು ಏನ್ತಾರೆ ರಾಜ್ಯನ ಸ್ಥಾಪನೆ ಆಗಿದ್ದಕ್ಕಿಂತ ಮುಂಚೆ ಕಷ್ಟ ಸಂಕಟಗಳು ಹಿಂಸೆನಾಗ್ತಾರೆ ಭಯಂಕರವಾಗಿ ಬಂದೇ ಬರ್ತಾರೆ. ಆದ್ರೆ ಇದ್ರಲ್ಲಿ ಏನಿದೆ ಅಂತಂದ್ರೆ ಇದು ಒಳ್ಳೇದಾಗಿ ಆಗ್ತದೆ ಅಂತಂದ್ಬಿಟ್ಟು ಒಂದು ಆಶ್ವಾಸನಾಗಿದೆ ಅಲ್ಲಿದೆ. ಅದಕ್ಕೆ ನೋಡ್ಬೇಕಾದ್ರೆ ಅವರ ತಲೆ ಮೇಲೆ ಏನಿದೆ ಅಂತಂದ್ರೆ ಏನ್ರಿ ಇದೆಲ್ಲಾ ಯೋಜನೆಯಲ್ಲಿ ಬ್ಯಾಕ್ ಸೈಡ್ ಏನಿದೆ ಒಳ್ಳೇದೇ ಮಾಡ್ಬೇಕು ಎಲ್ಲಾರ್ಗೂ ಆಶೀರ್ವಾದ ಮಾಡ್ಬೇಕಂತೇನಿದೆ ಒಂದು ಬ್ಯೂಟಿಫುಲ್ ಆಗಿರೋ ಅಂತ ಏನಿದೆ ಅಂತಂದ್ರೆ ಅಲ್ಲಿ ಒಂದು ಪ್ಲಾನ್ ಏನಾಗಿದೆ ಅಲ್ಲಿದೆ. ಅದಕ್ಕೆ ಅವ್ರ ಮುಖ ಹೆಂಗಿದೆ ಅಂತ ನೋಡ್ತಿದ್ರೆ ಸೂರ್ಯನ ತರ ಏನಾಗಿದೆ ಅಂತ ಅಲ್ಲಿ ಪ್ರಕಾಶವಾಗಿದೆ. ಅವ್ರ ಕಾಲ ಬಂದ್ಬಿಟ್ಟು ಹೆಂಗಪ್ಪ ಇದೆ ಅಂತ ನೋಡ್ತೀನಿ ಅಂತಂದ್ರೆ ಏನ್ರಿ ಅಂದ್ರೆ ಬೆಂಕಿಯ ಒಂದು ಎಂತ ಸ್ತಂಭಗಳ ತರ ಇದೆ ಕಂಬಗಳ ತರ ಇದೆ ಅಂತ ಹೇಳ್ತಿರೋದ್ರ. ಸೊ ಬೆಂಕಿಯನ್ನ ಏನ್ ನೋಡ್ತೀರಿ ಜಜ್ಮೆಂಟ್ ಅಂದ್ರೆ ಯೇಸು ಕ್ರಿಸ್ತು ಇಲ್ಲಿ ಬಂದು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಭೂಲೋಕದಲ್ಲಿ ಈ ಒಂದು ಪೀರಿಯಡ್ ಅಲ್ಲಿ ಜಜ್ಮೆಂಟ್ ಮಾಡ್ತಾ ಅಂತ ಪಿಕ್ಚರ್ ಮಾಡ್ತಾರೆ ನಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಕೊಡ್ತಾರೆ. ಅದ್ರ ಅದಕ್ಕೆ ನೋಡ್ತೀರಿ ಏನ್ ನೋಡ್ತೀರಿ ಅಲ್ಲಿ ಅಲ್ಲಿ ದಾನಿಯಲ್ ಏನ್ ಕೇಳ್ತಾರೆ ಸ್ವಾಮಿ ಇವೆಲ್ಲವೂ ಯಾವಾಗ ತೀರುತ್ತದೆ ಅಂದ್ರೆ ಯಾರು ಭಕ್ತರಿಗೆ ಕೊಡುವಂತ ಹಿಂಸೆಗಳು ಈ 1260 ಕಾಲಗಳು ಇದು ಯಾವಾಗ ತೀರುತ್ತದೆ ಯಾವಾಗ ಭಕ್ತರನ್ನ ಸವಿಸುವಂತ ಎಲ್ಲಾ ಒಂದು ಕಾಲಗಳನ್ನ ತೀರುತ್ತದೆ ಯಾವಾಗ ಒಳ್ಳೇದು ಬರ್ತಾರೆ ಅಂತ ಏನ್ ಮಾಡ್ತಾರೆ ದಾನಿಯಲ್ ಕೇಳ್ತಾರೆ. ಯಾಕಂದ್ರೆ ದಾನಿಯಲ್ಗೆ ಇದಂತ ಪ್ರಶ್ನೆ ಏನಂತಂದ್ರೆ ದೇವರ ರಾಜ್ಯ ಭೂಲೋಕದಲ್ಲಿ ಯಾವಾಗ ಸ್ಥಾಪನೆ ಆಗ್ತದೆ ಅಂತ ಅದಕ್ಕೆ ನೋಡ್ಬೇಕಾದ್ರೆ ಮಿಕಾಯಲ್ ಅಲ್ಲಿಂದ ನಿಂತ್ಕೊಂತಾರೆ ಅನೇಕ ಜನಗಳು ಧೂಳಲ್ಲಿ ಮಲಗಿರಲ್ಲಿ ಎದ್ದು ಬರ್ತಾರೆ ಇದು ಯಾವಾಗ ಆಗ್ತಾರೆ ಸ್ವಾಮಿ ಅಂತ ಕೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಏನ್ರಿ ಇದು ಜೀವ ಸ್ವರೂಪ ದೇವರ ಮೇಲೆ ಆಣೆ ಏನಂತ ಹೇಳ್ತಾರೆ ಅಂದ್ರೆ ಇದು ಯಾವಾಗಿಂದ ಆಗ್ತಾರೆ ಅಂತ ಅಂದ್ಬಿಟ್ರು ಅಂತಂದ್ರೆ ಏನ್ರಿ ಒಂದು ಪರ್ಟಿಕ್ಯುಲರ್ ಡೇಟ್ ಅದರ ಒಂದು ಪರ್ಟಿಕ್ಯುಲರ್ ಒಂದು ದಿನಗಳಾಗಿದ್ಮೇಲೆ ಏನಾಗ್ಬೇಕು ಇದನ್ನ ಇದನ್ನ ಆಗ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇಲ್ಲಿ ಯೇಸು ಕ್ರಿಸ್ತನ್ ಕೇಳಿರೋದು ಏನಪ್ಪ ನೋಡ್ತೇನೆ ಅಂದ್ರೆ ಎರಡನೇ ವಾಕ್ಯದಲ್ಲಿ ಒಂದು ಪುಸ್ತಕದ ಒಂದು ಏನಂತೆ ಒಂದು ಸುರುಳಿ ಇದೆ ಅಂತ ಹೇಳ್ತಾರೆ. ಇಂಗ್ಲಿಷ್ ಬುಕ್ ಅಂತ ಬರ್ತಾರೆ, ಕನ್ನಡದ ಏನಂತಾರೆ ಒಂದು ಚಿಕ್ಕ ಸುರುಳಿ ಅಂತ ನೋಡ್ತಾ ಇದಾರ. ಹಂಗ್ರೆ ಏನಪ್ಪ ಅವ್ರ ಕೈನಂತ ಚಿಕ್ಕ ಸುರುಳಿ ಅಂತಂದ್ರೆ ಇದು ಏನಾಗಿದಂತೆ ತೆರೆಯಲ್ಪಟ್ಟಿದೆ ಬಿಚ್ಚಲ್ಪಟ್ಟಿದೆ ಅಂತ ಹೇಳ್ತಾರೆ. ಅದರ ನಾವು 5ನೇ ಅಧ್ಯಾಯದಲ್ಲಿ ನೋಡಿದ್ರೆ ತಂದೆಯ ದೇವ್ರ ಕೆಲೆ ಅಂತ ಒಂದು ಸುರುಳಿ ಇದೆ, ಅದು 7 ಮುದ್ರೆಗಳಿಂದ ಮುದ್ರೆ ಹಾಕಲ್ಪಟ್ಟಿದೆ. ಇವಾಗ ಈ ಮುದ್ರೆಗಳನ್ನ ಹೊಡೆದು ಅದರ ಈ ಮುದ್ರೆಗಳನ್ನ ತೆಗೆದುಬಿಟ್ಟು ಓದೋದಕ್ಕೆ ಯೋಗ್ಯನ ಯಾರು ಏನ್ರಿ ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತು ಮಾತ್ರ. ಅಂದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಆ ಮುದ್ರೆನ ತೆಗೆದುಬಿಟ್ಟು ಏನ್ ಮಾಡ್ತಾರೆ ಒಡೆದು ಯಾರಿಗೆ ಹೇಳ್ತಾ ಇದ್ರೆ ಸಭೆಗೆ ಮುಖ್ಯವಾಗಿ ಸತ್ಯಾಂಶಗಳು ಏನ್ ಮಾಡ್ತಾರೆ ರಿವೀಲ್ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾರೆ ಅವ್ರ ಕೈನಲ್ಲಿ ಏನಪ್ಪ ಇದೆ ಅಂತ ನೋಡಿದ್ರೆ ಒಂದು ಚಿಕ್ಕ ಒಂದು ಒಂದು ಪುಸ್ತಕ ಅಂತ ಹೇಳ್ತಾರೆ. ಏನಕ್ಕೆ ಚಿಕ್ಕದು ಅಂತ ಹೇಳ್ತಾರೆ ಅಂದ್ರೆ ಬೈಬಲ್ ಒಂದು ಗ್ರೇಟ್ ಬುಕ್ ಅಲ್ವಾ ಅಂತಂದ್ರೆ ಅಫ್ಕೋರ್ಸ್ ಇಟ್ ಇಸ್ ಎ ವೆರಿ ಗ್ರೇಟ್ ಬುಕ್, ಬಟ್ ಇಟ್ ಇಸ್ ಎ ವೆರಿ ಲೆಸ್ ಪ್ರಾಮಿನೆಂಟ್ ಬುಕ್. ಲೋಕದಲ್ಲಿ ಪ್ರಖ್ಯಾತವಾಗಿರೋ ಪುಸ್ತಕನೇ ಇಲ್ಲ, ಇದು ಪ್ರಾಮುಖವಾಗಿರೋ ಒಂದು ಪುಸ್ತಕನೇ ಅಲ್ಲ. ಅದರ ಬೈಬಲ್ಗೆ ನೋಡ್ಬೇಕೇನ್ರಿ ಒಂದು ಮಹತ್ವತೆ ಒಂದು ಗೌರವ ಇಲ್ದಿರಂತ ಒಂದು ಸಿಚುವೇಶನ್ ಅಲ್ಲಿ ಆ ಸಂದರ್ಭಗಳಲ್ಲಿ ಏನಾಗಿದೆ ಬಂದಿವಾಗ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅಂದ್ರೆ ಆ ಪುಸ್ತಕನ ಏನ್ ಮಾಡ್ತಾರೆ ಕೈನಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ ಬರ್ತಾರೆ. ಅದೆಂತ ಬುಕ್ಕು ಇಷ್ಟು ದಿನ ಮುಚ್ಚಲ್ಪಟ್ಟಿತ್ತು, ಇನ್ಮೇಲೆ ತೆಗೆದಿರಂತ ಪುಸ್ತಕ. ಅದಕ್ಕೆ ದಾನಿಯಲ್ಲ 12ನೇದಲ್ಲಿ ಏನ್ ನೋಡಿದ್ರೆ ದಾನಿ ಇವೆಲ್ಲ ಒಂದು ದರ್ಶನ ಕಂಡಿದ ಮೇಲೆ ಏನ್ ಕೇಳ್ತಾನೆ, ಸ್ವಾಮಿ ಇದ ಅರ್ಥ ನನಗೆ ತಿಳಿಸು ಅಂತ ಕೇಳ್ಬೇಕಾದ್ರೆ ದಾನಿಯಲ್ಲಿ 12:8ರಲ್ಲಿ ಹೇಳ್ತಾರೆ ಅಂತ್ಯ ಕಾಲದವ್ರಿಗೆ ಏನಾಗಿದೆವಲ್ಲ ಮುಚ್ಚಲ್ಪಟ್ಟಿದೆ. ಈ ಅಂತ್ಯ ಕಾಲದಲ್ಲೇನೆ ಯೇಸು ಕ್ರಿಸ್ತು ಬಂದು ನಿಂತಿ ಏನ್ ಹೇಳ್ತಾರೆ, ಈ ಪುಸ್ತಕನಾಗಿದೆ ತೆರೆದಿದೆ, ಇನ್ಮೇಲಿಂದ ಎಲ್ಲಾರು ಏನ್ ಮಾಡ್ಬೋದು ದೇವ್ರ ರಹಸ್ಯನ ಓದ್ಬೋದು. ಅದಕ್ಕೆ ನೋಡಿ ಅದ್ರಲ್ಲಿ 7ನೇ ವಚನ ಪ್ರಕಟಣೆ 10:7,
ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆ ಇಟ್ಟು ಇನ್ನು ಸಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭ ವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು.
ಗುಪ್ತವಾಗಿರ್ತಿರುವಂತ ಏನ್ರಿ ರಹಸ್ಯ, ಅದರ ದ ಮಿಸ್ಟ್ರಿ ಆಫ್ ಗಾಡ್ ಶಡ್ ಬಿ ಫಿನಿಶ್ಡ್. ಅದರ ದೇವರ ರಹಸ್ಯ ಏನ್ ಮಾಡ್ತಾರಲ್ಲ ದೇವರು ಬೈಲ್ ದಾನಿಯಲ್ ಏನ್ ಹೇಳ್ತಾರೆ ಎಲ್ಲ ರಹಸ್ಯವಾಗಿ ಇಟ್ಬಿಡು. ಆದ್ರೆ ಇಲ್ಲೇ ಹೇಳ್ತಾರೆ ಪ್ರಕಟಣೆ ಪುಸ್ತಕದಲ್ಲಿ ದಾನಿಯಲ್ಲಿ ಬರ್ದಿರಂತ ಅವ್ನ ರಹಸ್ಯ ಯಾವಾಗ ತೆರಿತಾರೆ ಅಂತ ಅಂದ್ಬಿಟ್ಟು ಅವ್ರ ಪಿಕ್ಚರ್ ನೇಮ್ ಮಾಡೋ ನಮ್ಗೆ ನಮ್ ಕ್ಲೀನ್ ಕೊಟ್ಟು. ಅದೇ ನೋಡ್ಬೇಕಾದ್ರೆ ದಾನಿಯಲ್ಗೆ ಅಂತಂದ್ರು ಅಂತ್ಯ ಕಾಲದವ್ರಿಗೆ ಏನಾಗಿದೆಯವಲ್ಲ ಮುಚ್ಚಲ್ಪಟ್ಟಿದೆ. ಇವಾಗ ನಾವಿರೋದು ಯಾವ ಟೈಮಲ್ಲಿ ಅಥವಾ ಈ ದರ್ಶನ ನಡೀತಾರೆ ಯಾವ ಟೈಮಲ್ಲಿ ಅಂದ್ರೆ ಅಂತ್ಯಕಾಲದಲ್ಲಿ. ಅದಕ್ಕೆ ಅಂತ್ಯಕಾಲದಲ್ಲಿ ಇರಂದ ಇದನ್ನೆಲ್ಲ ತೆರಿಗೆ ಏನ್ ಮಾಡ್ತಾರೆ ಹೊರಗಡೆ ತರ್ತಾರೆ ಅಂತ. ಅದಕ್ಕೆ ನೋಡ್ಬೇಕ್ರೆ ಅವಾಗ ನೋಡ್ಬೇಕ್ರೆ ಅಲ್ಲಿ ಯೇಸು ಕ್ರಿಸ್ತು ಯಾವ್ದ್ರ ಮೇಲೆ ನಿಂತಿರೋದು ಅಂತ ನೋಡ್ಬೋದು ಅಂತಂದ್ರೆ ಒಂದು ಸಮುದ್ರದ ಮೇಲೆ. ಅಂದ್ರೆ ಬೈಬಲ್ ಸಮುದ್ರ ಏನು ಅದರ ಸಮುದ್ರ ಏನಿದೆ ನೀರಿದೆ. ಬೈಬಲ್ ನೀರು ಅಂತಂದ್ರೆ ಸತ್ಯ ಅದರ ಅದು ಮಾತ್ರ ಜನಾಂಗಗಳಿಗೆ ಏನಿದೆ ಬೈಬಲ್ ಅಲ್ಲಿ ನೀರಿಗೆ ಕಂಪೇರ್ ಮಾಡಿದ್ರೆ ಅದ್ರ ಅಂದ್ರೆ ಸಮುದ್ರ ಅಂದ್ರೆ ಏನಪ್ಪಾ ಅಂತಂದ್ರೆ ಅಲ್ಲೊಲ್ಲ ಕಲ್ಲೊಲ್ಲವಂತ ದುಷ್ಟ ಜನಗಳು. ಜನಾಂಗಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಸಮುದ್ರ ಅಂತ ಹೇಳ್ತಾರೆ. Isaiah 57:20
ದುಷ್ಟರಾದರೂ ಅಲ್ಲೂಲ ಕಲ್ಲು ದುಷ್ಟಾರೆ.
ಥ್ಯಾಂಕ್ ಯು ಸ್ಟಾರ್.
ಅದು ಸುಮ್ಮನಿರದು ಅದರ ತೆರೆಗಳು ಕೆಸರನ್ನು.
ಓಕೆ ಥ್ಯಾಂಕ್ ಯು ಸ್ಟಾರ್. ಸೊ ಅದು ನೋಡ್ಬೇಕಾದ್ರೆ ಏನ್ ನೋಡಿದ್ರೆ ದುಷ್ಟರು ಹೆಂಗಿದ್ರಂತೆ ಅಲ್ಲೋಲ ಕಲ್ಲೋಲೋ ಅಂತ ಸಮುದ್ರ ಅಂತ ಇದಾರೆ. ಅವ್ರು ಸುಮ್ಮನೆ ಇರೋದು ಕೆಸರನ್ನ ಏನ್ ಮಾಡ್ತೈತಂತೆ ಕಾಡ್ತಾ ಇರ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಈ ಸಮುದ್ರದ ಮೇಲೆ ಇರೋದು ಯಾರಪ್ಪ ಅಂದ್ರೆ ಏನ್ರೆ ನಮ್ಮ ಕ್ರೈಸ್ಟ್ ಅಂದ್ರೆ ಈಸ್ ಅಂಡರ್ ಏನ್ರೆ ಸೂಪರ್ವಿಷನ್ ಅಂದ್ರೆ ಏನೋ ಈಸ್ ಟೇಕಿಂಗ್ ಕಂಟ್ರೋಲ್ ಆಫ್ ದ ಎಂಟೈರ್ ಸಿಚುವೇಶನ್. ಯಾವ ಸಿಚುವೇಶನ್ನ ಈ ದುಷ್ಟ ಜನಗಳ ಮೇಲೆ ಅಧಿಕಾರನ ಮಾಡಿ ಈ ಜನಗಳನ್ನೆಲ್ಲ ಸಂಪೂರ್ಣವಾಗಿ ತನ್ನ ವಶದಲ್ಲಿ ಇಟ್ಕೊಂಡಿರೋದು ಅಂದ್ರೆ ತನ್ನ ಒಂದು ಚಿತ್ತ ಬಿಟ್ಟು ಬೇರೆ ಏನೋ ವಿಚಾರಗಳನ್ನ ಮಾಡಿದ ರೀತಿಯಲ್ಲಿ ಇದು ಸಂಪೂರ್ಣವಾಗಿ ಕಂಟ್ರೋಲ್ ತಗೊಂಡಿದ್ದು ಯಾರಪ್ಪ ಅಂತ ನೋಡ್ತಾರೆ ಕ್ರೈಸ್ಟ್. ಅದ್ರ ಅದಕ್ಕೆ ಇದು ಯಾವಾಗ ಅಂತಂದ್ರೆ ಅಂತ್ಯಕಾಲವು ತೀರುವುದು ಅಂತ ಹೇಳ್ತಾರೆ 1799 1799 ಏನಪ್ಪ ಆಯ್ತು ಅಂದ್ರೆ ಭಯಂಕರವಾಗಂತ ಒಂದು ಫ್ರೆಂಚ್ ರೆವಲ್ಯೂಷನ್ ಏನಾಯ್ತು ಅಲ್ಲಿ ಅಲ್ಲಾಯ್ತು ಅದರ. ಇದ್ರ ಬಗ್ಗೆ ನಮ್ಗೆ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಕೂಡ ಕೊಟ್ಟವ್ರೆ.
ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆಯ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನು ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತ್ತು.
ನದಿಯನ್ನಿಮ್ಮಬಿಟ್ಟಿದ್ದೆ ಕುಡಿದು ಬಿಟ್ಟಿತ್ತು ಅಂದ್ರೆ ಸ್ತ್ರೀನ ಬಡ್ಕೊಂಡು ಹೋಗ್ಬೇಕು ಅಂತಂದ್ಬಿಟ್ಟು ಸಭೆನ ಬಡ್ಕೊಂಡು ಹೋಗ್ಬೇಕು ಅಂತಂದ್ಬಿಟ್ಟು 1799 ಆಂಟಿ ಕ್ರೈಸ್ಟ್ ಪೀರಿಯಡ್ ಎಂಡ್ ಆಗಿ ತಕ್ಷಣ ಸಭೆನ ಬಡ್ಕೊಂಡು ಹೋಗ್ಬೇಕು ಅಂತ ಏನ್ ಮಾಡಂತ ಸೇತಾನು ಸತ್ಯಾಂಶಗಳನ್ನ ಹೊರಡಬಿಟ್ಟಂತೆ. ಜನಗಳಲ್ಲಿ ಭಯಂಕರ ಅಂತ ಒಂದು ಗಲಿ ಬಿಲಿ ಏನ್ತರ ಒಂದು ದೊಡ್ಡ ರೆವಲ್ಯೂಷನ್ ತಂದ್ರಂತೆ. ಯಾವಾಗ ಫ್ರೆಂಚ್ ರೆವಲ್ಯೂಷನ್ ಅದರ 1798 ಆರಂಭಿಂತ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಸಭೆನೇ ಬಡ್ಕೊಡೋಬೇಕಂತ ಬಿಟ್ರಂತೆ. ಅರೆ ಯಾರ ಸಹಾಯಕ್ಕೆ ಬಂದ್ರು? ಭೂಮಿ ಬಂದು ಸಭೆ ಅವನ ಸಹಾಯಕ್ಕೆನೆ ಇದಂತೆ ಬಂದಂತೆ. ಈ ಯಾಕೆ ಸಹಾಯಕ್ಕೆ ಬಂತು ಅಂದ್ರೆ ಈ ಸಮುದ್ರ ಮೇಲೆ ನಿಂತಿರೋದು ಯಾರಪ್ಪ ಅಂತಂದ್ರೆ ಏನ್ರೆ ಈ ಸಮುದ್ರನೇ ಯಾರು ಕಂಟ್ರೋಲ್ ಇದೆ ಅಂತ ನೋಡ್ಬೇಕಾರೆ ಏನ್ರೆ ಯೇಸು ಕ್ರಿಸ್ತನ ಕಂಟ್ರೋಲ್ ಇದೆ. ಅದಕ್ಕೆ ನೋಡ್ಬೇಕ್ರೆ ಆತನು ಒಂದು ಕಾಲ್ನ ಎಲ್ಲಿಟ್ಟಿದಂತೆ ಸಮುದ್ರ ಮೇಲೆ ಇಟ್ಟಿದ್ರೆ, ಇನ್ನೊಂದು ಕಾಲ್ನ ಭೂಮಿ ಇಟ್ಟಿದ್ರೆ ತನ್ನ ಒಂದು ಪರ್ಮಿಷನ್ ಇಲ್ದಿರ ಯಾವುದೇ ಸಮುದ್ರ ಆಗ್ಲಿ ಅಥವಾ ಯಾವುದೇ ದುಷ್ಟ ಜನಗಳಾಗ್ಲಿ ಅಥವಾ ಸಮಾಧಾನವಾಗಿರಂತೆ ಯಾವುದೇ ಸೊಸೈಟಿ ಆಗ್ಲಿ ಯಾವುದೇ ಒಂದು ಭೂಲೋಕದಲ್ಲಿ ಒಂದು ಇದಾಗ್ಲಿ ಆತನ ಒಂದು ಚಿತ್ತ ಇಲ್ದಿರ ಏನು ಏನಾಗ್ಬಾರ್ದು ಕೆಲಸಗಳನ್ನೇ ಆಗ್ಬಾರ್ದು ಅಂದ್ಬಿಟ್ಟು ಇದನ್ನ ಸಂಪೂರ್ಣವಾಗಿ ಏನ್ ಮಾಡೋರೆ ಅವ್ರ ಕೈನಲ್ಲಿ ಇಟ್ಕೊಂಡು ಅಂತ. ಅದಕ್ಕೆ ನೋಡ್ಬೇಕಾರೆ ಅವ್ರ ಏನ್ ಗಜ್ಜಿಸ್ತಾರೆ 3ನೇ ವಚನದಲ್ಲಿ ಹೋದ್ರೆ ಪ್ರಕಟಣೆ 10ನೇ ಅಧ್ಯಾಯ 3ನೇ ವಚನದಲ್ಲಿ ಏನ್ರಿ ಒಂದು ಸಿಂಹದಂತ ಏನ್ ಮಾಡಂತ ಅವರು ಅವ್ರು ಗರ್ಜಿಸಿದ್ರು ಅಂತ ಹೇಳ್ತಾರೆ. ಅದ್ರ ಅವಾಗ ನೋಡ್ಬೇಕಾರೆ ಏನ್ರಿ 7 ಗುಡುಗುಗಳು ಏನಂತೆ ಒಂದು ಅಂತಾರೆ ಒಂದೊಂದಾಗಿ ಏನ್ ಮಾಡ್ತಂತೆ ಅಲ್ಲಿ ಅಲ್ಲಿ ಸೌಂಡ್ ಬಂತು ಧ್ವನಿ ಗುಡ್ತು ಅಂತ ಹೇಳ್ತಾರಲ್ಲ. ಸೊ ನೋಡ್ಬೇಕ್ರೆ ಏನಪ್ಪಾ ಅರ್ಥ ಅಂತ ನೋಡ್ಬೇಕ್ರೆ ಲಯನ್ ಅದರ ಅಂದ್ರೆ ಯಾರು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅದರ ಯಜ್ಞದ ಕುರಿಯಾದಾತನು ಮಾತ್ರ ಅಲ್ಲ ಯೂದಾ ಗೋತ್ರ ಸಿಂಹ ಯಾರೋ ಯೇಸು ಕ್ರಿಸ್ತನು. ನೋಡಿ ಪ್ರಕಟಣೆ 5ನೇ ಅಧ್ಯಾಯದಲ್ಲಿ ಆ ಸುಳ್ಳಿ ತೆಗೆದಿಕ್ಕೆ ಯೋಗ್ಯನೇ ಯಾರಂತೆ? ಪ್ರಕಟಣೆ 5ನೇ ಅಧ್ಯಾಯ 5ನೇ ವಚನ.
ಹಿರಿಯರಲ್ಲಿ ಒಬ್ಬನು ನನಗೆ, ಅಳಬೇಡ, ಅಗೋ ಯೂದಾಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು, ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು.
ಯಾರಂತೆ? ಯೂದ ಗೋತ್ರದ ಸಿಂಹ ಅಲ್ವರ. ಅದೇ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ಒಂದು ಸಿಂಹ ತರ ಗರ್ಜನೆ ಕೊಟ್ಟರು ಅಂತ ಹೇಳ್ತಾರ. ನಾವ್ ಇನ್ನೊಂದ್ ಕೂಡ ನೋಡಿದಿರಿ, ಪ್ರಕಟಣೆ ಪುಸ್ತಕದಲ್ಲಿ ಸಿಂಹ ಅಂತಂದ್ರೆ ಯಾವ ಕ್ಯಾರೆಕ್ಟರ್ ಹೇಳ್ತಾರಪ್ಪ ಅಂತಂದ್ರೆ ದ ಕ್ಯಾರೆಕ್ಟರ್ ಆಫ್ ಪವರ್ ಅದರ. ಸೊ ನೋಡ್ಬೇಕ್ರೆ ಏನ್ ದೇವ್ರಿಗಿರುವಂತ 4 ಗುಣಲಕ್ಷಣಗಳ ಬಗ್ಗೆ ಏನ್ ಮಾಡಿದ್ವಿ ನಾವು ಬೈಬಲ್ ನಲ್ಲಿ ನಾವು ಓದಿದ್ರಿ ಅದರ. ಸೊ ಅದರಲ್ಲಿ ಒಂದು ಗುಣಲಕ್ಷಣ ಅಂತ ನೋಡ್ಬೇಕ್ರೆ ಸಿಂಹ ಅದರ ದೇವ್ರಿಗಿರುವಂತ ಒಂದು ಸೂಪರ್ ಪವರ್ ಅಲ್ವರ. ಸೊ ನೋಡ್ಬೇಕ್ರೆ ಕ್ರೈಸ್ಟ್ ಏನಪ್ಪ ಮಾಡ್ತಾ ಇದಾರೆ, ತನ್ನ ಪವರ್ ಏನ್ ಮಾಡ್ತಾ ಇದಾರೆ ಇಲ್ಲಿ ಇಲ್ಲಿ ಎಕ್ಸಸೈಸ್ ಮಾಡ್ತಾರೆ. ಏನಕ್ಕೆ ಪವರ್ ಎಕ್ಸಸೈಸ್ ಮಾಡ್ತಾ ಇದಾರೆ, ಈ ಆಂಟಿಕ್ ಸಿಸ್ಟಮ್ ಫುಲ್ ಪವರ್ ನ ರಿಸ್ಟ್ರೈನ್ ಮಾಡಿ ಇನ್ನ ಮೇಲೆ ಜನಗಳಿಗೆ ಸತ್ಯಾಂಶಗಳಲ್ಲಿ ಏನಾಗಬೇಕು, ಹೊರಗಡೆ ಬರ್ಬೇಕು, ಜನಗಳಿಗೆ ಸತ್ಯ ತಿಳಿಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಒಂದು ಸಿಂಹ ತರ ಏನ್ ಮಾಡ್ತಾರೆ, ಒಂದು ಪವರ್ಫುಲ್ ಆಗಿ ಒಂದು ಗರ್ಜನೆ ಕೊಡ್ತಾರೆ ಅಂತ. ಅದಕ್ಕೆ ಅವ್ರು ಹೇಳಿದ ತಕ್ಷಣ ಏನ್ ಬಂತಂದ್ರೆ 7 ಗುಡುಗುಗಳು ಒಂದ್ ಮೇಲೆ ಒಂದು ಬಂದಂತೆ. ಅಂದ್ರೆ ಏನ್ರಿ ಈ ಗುಡುಗುಗಳು ಅನ್ನೇನು ಅಂತಂದ್ರೆ, ಈ ಗುಡುಗು, ವಾಣಿ, ಮಿಂಚು ಅಂತೆಲ್ಲ ನೋಡ್ತೀರಿ ಅದರ. ಇದೆಲ್ಲ ಏನಂತಂದ್ರೆ ನೋಡಿ, ಇವಾಗ ಸಾಮಾನ್ಯವಾಗಿ ಇವಾಗ ಮಳೆ ಬರ್ಬೇಕಾದ್ರೆ ಹೆಂಗ್ ಬರ್ತದೆ, ಫಸ್ಟ್ ಏನ್ ಬರ್ತದೆ ಏನ್ರಿ, ಮಿಂಚು ಗುಡುಗು ಬರ್ತದೆ ಅದರ. ಯಾರು ನೀವು ಅಬ್ಸರ್ವ್ ಮಾಡಿರ್ಬೋದ್ರೆ ಏನ್ರಿ, ಫಸ್ಟ್ ಮಳೆ ಬರ್ಬೇಕಾದ್ರೆ ಏನ್ ಬರ್ತಾರೆ, ಮಿಂಚು ಅದರ. ನಮ್ಮ ಕಣ್ಣಿಗೆ ಕಾಣಿಸೋದು ಏನೋ ಫಸ್ಟ್ ಮಿಂಚು, ನೆಕ್ಸ್ಟ್ ಗುಡುಗು ಸೌಂಡ್ಗಳು ಏನಾಗ್ತದೆ ಕೇಳಿಸ್ತಾರೆ, ನೆಕ್ಸ್ಟ್ ಬರೋದೇನೋ ಮಳೆ ಅದರ. ಸೊ ಇದು ಏನಪ್ಪ ಸೀಕ್ವೆನ್ಸು ಅಂತ ನೋಡ್ಬೇಕಾದ್ರೆ ಆಕ್ಚುಲಿ ಫಸ್ಟ್ ಏನಕ್ಕೆ ನಮ್ಗೆ ಕಾಣಿಸೋದು ಮಿಂಚು ಅಂತ ನೋಡ್ಬೇಕ್ರೆ, ಆಕ್ಚುಲಿ ಎಲ್ಲಾ 3 ವಸ್ತುಗಳು ಗುಡುಗು ಮಿಂಚು ಮಳೆ ಒಟ್ಟೆ ಟೈಮ್ ಆಗೋದು. ಆದ್ರೆ ನಮ್ಮ ಕಣ್ಣು ಕಾಣಿಸೋದು ಫಸ್ಟ್ ಲೈಟ್ನಿಂಗು, ನೆಕ್ಸ್ಟ್ ಥಂಡರು, ನೆಕ್ಸ್ಟ್ ರೈನ್. ಯಾಕಪ್ಪ ಅಂತಂದ್ರೆ ನಾವು ಏನಪ್ಪ ನೋಡ್ತೀವಿ ಸೈನ್ಸ್ ಅಲ್ಲಿ ಅಂದರೆ ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ದ್ಯಾನ್ ಸೌಂಡ್ ಅಂತ. ಅದಕ್ಕೆ ಫಸ್ಟ್ ರೀಚ್ ಆಗೋದು ಮನುಷ್ಯನ ದೃಷ್ಟಿಗೆ ಏನಂದ್ರೆ ಫಸ್ಟ್ ಬೆಳಕು. ಇದಾದ್ಮೇಲೆ ಮನುಷ್ಯನ್ ನೆಕ್ಸ್ಟ್ ಕೇಳಿಸೋದೆ ಅಂದ್ರೆ ಸ್ಪೀಡ್ ಆಫ್ ಸೌಂಡ್. ಮೂರನೇದು ಏನು ಅಂತಂದ್ರೆ ಮಳೆ, ಯಾಕಂದ್ರೆ ಅಲ್ಲೇ ಟ್ರಾವೆಲ್ ಮಾಡ್ಕೊಂಡು ಬರ್ಬೇಕಲ್ಲ. ಅದಕ್ಕೆ ಏನಪ್ಪ ಇದು ಅಂತಂದ್ರೆ ಫಸ್ಟ್ ಈ ಲೋಕದಲ್ಲಿ ಏನೋ ಒಂದು ರೆವಲ್ಯೂಷನ್ ಅಥವಾ ಏನೋ ಒಂದು ತೊಂದರೆಗಳು, ಗಲಿಬಿಲಿ ಅಥವಾ ಸ್ಟ್ರೈಕ್, ರಿವೋಲ್ಟ್, ಇವ ರೆವಲ್ಯೂಷನ್ ಅಂತೆಲ್ಲ ಆಗ್ಬೇಕು ಅಂದ್ರೆ ಫಸ್ಟ್ ಏನಬೇಕು, ಚಿಕ್ಕದಾಗಿ ಎಲ್ಲೋ ಒಂದ್ ಕಡೆ ಏನಬೇಕು, ಒಂದು ಒಂದು ಕಿಡಿ ಬೆಂಕಿ ಹಚ್ಕೊಬೇಕು, ಒಂದು ಸ್ವಲ್ಪ ಜ್ಞಾನ, ಸ್ವಲ್ಪ ಬುದ್ಧಿ, ಸ್ವಲ್ಪ ತಿಳುವಳಿಕೆ ಏನಾಗ್ಬೇಕು ಜನಗಳಿಗೆ ಗೊತ್ತಾಗಬೇಕು. ಗೊತ್ತಾಗದ ಏನಾಗ್ತಾರೆ, ಅವಾಗ ಚಿಕ್ಕ ಒಂದು ಸತ್ಯಾಂಶ ಹೊರಡೆ ಬಂದಾಗ ಏನಾಗ್ತದೆ, ಜನಗಳಲ್ಲಿ ಡಿಬೇಟ್ ಶುರು ಆಗ್ತದೆ, ಮಾತುಕತೆ ಶುರು ಆಗ್ತದೆ. ಅದೇ ಏನಂತಾರೆ, ದೊಡ್ಡ ಘರ್ಷಣೆಗೆ ದೊಡ್ಡ ಗುಡುಗನ್ ತರ ಏನಾಗ್ತದೆ ಸೌಂಡು ಬರ್ತಾ ನೋಡ್ತೀವಿ. ನೆಕ್ಸ್ಟ್ ಏನಾಗೋದು, ನೆಕ್ಸ್ಟ್ ಟೈಮ್ ಬರೋದೇನ್ ಪಿಕ್ಚರ್, ನೆಕ್ಸ್ಟ್ ಇದು ಬರೋದೇ ಎಫೆಕ್ಟ್ ಅಂದ್ರೆ ಸ್ಟ್ರೈಕು, ರಿವೋಲ್ಟ್, ಗಲಾಟೆಗಳು ಅಲ್ಲರ ಏನಿಲ್ಲ. ಇವಾಗ ನೋಡಿರ್ತೀನಿ, ಇವಾಗ ಡ್ರಗ್ ಮಾಫಿಯಾ ಅಂತ ಏನ್ ಮಾಡೋರು, ಎಷ್ಟೋ ಜನ ಫಿಲಮ್ ಆಕ್ಟ್ರೆಸ್ ಎಲ್ಲ ಅರೆಸ್ಟ್ ಮಾಡ್ಬಿಟ್ಟವ್ರೆ ಅದರ. ಏನಾಯ್ತು ಚಿಕ್ಕದಾಗೆ, ಚಿಕ್ಕದಾಗ ಎಲ್ಲೋ ಒಂದ್ ಕಡೆ ಏನ್ ಬಂತು ಫಸ್ಟ್, ಚಿಕ್ಕದಾಗ ಬಂದಿದ್ಯೇನೋ ಲೈಟ್, ಲೈಟ್ನಿಂಗ್ ಅಲ್ಲರ ಭಯಂಕರ ಪವರ್ಫುಲ್ ಬಂದು ಹೊಡೆದೋಯ್ತು ನೋಡ್ರಿ ಅಂತೀನಿ. ಎಷ್ಟು ಸೆಕೆಂಡ್ ಹೊಡೆದಿದ್ದ, ಸ್ವಲ್ಪ ಕ್ಷಣ ಹೊಡೆದಿದ್ದ ಎಫೆಕ್ಟ್ ಏನಾಯ್ತು ಇವತ್ತು, ಹಿಂಗೆ ಏನಾಗ್ಬಿಡ್ತು ಇವತ್ತು ಎಲ್ಲ ಕಡೆ, ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡ್ತು. ಯಾರೆಲ್ಲ ಏನ್ ಮಾಡ್ತಾರೋ ಎಲ್ಲಾನು ಏನ್ ಮಾಡ್ತಾರೆ ಇವಾಗ, ಇದು ತೆಗಿತವ್ರು ನೋಡಿರ್ತೀನಿ ಅದರ. ಇದನ್ನ ನೆಕ್ಸ್ಟ್ ಏನಾಗ್ತದೆ, ಸ್ಟ್ರೈಕು, ಗಲಾಟೆ, ರೆವಲ್ಯೂಷನ್ ಆಗ್ತದೆ. ಆಗದೆಲ್ಲ ಏನಕ್ಕೆ, ಆಗದೆಲ್ಲ ಒಳ್ಳೇದಕ್ಕೆ, ಯಾಕಂದ್ರೆ ಇದ್ರ ಮೇಲೆಲ್ಲ ಕಂಟ್ರೋಲ್ ಇಟ್ಟಿರೋ ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತ. ಅದಕ್ಕೆ ನೋಡ್ಬೇಕ್ರೆ ಫ್ರೆಂಚ್ ರೆವಲ್ಯೂಷನ್ ತಂದೆ ದೇವ್ರು ಏನ್ ಮಾಡಿದ್ರು, ಈ ಭೂಲೋಕದಲ್ಲಿ ಅನುಮತಿ ಮಾಡಿದ್ರು. ಏನಕ್ಕೆ ಅಂದ್ರೆ ಎಲ್ಲಾ ತನ್ನ ಒಂದು ಕಂಟ್ರೋಲ್ ಏನಾಗಿತ್ತಂತೆ ಅಲ್ಲಿ ಇತ್ತಂತೆ ಅಲ್ಲರ. ಅದಿ ನೋಡ್ಬೇಕಾದ್ರೆ ಅವಾಗ ದೇವರು ಒಂದು ಮಾತು ಬಂದಿದ್ದು ಏನಂತಂದ್ರೆ, 4ನೇ ವಚನ ಓದಿದ್ದೀನಿ, ಪ್ರಕಟಣೆ 10ನೇ ಅಧ್ಯಾಯ 4ನೇ ವಚನ.
7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು, ಆದರೆ ಆ 7 ಗುಡುಗುಗಳು ನುಡಿದಿದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು.
ಏನ್ ಮಾಡೋ ಅಂತ ಹೇಳಿದ್ರೆ, ಇನ್ನ ಗುಪ್ತವಾಗಿ ಏನ್ ಮಾಡೋ ನೀನು, ಏನಿದ್ ಗುಪ್ತವಾಗಿಡು ಅಂತಂದ್ರೆ ಯಾಕೆ ಬರೀಬಾರ್ದು? ಯಾಕೆ ನೋಡ್ಬೇಕ್ರೆ ಇದು ಏನ್ರಿ, ಗುಪ್ತವಾಗಿಡು ಅಂತಲ್ಲ, ಇದು ಗುಪ್ತವಾಗೇ ಇರ್ತದೆ ಅಂತ ಮೀನಿಂಗ್ ಅದ್ರ. ಹಂಗ ಏನಪ್ಪ ಮೀನಿಂಗ್ ಅಂದ್ರೆ, ವಾಟ್ ವಾಸ್ ದ ರಿಯಲ್ ಇಂತ ಮೋಟಿವ್ ಬಿಹೈಂಡ್ ದ ಫ್ರೆಂಚ್ ರೆವಲ್ಯೂಷನ್? ಏನಕ್ಕಾಗಿ ಫ್ರೆಂಚ್ ರೆವಲ್ಯೂಷನ್ ಆಯ್ತು? ಏನಕ್ಕಾಗಿ ದೇವರು ಬಂದ್ಬಿಟ್ಟು ಅಂತ್ಯಕಾಲದಲ್ಲಿ ಹಿಂಸೆಗಳನ್ನ ಕಳಿಸ್ತಾ ಇದ್ರೆ, ಏನಕ್ಕೆ ಒಂದ್ ಮೇಲೆ ಒಂದು ಕಷ್ಟ ಸಂಕಟಗಳನ್ನ ಬರ್ತಾ ಇದೆ ಅಂತಂದ್ಬಿಟ್ಟು ಈ ಮಾತು ಹೆಂಗಿದೆ ಅಂತಂದ್ರೆ, ಗುಪ್ತವಾಗಿ ಏನಾಗಿದೆ, ರಹಸ್ಯವಾಗಿ ಅಂತಾರೆ, ಮುಚ್ಚಲ್ಪಟ್ಟಿದೆ. ಆದ್ರೆ ಸುರುಳಿ ಏನಾಗಿದೆ, ತೆರೆಯಲ್ಪಟ್ಟಿದೆ. ಇದು ಎಲ್ಲಾರ್ಗು ಏನಾಗಲ್ಲ, ಇವಾಗ ಅರ್ಥ ಆಗಲ್ಲ. ದಾನಿಯೇಲ್ಗೆ ಏನಂತಂದ್ರು, ಅಂತ್ಯಕಾಲದವ್ರಿಗೆ ಏನಾಗಿದೆ, ಮುಚ್ಚಲ್ಪಟ್ಟಿದೆ. ಎಲ್ಲರಿಗೂ ಅರ್ಥ ಆಗ್ಬಿಡ್ತದ? ದಾನಿಯೇಲ್ ಏನಂತಂದ್ರು, ನೆಕ್ಸ್ಟ್ 12:8 ಓದಿ, ದಾನಿಯೇಲ್ 12:8-9 ಹಂಗೆ ಮುಂದೆ ಮುಂದೆ ಕೂತ್ಕೊ ಬನ್ನಿ.
ಆಗ ನಾನು ಎನ್ನೊಡೆಯನೆ, ಈ ಕಾರ್ಯಗಳ ಪರಿಣಾಮವೇನು ಪ್ರಶ್ನೆ ಮಾಡಲು ಅವನು ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿದೆ, ಹೋಗು. ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ದುಷ್ಟರು ದುಷ್ಟರಾಗಿಯೇ ನಡೆಯುವರು. ಅವರಲ್ಲಿ ಯಾರಿಗೂ ವಿವೇಕವಿರದು, ಜ್ಞಾನಿಗಳಿಗೆ ವಿವೇಕವಿರದು ವಿರುವುದು. ನಿತ್ಯ ಹೋಮವು
ಸಾಕ್ಷರ್. ಥ್ಯಾಂಕ್ ಯು ಸರ್. ನೋಡ್ಬೇಕ್ರೆ ಅಲ್ಲಿ ಏನಾಗಲ್ಲ ಏನ್ರೆ, ಎಲ್ಲಾರ್ಗು ಅರ್ಥ ಆಗಲ್ಲ ಅಲ್ರಾ ಏನ್ರಿ. ಉಂಗ್ಲಿ ಇಸ್ ದ ವೈಸ್ ಶಲ್ ಅಂಡರ್ಸ್ಟ್ಯಾಂಡ್. ಜ್ಞಾನಿಗಳು ಮಾತ್ರ ಏನ್ ಮಾಡ್ತಾರೆ, ಜ್ಞಾನಿಗಳಾಗಿರ್ತಾರೆ, ಅವ್ರಿಗ್ ಮಾತ್ರ ಏನಾಗೋದು ಅರ್ಥ ಆಗೋದು. ಇದು ಏನಾಗಲ್ಲ ಎಲ್ಲರಿಗೂ, ಎಲ್ಲರಿಗೂ ಅರ್ಥ ಆಗಲ್ಲ. ಅದಕ್ಕೆ ಸೀಲ್ ನಾಟ್ ಅಲ್ರ ಸರ್, ಅದಕ್ಕೆ ಅಂತಾರೆ ಮುದ್ರೆ ಹಾಕ್ಬಿಡು, ಸೀಲ್ ಆಫ್ ದೋಸ್ ಥಿಂಗ್ಸ್ ಅಂತಾರೆ. ಅಂದ್ರೆ ಇದು ಒಂದು ರಹಸ್ಯ ತರ, ಇದೇನಾಗಲ್ಲ ಎಲ್ಲರಿಗೂ, ಎಲ್ಲರಿಗೂ ಅರ್ಥ ಆಗದೆ ಅಂತ ಒಂದು ವಿಚಾರಗಳು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಪ್ರಕಟಣೆ 10ನೇ ಅಧ್ಯಾಯ ಐದನೇ ವಚನದಲ್ಲಿ ನಾವ್ ಏನಪ್ಪ ನೋಡ್ತೀನಿ ಅಂತಂದ್ರೆ ಏನ್ರಿ, ಆ ಒಂದು ದೂತ ಸಮುದ್ರ ಮೇಲೆ ನಿಂತ್ಕೊಂಡು ಅಂತ ಆಕಾಶ ಕಡೆ ಕೈ ಎತ್ತಿ ಜೀವ ಸ್ವರೂಪನಾಗಿರಂತ ದೇವ್ರ ಮೇಲೆ ಆಣಿಟ್ಟೇನೆ ಹೇಳ್ತಾರೆ.
ನಂತರ ಸಮುದ್ರದ ಮೇಲೆ
ಕಾಲಾವಕಾಶ ಇರೋದಿಲ್ಲ ಏನ್ರಿ, ಇನ್ಮೇಲೆ ಏನಾಗಿಲ್ಲ ಕಾಲಾವಕಾಶ ಇರೋದಿಲ್ಲ, ಜಾಸ್ತಿ ಟೈಮ್ ಏನಾಗಿದಿರ್ಲಿಲ್ಲ, ಇವಾಗ ಇನ್ ಮುಂದಕ್ಕೆ ಇರೋದಿಲ್ಲ. ಯಾಕಂದ್ರೆ ವೆರಿ ಲಾಸ್ಟ್ ಸ್ಟೇಜ್ ಅಲ್ಲಿ ಏನಾಗಿದ್ರಿ ಇದ್ರಿ ಅಂತ. ಹಂಗ್ರೆ ಏನ್ ಮೀನಿಂಗ್ ಅಪ್ಪ ಅಂದ್ರೆ 1799 ಇಂದ ಇವೆಲ್ಲ ಒಂದೇನಾಯ್ತಂತೆ ಅಂತಾರೆ, ಇವೆಲ್ಲ ಇವ ಶುರು ಆದ ಅವಾಗ ದೇವ್ರೆ ಮಾಡಿದ್ರೆ ದ ಫ್ಲಡ್ ಆಫ್ ರೆವಲ್ಯೂಷನ್ ಬಿಟ್ಟಿದ್ರು. ಅದ್ರಲ್ಲಿ ಬೈಬಲ್ ಸೊಸೈಟಿಗಳು ಸತ್ಯಗಳೇನೈತೆಲ್ಲ ಹೊರಗಡೆ ಬರಕಾಯ್ತು. ಚಿಕ್ಕದಾಗಿರಂತ ಒಂದು ಪುಸ್ತಕ ಸುರುಳಿ ಹೊರಗಡೆ ಬರಕೇನಾಯ್ತಂತೆ ಅಲ್ಲಿ ಅಲ್ಲಿ ಆಯ್ತು. ಅದರ ಜನಗಳಿಗೆಲ್ಲ ಆಯ್ತು, ಸತ್ಯ ರೀಚ್ ಆಗೋದಕ್ಕೆ ಶುರು ಆಯ್ತು. ಆದ್ರೆ ಅದಲ್ಲಿರಂತ ಅನೇಕ ವಿಚಾರಗಳು ಹೆಂಗಿದೆ ಅಂತಂದ್ರೆ ಇನ್ನ ಏನಾಗಿದೆ ಸೀಕ್ರೆಟ್ ತರನೇ ಇದೆ. ಎಲ್ಲಾರ್ಗು ಏನಾಗೋದಿಲ್ಲ ಇವಾಗ ಅರ್ಥ ಆಗೋದಿಲ್ಲ. ಅದಕ್ಕೆ ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಏನಾಯ್ತು ಆಯ್ತು ಅದರ. ಸೊ ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಆಗಿ ನೆಕ್ಸ್ಟ್ ಏನಾಗಿದ್ದಂತೆ, ಒಂದು ಗ್ರೇಟ್ ಒಂದು ಮುಖ್ಯವಾಗಿರೋ ಮೂವ್ಮೆಂಟ್ ಏನಾಯ್ತು ಅದಾಯ್ತು ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಂತ ನೋಡ್ತಿದ್ರೆ ಇವೆಲ್ಲ ಏನು ಅಂತಂದ್ಬಿಟ್ಟು ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಯಾರೆಲ್ಲ ಕೇಳ್ತಾ ಇದ್ರೆ ಹೊಸದಾಗಿ ಅವ್ರಿಗೆಲ್ಲ ಎಂತ ಫುಲ್ ಡೀಟೇಲ್ ಆಗಿ ನಾವು ಮುಂದೆ ಬರೋ ಕ್ಲಾಸ್ ಅಲ್ಲಿ ಸೆಕೆಂಡ್ ಕಮಿಂಗ್ ಕ್ಲಾಸ್ ಅಂತಿದೆ ಅವ್ರು ಫುಲ್ ಡೀಟೇಲ್ ನಾವು ಏನ್ ಮಾಡ್ತೀರಿ ಅಲ್ಲಿ ಅಲ್ಲಿ ಹೇಳ್ತೀರಿ. ಆದ್ರೆ ಇಲ್ಲಿ ಹೇಳ್ತಾರೆ ಇನ್ನ ಕಾಲಾವಕಾಶ ಇರೋದಿಲ್ಲ. ಏನಕ್ಕೆ ಕಾಲಾವಕಾಶ ಇರೋದಿಲ್ಲ, ಇನ್ನ ಗಾಸ್ಪಲ್ ಏಜ್ ಎಂಡ್ ಅಲ್ಲಿ ಇರೋದಿಂದ ಜಾಸ್ತಿ ಟೈಮ್ ಏನಾಗಿರೋದಿಲ್ಲ ಇವಾಗ ಅಲ್ಲಿರೋದಿಲ್ಲ. ಅದ ಅತಿ ಶೀಘ್ರದಲ್ಲಿ ದೇವರು ತನ್ನ ರಾಜ್ಯನ ಭೂಲೋಕದಲ್ಲಿ ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಭೂಲೋಕದಲ್ಲಿ ದೇವ್ರ ರಾಜ್ಯ ಸ್ಥಾಪನೆ ಆಗ್ಬೇಕು ಅಂದ್ರೆ ಏನಾಗ್ಬೇಕು, ಏನಾಗ್ಬೇಕು ಅಂದ್ರೆ ಮುಖ್ಯವಾಗಿ ಸಭೆ ಏನಾಗ್ಬೇಕು ಕಂಪ್ಲೀಟ್ ಆಗ್ಬೇಕು, ಅದರ ದೇವರ ರಹಸ್ಯ ಏನಾಗ್ಬೇಕು ನೆರವೇರ್ಬೇಕು. ಇದನ್ನೇ ದೇವ್ರು ಏನ್ ಮಾಡೋದು ಪ್ರಕಟಣೆ 10ನೇ ಅಧ್ಯಾಯದಲ್ಲಿ ಏನ್ ಮಾಡೋದಲ್ಲಿ 7ನೇ ವಚನ ನಮ್ಗೆ ಹೇಳೋದು. ಓದೋಣ ಅಂತೀನಿ, ಪ್ರಕಟಣೆ 10ನೇ ಅಧ್ಯಾಯ 7ನೇ ವಚನ.
ಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆ ಇಟ್ಟು ಇನ್ನು ಸಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭ ವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಎಂದು
ಹೇಳಿದನು. ನೆರವೇರಿಸುವನು ಅಂತ ಹೇಳಿದನು. 7ನೇ ದೇವದೂತ ತುತ್ತೂರಿ ಊದುವಂತ ದಿನಗಳಲ್ಲಿ ಇನ್ನ ದೂತ ಏನ್ ಮಾಡಲ್ಲ ಓದಿಲ್ಲ. ಆದ್ರೆ ಏನ್ ಹೇಳ್ತಾರೆ ಆಲ್ರೆಡಿ ಬಂದ್ಬಿಟ್ಟು ನೋಡಪ್ಪ, ಈ ಮುಂದಕ್ಕೆ ಅತಿ ಶೀಘ್ರದಲ್ಲಿ ಏನಾಗ್ತದೆ ಸ್ವಲ್ಪ ಕಾಲದಲ್ಲಿ 7ನೇ ದೇವದೂತ ಬರ್ತಾರೆ. ಅವಳ 7ನೇ ತುತ್ತೂರಿ ಏನ್ ಮಾಡ್ತಾರೆ ಓದ್ತಾರೆ. ಆ ಊದುವಂತ ದಿನಗಳಲ್ಲಿ ಏನಾಗ್ಬಿಡ್ತಾರೆ ಅಂತಾರೆ, ದೇವರ ರಹಸ್ಯ ಏನಾಗ್ತಾರೆ ನೆರವೇರ್ತಾರೆ ಅಂತಾರೆ. ಇದೇನಂದ್ರೆ 7ನೇ ದೇವದೂತ ಊದುವಂತ ದಿನಗಳಲ್ಲಿ ಅಂತಂದೇನು ಬರ್ತೀನಿ, ಡೇಸ್ ಆಫ್ ದ ವಾಯ್ಸ್ ಆಫ್ ದ 7 ಏಂಜಲ್ ಅಂದೇನು, ಯಾವ ದಿನದ ಬಗ್ಗೆ ಹೇಳ್ತಾರೆ, ಯಾರೋ ಪರ್ಟಿಕ್ಯುಲರ್ ಪೀರಿಯಡ್ ಬಗ್ಗೆ ಮಾತಾಡ್ತಾರ ಅಂತಂದ್ರೆ, ನಾವು ಬೈಬಲ್ ನಲ್ಲಿ ಇದೇ ತರ ದಿನಗಳ ಬಗ್ಗೆ ಮಾಡಿದಿರಿ, ನಾವು ಓದಿದ್ರಿ ಏನಂತ ಓದಿದ್ರಿ, ನೋವನ ದಿನಗಳಲ್ಲಿ ಹೇಗಿತ್ತು ಅದೇ ತರ ಮನುಷ್ಯನ ಕುಮಾರನ ದಿವಸಗಳಲ್ಲಿ ಇರುವುದು ಅಂತ ನೋಡಿದ್ರಿ. ಅಂದ್ರೆ ನೋವನ ದಿವಸಗಳು ಅಂದ್ರೆ ಮೀನಿಂಗು ಅದರ 1 ಇಯರ್ 2 ಇಯರ್ 3 ಇಯರ್ 4 ಇಯರ್ 100 ಇಯರ್ಸ್ 200 ಇಯರ್ಸ್ ಅಂತಾರೆ. ನೋ ದ ಲೈಫ್ ಟೈಮ್ ಆಫ್ ನೋವಾ, ನೋವಾ ಜೀವಮಾನವಾಗಿ ಜೀವಂತವಾಗಿದ್ದಂತ ಎಲ್ಲಾ ಕಾಲದಲ್ಲಿ ಅದರ. ಹಂಗಾರೆ ಆ ಲೈಫ್ ಪೀರಿಯಡ್ ನೋವಾ ಏನ್ರಿ ಹುಟ್ಟದಾಗಿಂದ ಹಿಡ್ದಿ ಸಾಯುವ ತನಕ ಇರುವಂತ ಸಂಪೂರ್ಣವಂತ ಒಂದು ಸಮಯಕ್ಕೆ ಏನ್ ಮಾಡೋದು ನೋವನ ದಿನಗಳು ಅಂತಂತ ಹೇಳೋರು. ಇದೇ ತರ 7ನೆಯ ದೇವದೂತನ ದಿನಗಳಲ್ಲಿ ಅಂದ್ರೆ ಏನ್ ಮಾಡಿದ್ರೆ ಆ ಪೀರಿಯಡ್ ಅಲ್ಲಿ ಏನಾಗ್ತದೆ ದೇವ್ರ ರಹಸ್ಯ ಏನಾಗ್ತದೆ ನೆರವೇರ್ತದೆ. ಏನಪ್ಪ ದೇವ್ರ ರಹಸ್ಯ ಅಂತ ನೋಡ್ಬೇಕ್ರೆ, ದೇವ್ರದು ರಹಸ್ಯ ಇದೆ. ಏನಪ್ಪ ಅದು ರಹಸ್ಯ ಅಂತ ನೋಡ್ಬೇಕ್ರೆ, ದೇವ್ರದು ಬೈಬಲ್ ಪ್ರಕಾರ ನೋಡಿದ್ರೆ ಎರಡು ಮುಖ್ಯವಾಗಿ ರಹಸ್ಯಗಳು ಏನಾಗಿದೆ ಅಲ್ಲಿ ಅಲ್ಲಿದೆ. ಏನಪ್ಪಾ ಅದು ಎರಡು ಮುಖ್ಯವಾಗಿ ರಹಸ್ಯ ಅಂತ ನೋಡ್ತಿದ್ರೆ, ಮೊದಲನೇದಾಗಿ ಬೈಬಲ್ ನಲ್ಲಿ ಏನ್ರಿ ದೇವರ ಒಂದು ಸಭೆನೇ ಏನ್ರಿ ಗ್ರೇಟ್ ರಹಸ್ಯ, ಗ್ರೇಟ್ ಮಿಸ್ಟ್ರಿ. ನಾವು ಬೈಬಲ್ ಅಲ್ಲಿ ನಾವೇನ್ ಬೇಸಿಕ್ ಕ್ಲಾಸ್ ಅಲ್ಲಿ ಓದಿದ್ದೀವಿ ದ ಸೀಡ್ ಆಫ್ ದ ವುಮನ್, ನಿಮ್ಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗ್ಬೋದು. ಸ್ತ್ರೀನ ಸಂತತಿ ಅದರ ಯಾರದು ಸ್ತ್ರೀನ ಸಂತತಿ ನಿಮ್ಗೆ ಯಾರ ಗೊತ್ತಾ? ಸ್ತ್ರೀನ ಸಂತತಿ ಯಾರು? ವೆರಿ ಗುಡ್, ನಾವೇ ಸ್ತ್ರೀನ ಸಂತತಿ. ಇದು ಬೈಬಲ್ ಹೇಳ್ತಾ ಅಂದ್ರೆ ಇದು ರಹಸ್ಯ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ ನೋಡಿ. ಎಫಿಷಿಯನ್ಸ್, ಎಫಿಷಿಯನ್ಸ್ ಥರ್ಡ್ ಚಾಪ್ಟರ್, ಎಫಿಷಿಯನ್ಸ್ ಥರ್ಡ್ ಚಾಪ್ಟರ್ ಥರ್ಡ್ ವರ್ಸ್.
ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತ್ತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದಿದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳಿಕೊಳ್ಳಬಹುದು.
ಕ್ರಿಸ್ತನ ವಿಷಯವಾಗಿರುವಂತ ಮರ್ಮ ಅದ ಹೇಳ್ತಾರೆ ಎಂದ್ರೆ ಮಿಸ್ಟ್ರಿ ಏನದು?
ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ.
ನೋಡ್ರ, ಬೇರೆ ಕಾಲದ ಜನಗಳಿಗೆ ಏನಾಗಿಲ್ಲ, ತಿಳಿಸಲ್ಪಡಲಿಲ್ಲ.
ಅದು ಯಾವುದೆಂದರೆ ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದಿಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ.
ನೋಡ್ರ, ಅನ್ಯ ಜನಗಳು ಏನಂತ ಇವಾಗ ಕ್ರಿಸ್ತನಲ್ಲಿ ಒಂದು ಪಾಲ್ಗಾರರಾಗಿದ್ದಾರೆ. ಇದೇ ಒಂದು ದೊಡ್ಡ ರಹಸ್ಯ ಅಂತ ಹೇಳ್ತಾರೆ. ಅದೇ ನೋಡಿರ್ತೀನಿ ಎಫೆಸಿಯನ್ಸ್ ಫಿಫ್ತ್ ಚಾಪ್ಟರ್ ಕೂಡ ಹೇಳ್ತಾರೆ. ಎಫೆಸಿಯನ್ಸ್ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 30ನೇ ವಚನ.
ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆಯೆಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ.
ಯಾವ ದೇಹಕ್ಕೆ ನಾವೇನಾಗಿದ್ದೀರಿ ಅಂಗವಾಗಿದ್ದೀವೋ ಅದೇ ದೇಹನ ಕ್ರಿಸ್ತನ ಮಾಡ್ತಂತೆ ಪೋಷಿಸ್ತಾರಂತೆ. ಆಮೇಲೆ ನೆಕ್ಸ್ಟ್,
ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗುವರು ಎಂದು ಬರೆದಿದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯ
ನೋಡ್ರ, ಕ್ರಿಸ್ತನ್ಗೂ ಸಭೆಗಿರುವಂತ ಸಂಬಂಧ ಮಾತಾಡ್ತೇನೆ. ಇದುವರೆಗೂ ಗುಪ್ತವಾಗಿರುವಂತ ಈ ರಹಸ್ಯ, ಯಾವ ರಹಸ್ಯ ಅದರ? ದ ಚರ್ಚ್ ಅದರ ಈಸ್ ಅ ಬಾಡಿ ಆಫ್ ಕ್ರೈಸ್ಟ್. ಅದರ ಸ್ತ್ರೀನ ಸಂತತಿ ಅಂತಂದ್ರೆ ಯೇಸು ಕ್ರಿಸ್ತು ಮಾತ್ರ ಅಲ್ಲ, ಅವ ಶರೀರಕ್ಕೆ ಅಂಗವಾಗಿರುವಂತ ಸಭೆ ಕೂಡ ಏನಾಗಿದ್ದಾರೆ, ಇವರು ಒಂದು ಭಾಗಿಯಾಗಿದ್ದಾರೆ. ಅದಕ್ಕೆ ಶಿರಸ್ ಯಾರಪ್ಪ ಅಂತಂದ್ರೆ ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು. ಅರ ಅದ ದೇಹ ಅಂಗಗಳು ಯಾರಂತಂದ್ರೆ ದೇವರ ಮಕ್ಕಳೇನಾಗಿದ್ದಾರೆ ಅದು ಆಗಿದ್ದಾರೆ. ಇದು ಏನಾಗಿದೆ, ಒಂದ್ ದೊಡ್ಡ ರಹಸ್ಯ. ಯಾಕಪ್ಪ ರಹಸ್ಯ ಅಂತಂದ್ಬಿಟ್ರು ಅಂತಂದ್ರೆ ಏನ್ರು ಆದಾಮ್ಗೆ ದೇವ್ರು ಸ್ತ್ರೀಯ ಸಂತತಿ ಬಂದಿ ಸರ್ಪ ತಲೆ ಏನ್ ಮಾಡ್ತಾರೆ ಜಸ್ತದೆ ಅಂದ್ರು. ಅಬ್ರಹಾಮ್ಗೆ ಎಂತಂದ್ರು ನಿನ್ನ ಸಂತತಿ ಮುಖಾಂತರ ಏನ್ ಮಾಡ್ತೀನಿ ಎಲ್ಲಾರನ್ನು ಆಶೀರ್ವದಿಸ್ತೀನಿ ಅಂತಂದ್ರು. ಅಲ್ವರ ಆ ಸಂತತಿ ಯಾರು? ಯೇಸು ಕ್ರಿಸ್ತು ಅಂತ ಎಷ್ಟೋ ಜನ ಹೇಳ್ಬಿಡ್ತಾರೆ. ಯೇಸು ಕ್ರಿಸ್ತು ಆದ್ರೆ ಯಾಕೆ ಇನ್ನ ಸರ್ಪ ತಲೆನ ಜಜ್ಜಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಈ ಪ್ರಶ್ನೆಗೆ ಉತ್ತರನೇ ಇಲ್ಲ. ಅವ್ರು ಯಾಕೆ ಯಾಕೆ ಅಂದ್ರೆ ಸ್ತ್ರೀನ ಸಂತತಿನೇ ಬರೀ ಯೇಸು ಕ್ರಿಸ್ತು ಮಾತ್ರ ಅಲ್ಲ, ಆ ಶರೀರದಲ್ಲಿ ಅಂತ ಎಲ್ಲ ಅಂಗಗಳನ್ನಾಗ್ತಾ ಇದ್ದಲ್ಲಿ ಇದರಲ್ಲಿ ಸೇರ್ತಾರೆ. ಅದು ಯಾರಪ್ಪ ಅಂದ್ರೆ 1,44,000 ಆ ಒಂದು ಬಾಡಿ ಮೆಂಬರ್ಸ್ ಏನಾಗಿರ್ಲಿಲ್ಲ ಏನ್ರಿ, ಅದಿನ ಕಂಪ್ಲೀಟ್ ಆಗಿರ್ಲಿಲ್ಲ. ಯಾವ ಕಂಪ್ಲೀಟ್ ಆಗೋದು? ಅಟ್ ದ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತು ಎರಡನೇ ಬರಿಕೆ ಬಂದ ತಕ್ಷಣ ಫಸ್ಟ್ ಮಾಡೋಂಥ ಕೆಲಸ ಏನಂದ್ರೆ ಈ ಸಭೆ ಏನ್ ಮಾಡ್ತಾರೆ ಫಸ್ಟ್ ಅವರು ಕಂಪ್ಲೀಟ್ ಮಾಡ್ತಾರ. ಮೊದಲಿಂಗನು ಬರದೆ ಯಾರನ್ನ ಆಯ್ಕೆ ಮಾಡಕ್ಕೆ ಅಂತಾರೆ, ಮೊದಲ್ ಗಿತ್ತಿನ ಆಯ್ಕೆ ಮಾಡ್ಕೊಳಕ್ಕೆ. ನಮ್ಗೆ ಚೆನ್ನಾಗ್ ಗೊತ್ತಲ್ಲ ಮತ್ತೆ 25ನೇ ಅಧ್ಯಾಯದಲ್ಲಿ ಏನ್ ನೋಡ್ತೀರಿ, ಆ ಮೊದಲಿಂಗನ್ನು ಮದುವೆ ಮಾಡ್ಕೊಳಕ್ಕೋಸ್ಕರ ಎದುರು ನೋಡೋದಕ್ಕೋಸ್ಕರ ಏನ್ರಿ ಕನ್ಯೆಗಳು ಹೋದ್ರಂತೆ. ಎಷ್ಟು ಮಂದಿ ಕನ್ಯೆಗಳು? ವೆರಿ ಗುಡ್ ಸ್ಟಾರ್. ಅಂದ್ರೆ 10 ಮಂದಿ ಕನ್ಯೆಗಳು ಏನಾದ್ರು ಎದ್ದು ನೋಡಕ್ ಹೋದ್ರು, ಅದರಲ್ಲಿ 5 ಮಂದಿ ಹೆಂಗಿದ್ರಂತೆ? ವೆರಿ ಗುಡ್, ಬುದ್ಧಿ ಇರೋರು ಮತ್ತೆ ಬುದ್ಧಿ ಇಲ್ದಿರೋರು ಅಲ್ವರ. ಹಂಗಾರೆ ಬುದ್ಧಿ ಇರೋರು ಬುದ್ಧಿ ಇಲ್ದಿರೋರು ಏನಪ್ಪ ವ್ಯತ್ಯಾಸ ಅಂತಂದ್ರೆ, ಒಬ್ರಲ್ಲಿ ಎಣ್ಣೆ ಇತ್ತು ಇನ್ನೊಬ್ರು ಎಣ್ಣೆ ಯಾವ್ದಿರ್ಲಿಲ್ಲ, ದೀಪದಲ್ಲಿ ಎಲ್ಲರಿಗೂ ಇತ್ತು. ಆದ್ರೆ ತನ್ನ ಒಂದು ಬುದ್ಧಿ ಏನಿಲ್ಲಂತೆ, ಅವ್ರ ಎಣ್ಣೆಗಳು ಇರ್ಲಿಲ್ವಂತೆ ಅಲ್ವರ. ಸದ್ ನೋಡ್ಬೇಕಾದ್ರೆ ಏನಾಯ್ತಂದ್ರೆ ಮೊದಲಿಂಗ ಬರೋದೇ ಮಾಡ್ಬಿಟ್ರು, ತಡ ಮಾಡ್ಬಿಟ್ರು. ಇಲ್ಲಿ ಹೇಳ್ತಿರೋದು ಇದೇ ಸೀಕ್ವೆನ್ಸ್ ಬಗ್ಗೆ. ರೆವಲೇಷನ್ 10 ಚಾಪ್ಟರ್ ಹೇಳ್ತಾ ಇರೋದು, ಮ್ಯಾಥ್ಯೂ 25 ಚಾಪ್ಟರ್ ಹೇಳ್ತಾ ಇರೋದು, ಎಲ್ಲ ಒಂದೇ ಪಿಕ್ಚರ್ ಅಲ್ಲ. ಮೊದಲಿಂಗನ ಎದುರು ನೋಡಕ್ ಏನ್ ಮಾಡ್ತಾರೆ ಹೋಗ್ತಾರೆ, ಅದೇ ನೋಡ್ಬೇಕು ಹೆಂಗ್ ಹೋಗ್ತಾರೆ ಅಂದ್ರೆ ಒಂದು ದೀಪ ಇಟ್ಕೊಂಡು ಹೋಗ್ತಾರೆ. ಅದ್ರ ಅಲ್ಲೇನಿತ್ತಂತ ದೇವತನ ಕೆಲ ಒಂದು ಚಿಕ್ಕದ ಒಂದು ಪುಸ್ತಕ ಇತ್ತಂತೆ ಅದ್ರ. ಆ ಪುಸ್ತಕ ಇಟ್ಕೊಂಡು ಏನ್ ಹೇಳ್ತಾರೆ ನೋಡಿರ್ತೀನಿ, ಆ ಒಂದು ಯೋಹಾನನ್ಗೆ ಏನ್ ಹೇಳ್ತಾರೆ ಪ್ರಕಟಣೆ 11ನೇ ಅಧ್ಯಾಯದಲ್ಲಿ 8ನೇ ವಚನ.
ಆ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು. ಆ ಪಟ್ಟಣಕ್ಕೆ ಗುಡಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು.
ಪ್ರಕಟಣೆ 10ನೇ ಅಧ್ಯಾಯ ಪ್ರಕಟಣೆ 10ನೇ ಅಧ್ಯಾಯ 8ನೇ ವಚನ.
ಅನಂತರ ಪರಲೋಕದಿಂದ ನನಗೆ ಕೇಳಿಸಿದ್ದ ಶಬ್ದವು ತಿರುಗಿ ನನ್ನೊಂದಿಗೆ ಮಾತಾಡಿ, ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಆ ಬಿಚ್ಚಿದ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು. ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು, ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು, ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು ಎಂದು ಹೇಳಿದನು.
ನೋಡ್ರ ಹೆಂಗಿರ್ತಂತೆ, ಒಂದು ಪುಸ್ತಕ ಸುಳ್ಳಿ ತಗೋ, ಅದೇ ಮಾಡ ನೀನು ತಿಂದ್ಬಿಡು ಅಂತ ಹೇಳಿದ್ರಂತೆ. ಅದ್ರ ಅದೇ ನೋಡ್ಬೇಕಾದ್ರೆ ಎಲ್ಲಾ ಮೊದಲ ಹಿಂಗ ಮೊದಲ್ ಗೆತ್ತಿಗ್ರು ಮೊದಲ್ ಹಿಂಗ ನೇಮ್ ಮಾಡೋದು ಎದನ್ನ ನೋಡಕ್ ಹೋದ್ರು ಕೈನಲ್ಲಿ ಏನೈತಂತೆ, ಎಲ್ಲಾ ದೀಪ ದೀಪನೇನು ಸತ್ಯವೇದ ಸತ್ಯವೇದ ಹಿಡ್ಕೊಂಡು ಏನ್ ಮಾಡುದಂತೆ, ಎಲ್ಲ ಯೇಸು ಕ್ರಿಸ್ತನ ಎಡಂಬರಿಕೆಲ್ಲ ಏನಂತಾರೆ ಎಕ್ಸ್ಪೆಕ್ಟೇಷನ್ಸ್, ಎಲ್ಲ ಯೇಸು ಕ್ರಿಸ್ತ ಎಡಂಬರಿಕೆಲ್ಲಿ ಬರ್ತಾರೆ 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 ಅಂತ ಏನ್ ಮಾಡಂತೆ, ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಅಲ್ಲಿ ಎಲ್ಲಾರು ಯೇಸು ಕ್ರಿಸ್ತ ಮಾಡುದು ಎದುರು ನೋಡಕ್ ಹೋದ್ರಂತೆ. ಅದೇನ್ ಹೇಳ್ತಾರೆ ಪ್ರಾಫಸಿ, ಯೇಸು ಕ್ರಿಸ್ತ ಅವಾಗೆ ಬಂದ್ಬಿಡ್ತಾರ, ನೋ ದಿಸ್ ಇಸ್ ನಾಟ್ ದ ಪೀರಿಯಡ್, ಆ ಪೀರಿಯಡ್ ಇನ್ನ ನೆಕ್ಸ್ಟ್ ಇದೆ. 7ನೇ ದೇವದೂತ ಏನ್ರಿ ತುತ್ತುರಿ ಊದ್ಬೇಕಾರೆ ಆ ರಗಸ್ ಏನಾಗದ್ ಇವಾಗ ನೆರವೇರದು, ಅಂದ್ರೆ ಸಭೆ ಕಂಪ್ಲೀಟ್ ಆಗದ್ ಯಾವಾಗ ಅಂದ್ರೆ 7ನೇ ಸಭೆ ಕಾಲದಲ್ಲೇ, ಯಾಕೆ ಯೇಸು ಕ್ರಿಸ್ತ ಬರದೇ ಯಾವಾಗ ಅಂದ್ರೆ 7ನೇ ಒಂದು ತುತ್ತುರಿ ಊದ್ಬೇಕಾರೆ ಏನಾಗದು ಬರದ, ಅಲ್ಲಿವರೆಗೂ ಯೇಸು ಕ್ರಿಸ್ತ 2ನೇ ಬರಿಕೆಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅದಕ್ಕೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದ್ದಲ್ಲ ಏನ್ರಿ ಯೇಸು ಕ್ರಿಸ್ತ 2ನೇ ಬರಿಕೆಲ್ಲಿ ಯಾವಾಗ ಬರ್ತಾರೆ, 1ನೇ ತಿಸದೋನಿಕ 4:16 ಮತ್ತು 17 ಏನಂತ ಓದ್ತೀರಿ, ಕರ್ತನು ತಾನೇ ಆಜ್ಞಾಘೋಷದೊಡನೆಯೋ ಪ್ರಧಾನ ದೂತನ ಶಬ್ದದೊಡನೆಯೋ ಆಕಾಶದಿಂದ ಅಂತಾರೆ ಇಳಿದು ಬರುವರು. ಅದು ಎಷ್ಟನೇ ತುತ್ತುರಿ, 1ನೇ ಕೊರಿಂಥ 15ನೇ ಅಧ್ಯಾಯ 50-53 ಹೋದ್ರೆ ಅಂದ್ರೆ ಏನಂತ ನೋಡ್ತೀರಿ, ಕಡೆಯ ತುತ್ತುರಿ ಕಡೆಯ ತುತ್ತುರಿ. ಅದಕ್ಕೆ ಪ್ರಕಟಣೆ 11ನೇ ಅಧ್ಯಾಯ ನಾವೇನ್ ನೋಡ್ತೀರಿ, ಹನ್ನೊಂದನೇ ಅಧ್ಯಾಯ ನೋಡ್ಬೇಕಾರೆ 7ನೇ ತುತ್ತುರಿ ಓದ್ಬೇಕಾರೆ ಲೋಕದ ರಾಜ್ಯಾಧಿಕಾರಿಗಳು 11ನೇ ಅಧ್ಯಾಯ 15ನೇ ವಚನದಲ್ಲಿ ಲೋಕದ ರಾಜ್ಯಾಧಿಕಾರಿಗಳು ನಮ್ಮ ಕರ್ತಂದು ನಮ್ಮೇನಂತಾರೆ ಅಭಿಷೇಕ್ತನಿಗೂ ಆಯ್ತು ಅಂತ ನೋಡ್ತಿರೋದ್ರು. ಹಂಗಾರೆ ಈ ಒಂದು ಕಿಂಗ್ಡಮ್ ಟ್ರಾನ್ಸ್ಫರ್ ಆಗದೆ ಯಾವಾಗ ಅಂದ್ರೆ ಆಯ್ತಾ 7th ಟ್ರಂಪೆಟ್ ಯಾವಾಗ ಅಂದ್ರೆ ಅವಾಗ ಕ್ರೈಸ್ಟ್ ಬರ್ಬೇಕು. ಅದಕ್ಕೆ ಹೇಳ್ತಾರೆ ಸಭೆ ಕಂಪ್ಲೀಟ್ ಆಗೋದು 7th ಟ್ರಂಪೆಟ್. ಅದು ಇನ್ನೂ ಕಾಲ ಏನಾಗಿದೆ, ಇನ್ನೂ ತುಂಬಾ ಅತಿ ಶೀಘ್ರದಲ್ಲಿ ತುಂಬಾ ಹತ್ರ ಇದೆ, ಅತಿ ಕಾಲ ಏನಾಗಿಲ್ಲ ಇಲ್ಲ. ಅದಕ್ಕೆ ಹೇಳ್ತಾರೆ ದೇರ್ ಶುಡ್ ಬಿ ಟೈಮ್ ನೋ ಲಾಂಗರ್, ಇನ್ನ ಕಾಲಾವಕಾಶ ಏನಿಲ್ಲ ಜಾಸ್ತಿ ಇಲ್ಲ, ನಾವು ತುಂಬಾ ಅಂತ್ಯಕಾಲದಲ್ಲಿ ಇರೋದ್ನ ತುಂಬಾ ಏನಾಗಿರಿ, ನೀವು ಕೇರ್ಫುಲ್ ಆಗಿರಿ. ಅದಕ್ಕೆ ಹೇಳ್ತಾರೆ ಆ ಪುಸ್ತಕ ತಗೊಂಡು ನೀವೇನ್ ಮಾಡಿದ್ರಿ, ನೀವು ಫಸ್ಟ್ ತಿಂದ್ಬಿಡಿ ಅಂತ ಹೇಳ್ತಾರೆ. ಅಂದ್ರೆ ಆ ಪುಸ್ತಕ ತಿನ್ಬೇಕಾರೆ ಹೆಂಗಿದೆಯಂತೆ, ಬಾಯಿನಲ್ಲಿ ಇಟ್ಕೊಂಡ್ರೆ ಹೆಂಗಿರ್ತಾರೆ ಅಂತ, ಅದು ಜೇನಿನಂತೆ ಸಿಹಿ ಆಗಿರ್ತಾರೆ, ಹೊಟ್ಟೆ ಒಳಗೊಮ್ಮೆಲೆ ಏನಾಗ್ಬಿಡ್ತಂತದ್ದು ಕಹಿ ಆಗ್ತಾರಂತೆ. ಇದೇನಿದು ಅಂದ್ರ ಓದಿಂತೀನಿ, Jeremiah 15:16 Jeremiah 15:16
ನನಗೆ ದೊರೆತ ನಿನ್ನ
ಓದಿ ಸರ್.
ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವು ಹೃದಯಾನಂದವು ಆದವು. ಸೇನಾಧೀಶ್ವರನಾದ ದೇವರೇ ಯಹೋವನೇ,
ನಿನ್ನ ವಾಕ್ಯವನ್ನು ನನಗೆ ಕಂಡೇನು, ನಾನು ಅದೇನ್ ಮಾಡ್ದೆ ಅಲ್ವರ ನಾನು ಸೇವಿಸ್ದೆ ಅಂತ ಹೇಳ್ತಾರ, ದೈ ವರ್ಡ್ಸ್ ವೇರ್ ಫೌಂಡ್ ಐ ಡಿಡ್ ಈಟ್ ದೆಮ್ ಅಲ್ವರ. ಅದಕ್ಕೆ ದೇವ್ರ ವಾಕ್ಯ ಹೆಂಗಿದೆ, ತುಂಬಾ ಮುದುರ ರೀ, ತುಂಬಾ ಸಿಹಿ, ಹೆಂಗಿದೆ ಅಂತೆ, ಹೆಂಗಿದೆ ಅಂತದ್ದು ಒಂದು ಜೇನುತುಪ್ಪ ತರ ಇದೆ. ಯೋನಾಥನ್ ಏನ್ರಿ ಯುದ್ಧಕ್ಕೆ ಹೋಗಿ ಬರ್ತಾನೆ ಅಲ್ರ, ಅಲ್ಲಿ ಏನ್ ನೋಡ್ತಾನೆ ಒಂದು ಸಿಂಹದಲ್ಲಿ ಏನಿತ್ತಂತೆ, ಸತ್ತೋಗಿರೋ ಸಿಂಹನ್ ಸಾಯಿಸಿರ್ತಾನೆ ಅಲ್ರ, ಹೋಗಿ ಬರೋದಕ್ಕೆ ಏನಾಗಿರ್ತಾರೆ ಸಿಂಹದಲ್ಲಿ ಹೆಂಗ್ ಕದ್ಕೊಂಡಿರ್ತದೆ ಅಲ್ಲಿ ಒಂದು ಹಿಂದ್ರೆ ಜೇನ್ ಗೂಡು ಅದರ ಜೋನಾಥನ್ ಏನ್ ಮಾಡ್ತಾನೆ, ಆ ಜೇನ್ ಗೂಡಲ್ಲಿ ಇರೋಂತ ಜೇನ್ ತುಪ್ಪ ಅಂತ ತಿನ್ನ ತಕ್ಷಣ ಕಣ್ಣು ಏನಾಗ್ಬಿಡ್ತಂತೆ, ಅವ್ನ ಬೈ ಕಣ್ಣು ಪ್ರಕಾಶ ಆಗ್ಬಿಡ್ತು ಅಂತ ಹೇಳ್ತಾರೆ. ಏನಿದು ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್ ಅಲ್ಲಿ ಸಿಂಹ ಸಮರ್ಸಲ್ಪಡ್ತು, ಅದರ ಹೋಗಿ ಬರೋದಕ್ಕೆ ಸೆಕೆಂಡ್ ಅಡ್ವೆಂಟ್ ಅಲ್ಲಿ ಏನಾಗಿದೆ ಅಂತ ಇವಾಗ, ಆ ಸಿಂಹದೊಳಗೆ ಏನ್ ಬಂದಿದೆ ಇವಾಗ, ಹೋಗಿ ಬರೋದ್ರೊಳಗಡೆ ಸಿಂಹದೊಳಗಡೆ ಏನಿದೆ ಇವಾಗ ಜೇನು ಅದರ, ಆ ಜೇನ್ನ ಕೈ ತಗೊಂಡು ಹಾಕೊಂಡು ತಿನ್ನ ತಕ್ಷಣ ಕಣ್ಣು ಏನಾಗ್ಬಿಡ್ತಾನೆ ಪ್ರಕಾಶವಾಗಿ ಆಗ್ಬಿಡ್ತಾನೆ. ಕ್ರೈಸ್ಟ್ ಸೆಕೆಂಡ್ ಅಡ್ವೆಂಟ್ ಅಲ್ಲಿ ಅವ್ರ ಕೈನಿದೆ ಚಿಕ್ಕದ ಒಂದು ಪುಸ್ತಕ ಇದೆ, ತೆರೆದಿಟ್ಟಿರಂತ ಪುಸ್ತಕ, ಓಪನ್ ಬುಕ್ ಅದರ ಬೈಬಲ್. ಏನ್ ಮಾಡೋದು, ಯಾರು ಬೇಕಾದ್ರೆ ಮಾಡೋದು ಓದ್ಬೋದು, ಅಲ್ಲ ಅರ್ಥ ಮಾಡ್ಕೊಂಡ್ರೆ ಹೆಂಗಿರ್ತಾರೆ ಅಂದ್ರೆ ಕಣ್ಗಳು ಹೆಂಗಿರ್ತದೆ ಪ್ರಕಾಶವಾಗಿರ್ತಂತೆ. ಅದ್ರ ಇವನ್ನೆಲ್ಲ ಎಷ್ಟೋ ಕ್ಲಾಸಸ್ ಕೇಳಿದಿರಲ್ವಾ ನೀವು, ಇಷ್ಟು ಜನ ಇಷ್ಟು ಕ್ಲಾಸಸ್ ಕೇಳಿರೋದಲ್ಲಿ ಅದರ ಇಷ್ಟು ವರ್ಷ ಕೇಳಿರೋದಕ್ಕೋ ಇಷ್ಟು ದಿನಗಳಲ್ಲಿ ಕೇಳಿರೋದಕ್ಕೋ ವ್ಯತ್ಯಾಸ ಐತಾ ಇಲ್ವಾ ನಿಮ್ಗೆ? ಅದರ ಖಂಡಿತವಾಗೋ ವ್ಯತ್ಯಾಸ ಇದ್ದೇ ಇರ್ತದೆ. ಅದರ ನಿಮ್ಮ ಕಣ್ಗಳು ಏನಾಗಿದೆ ಇವಾಗ, ಪ್ರಕಾಶವಾಗಿ ತೆರೆದಿದೆ ಅಂತ ಅನ್ಸಲ್ವಾ ನಿಮ್ಗೆ? ಇದೇ ನೋಡ್ಬೇಕ್ರೆ ಚಿಕ್ಕದು ಪುಸ್ತಕ, ಅದು ಬಾಯಿನಲ್ಲಿ ಇರ್ಬೇಕ್ರೆ ಹೆಂಗಿದೆ ಅಂತಂದ್ರೆ ಬಹು ಸ್ವೀಟ್ ಅಂತೆ, ಸೂಪರ್ ಆಗಿದೆ ಅಂತ ಟೇಸ್ಟ್, ಅದರ ತುಂಬಾ ರುಚಿಯಾಗಿದೆ ಅಂತೆ ಮಧುರ ಅದರ. ಆದ್ರೆ ಹೊಟ್ಟೆ ಒಳಗಡೆ ಮತ್ತೆ ಹೋಗ್ಬಿಟ್ಟು ಕಹಿ ಆಗ್ತದೆ. ಯಾವಾಗ ಈ ಸತ್ಯ ಕೇಳ್ತಾ 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 ಇರ್ತಿರೋ ಈ ಸತ್ಯ ನಮ್ಗೇನಾಗ್ತದೆ, ತುಂಬಾ ತುಂಬಾ ಇಷ್ಟ ಆಗ್ಬಿಡ್ತದೆ, ತಿನ್ಬೇಕು ತಿನ್ಬೇಕು, ಇಷ್ಟು ಸ್ವೀಟ್ ಆಗಿದೆಲ್ಲ, ಇಷ್ಟೊಂದು ರುಚಿಕರ ಇದೆಲ್ಲ, ಇದು ನಾವ್ ಯಾವತ್ತು ಕೇಳಲ್ಲ ಈ ತರ ಎಲ್ಲ ಇದೆಲ್ಲ ಅಂತ ಅನ್ಸ್ತದೆ. ಆದ್ರೆ ಇದು ಹೊಟ್ಟೆ ಒಳಗಡೆ ಹೋಗಿದ್ಮೇಲೆ ಇದ್ರ ಪ್ರಕಾರ ನಡ್ಕೊಬೇಕು ನೋಡ್ರಿ ಅಂತೀನಿ, ಅವಾಗ ನಮ್ಗೇನಾಗದು ಬಹು ಕಹಿ ಆಗ್ಬಿಡೋದು. ಯಾಕೆ ಇಷ್ಟ ದಿನ ಎಲ್ಲ ಆಡಿ ಒಂದ್ ತಿನ್ಬಿಡಿತೀರಿ ನೋಡಿರ್ತೀನಿ, ಇವಾಗ ತಿಂದಿರೋದ್ನೆಲ್ಲ ಬಿಟ್ಬಿಟ್ಟು ಏನ್ರಿ ಇವಾಗ ಇದ್ರ ಪ್ರಕಾರ ನಾವು ನಡ್ಕೊಬೇಕು ಅಂದ್ರೆ ಈಸಿನಾ? ಇವಾಗ ನಾವ್ ಎಷ್ಟೋ ಏನ್ ಮಾಡಿದ್ರಿ, ಡಾಕ್ಟರ್ ಇನ್ಸ್ಕೊಳ್ಳ ಕೇಳಿರ್ತೀರಿ, ಅದರ ಏನು ಆತ್ಮ ಬಗ್ಗೆ ಕೇಳಿದಿರಿ, ಮೂರ್ ಲೋಕದ ಬಗ್ಗೆ ಕೇಳಿದಿರಿ, ನರಕದ ಬಗ್ಗೆ ಕೇಳಿದಿರಿ, ಈಡ್ ಬಗ್ಗೆ ಈಡ್ ಬಲಿ ಬಗ್ಗೆ ಕೇಳಿದಿರಿ, ದೀಕ್ಷ ಸ್ಥಾನ ಬಗ್ಗೆ ಕೇಳಿದಿರಿ, ಪ್ರಭು ರಾತ್ರಿ ಭೋಜನ ಬಗ್ಗೆ ಕೇಳಿದಿರಿ, ಇವೆಲ್ಲ ಕಲ್ತಿದ ಮೇಲೆ ನಮ್ಗೆ ಹೆಂಗ್ ಗೊತ್ತಾಯ್ತು ಓಹೋ ಸತ್ಯ ಅಂದ್ರೆ ಏನು, ಆಕ್ಚುಲ್ ಆಗಿ ಇದ ಅರ್ಥಗಳೇನು ಅಂತ ನಮ್ಗೆ ಏನಾಗಿದೆ ಇವಾಗ ನಮ್ಗೆ ಗೊತ್ತಾಗಿದೆ. ಇವಾಗ ನಾವ್ ಅದ್ರ ಪಕ್ಕ ನಡ್ಕೊಬೋದಾ? ನಡಿಬೇಕು. ಇವಾಗ ನಡೀದಿರಕಾಯ್ತದ? ಇವಾಗ ನೀವ್ ಹೇಳ್ರಿ, ಇವಾಗ ನೀವ್ ಕಲ್ತಿರೋ ಪಾಠ ಪ್ರಕಾರ ನಡೀದಿರ ಇರಕ್ಕೆ ನಿಮ್ ಕೈಲಿ ಆಯ್ತದ?
ಪ್ರಯತ್ನ ಮಾಡ್ತೀವಿ.
ಕರೆಕ್ಟ್ ಅದರ ಪ್ರಯತ್ನ ಮಾಡ್ತೀರಾ? ಇಲ್ಲಿ ನೀವು ನಡೆದಿರಕ್ಕೆ ಆಗದೇ ಇಲ್ಲ, ಬೇಕಾ ಹೇಳ್ತೀನಿ ಕೊಡಿ, ನಿಮ್ ಮನೇಲಿ ನಿದ್ದೆನೆ ಬರಲ್ಲ ನಿಮ್ಗೆ. ಯಾಕೆ ಗೊತ್ತಾ, ಜೇನುತುಪ್ಪ ತಿನ್ಬಿಡಿದಿರಾ, ಜೇನುತುಪ್ಪ ಹೊಟ್ಟೆ ಒಳಗೊಳಗೆ ಏನ್ ಮಾಡ್ತೈತಿ ಇವಾಗ ಕೆಲಸ ಮಾಡ್ತಾ ಇದೆ, ನಿಮ್ ತಲೆಯಲ್ಲಿ ಓಡಿಸ್ತಾ ಇದೆ. ಏನ್ ಮಾಡ್ಬೇಕು ನಾನು, ವಾಕ್ಯ ಹಿಂಗ್ ಹೇಳ್ತದೆ, ಆದ್ರೆ ಹಿಂಗೈತಲ್ಲ ಇಲ್ಲಿ, ನಾನ್ ನಡಿಬೇಕೋ ಬೇಡವೋ, ವಾಕ್ಯನ ಕೈಗೊಂಡ್ಬೇಕೋ ಬೇಡವೋ, ವಾಕ್ಯನ ನಡೀದ್ ಬಿಟ್ಬಿಡ್ಲೋ ಬೇಡವೋ, ಸತ್ಯ ಕೇಳೋದ್ ಬಿಟ್ಬಿಡ್ಲೋ ಬೇಡೋ ಅಂತ ಏನಾಗ್ತಾರೆ ಇವಾಗ, ಓಡೋಗ್ಬಿಟ್ಟು ಕಹಿಯಾದ ಅನುಭವಗಳು ನಮ್ನ ತರ್ತದೆ. ಅದಕ್ಕೆ ನಮ್ ಜೀವನದಲ್ಲಿ ಹಿಂಸೆಗಳು ತೊಂದರೆಗಳು ಬರ್ತಾರೆ. ಯೋಚನೆ ಮಾಡಿರ್ತೀನಿ, ಎಲ್ಲ ಹೊಟ್ಟೆ ಚೆನ್ನಾಗಿ ಊಟ ತಿನ್ಮೇಲೆ ಹೊಟ್ಟೆ ನೋವಾದ ಏನಾಗ್ತಾರೆ, ಕಂಫರ್ಟಬಲ್ ಆಗಿರ್ತದ? ಹಂಗೆ ಸತ್ಯ ಕೇಳಿದ್ಮೇಲೆ ಸತ್ಯದ ಪ್ರಕಾರ ಹಿಂಸೆಗಳು ಬಂದೇ ಬರ್ತಾರೆ. ಬೈಬಲ್ ಹೇಳ್ತಾರಲ್ಲ, ಯಾ ಕ್ರಿಸ್ತನಲ್ಲಿ ವಾಕ್ಯದ ಪ್ರಕಾರ ಸದ್ಭಕ್ತರಾಗಿ ಮಾಡೋದಕ್ಕೆ ಡಿಸಿಷನ್ ತಗೊಂತಾರ ಅವ್ರ ಹಿಂಸೆ ಅಂತ ಡೆಫಿನೆಟ್. ಓದಿ 2 ತಿಮೋತಿ 3:12, 2 ತಿಮೋತಿ 3:12,
ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು.
ಹಿಂಸೆಗೆ ಒಳಗಾಗಬಹುದು ಅಂತ ಹೇಳಲಿಲ್ಲ, ಒಳಗಾಗ್ಯ ಆಗ್ತಾರೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾರೆಲ್ಲ ಸತ್ಯ ಕೇಳಿದ್ರೆ ಇದ್ರ ಪಕ್ಕ ನಡಿಬೇಕು ಅಂತ ಡಿಸಿಷನ್ ತಗೊಂಡ ಮೇಲೆ ಯು ಶಲ್ ಫೇಸ್ ಪರ್ಸಿಕ್ಯೂಷನ್ಸ್. ಯೇಸು ಕ್ರಿಸ್ತನ್ಗೆ ಏನ್ ಮಾಡಿದ್ರು, ಎಲ್ಲಾ ಕಡೆ ಬಹಿಷ್ಕಾರ ಹಾಕಿ ಹೊರಗಡೆ ಹಾಕ್ಬಿಟ್ರು ಅಂತೀನಿ, ಇದೇನೆಲ್ಲ ಆಗಂತ ಕೆಲಸಗಳು. ಆದ್ರೆ ಇದು ನಮ್ಗೊಂದು ಪರೀಕ್ಷೆ. ಅದರ ಏನ್ ಮಾಡ್ತೀರಾ ಅಂತ, ಏನಿದ್ರು ಅದ್ವೈತ ಹೇಳಿ ದೇವತ ಹೇಳ್ತಾರೆ, ತಗೊಂಡು ನೀವೇನ್ ಮಾಡಿ, ನೀವು ತಿನ್ರಿ ಫಸ್ಟ್ ಹೇಳ್ಬಿಟ್ರು, ನೋಡಪ್ಪ ಇದು ಸಿಹಿ ಆಗಿರ್ತದೆ, ಹೊಟ್ಟೆ ಒಳಗೆ ಹೋದ್ಮೇಲೆ ಏನ್ ಮಾಡ್ತಾರೆ ನಿಮ್ಗೆ ಕಹಿ ಆಗ್ತಾರೆ ಅಂದ್ಬಿಟ್ಟದ್ರ. ಯೋಹಾನ ಹಿಂಗ್ ಹೇಳಿದ ತಕ್ಷಣ ಏನ್ ಮಾಡಿರ್ಬೇಕಾಯ್ತು, ಕಹಿ ಆಗ್ತಾರ ಬೇಡವೇ ಬೇಡ ಸ್ವಾಮಿ, ನಾ ಹಿಂಗೆ ಇಟ್ಬಿಡ್ತೀನಿ ಅಂತ ಹೋಗೋಯ್ತು. ಅರೆ ಯೋಹಾನ ಹಂಗ್ ಮಾಡ್ಲಿಲ್ಲ. ಯೋಹಾನ ಏನ್ ಮಾಡ್ತಾರೆ ನೋಡಿತೀನಿ, 10ನೇ ವಚನ ಪ್ರಕಟಣೆ 10:10,
ಆಗ ನಾನು ಆ ಚಿಕ್ಕ ಸುರುಳಿಯನ್ನು ಆ ದೂತನ ಕೈಯಿಂದ ತೆಗೆದುಕೊಂಡು ತಿಂದು ಬಿಟ್ಟೆನು. ಅದು ನನ್ನ ಬಾಯಿಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಅದನ್ನು ತಿಂದ ಮೇಲೆ ನನ್ನ ಹೊಟ್ಟೆಯು ಕಹಿಯಾಯಿತು.
ಹೊಟ್ಟೆ ಏನಾಯ್ತಂತೆ, ಕಹಿ ಆಯ್ತು. ಯಾಕಂದ್ರೆ ದೇವರ ರಹಸ್ಯ ನೆರವೇರಂತ ದಿನಗಳಲ್ಲಿ ನಾವೇ ಆಗ್ತದ್ರಿ ಇರ್ತಾ ಇದ್ರಿ ಕರ್ತನಲ್ಲಿ ಪ್ರೀತಿ ಅಂದ್ರೆ ಸಹೋದರ ಸಹೋದರಿಗಳೇ. ಅದಕ್ಕೆ ಏನ್ ನೋಡ್ತೀರಿ, ರಹಸ್ಯ ಒಂದು ಬಂದ್ಬಿಟ್ಟು ದ ಕಂಪ್ಲೀಷನ್ ಆಫ್ ದ ಚರ್ಚ್. ಇನ್ನೊಂದು ರಹಸ್ಯ ಯಾವ್ದು ಗೊತ್ತಾ, ಸತ್ಯವೇದ. ದೇವರು ಸತ್ಯವೇದಲಂತೆ ಎಲ್ಲಾ ರಹಸ್ಯಗಳನ್ನ ಏನ್ ಮಾಡಿದ್ರು, ಮುದ್ರೆ ಹಾಕಿಟ್ಟಲ್ಪಟ್ಟಿದ್ರು. ಏನಂದ್ರು ದಾನಿಯೇಲ್ಗೆ, ಎಲ್ಲಾ ಅಂತ್ಯಕಾಲದವರೆಗೆ ಏನಾಗಿದೆ, ಮುದ್ರೆ ಹಾಕಲ್ಪಟ್ಟಿದೆ, ಮುಚ್ಚಲ್ಪಟ್ಟಿದೆ ಅಂತ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ಹೇಳಿದ್ರು. ಅಲ್ವರ ಇವ್ರಿಗೇನಂತಂದ್ರು, ನಮ್ಗೆ ಏಷ್ಯಾದಲ್ಲಿ ಏನಂತಂದ್ರು, ಸತ್ಯವೇದ ಹೆಂಗಿದೆ ಅಂತೆ, ಮುದ್ರೆ ಹಾಕಲ್ಪಟ್ಟಂತ ಪುಸ್ತಕ. ಅಲ್ವರ ರೆವಲೇಷನ್ 5th chapter ಅಲ್ಲಿ ನೋಡಿದ್ರಿ, 7 ಮುದ್ರೆಗಳಿಂದ ಮುದ್ರೆ ಹಾಕಲ್ಪಟ್ಟಿದೆ. ರೆವಲೇಷನ್ 10th chapter ಅಲ್ಲಿ ನೋಡ್ತೀರಿ, ಆ ಮುದ್ರನ ಒಡೆದಿ ತೆರೆದಿರಂತ ಒಂದು ಪುಸ್ತಕ ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ಅಲ್ಲಿ ನೋಡ್ತೀರಿ. ಅದರ ಅದಕ್ಕೆ ಇದು ದೇವರ ರಹಸ್ಯ. ಈ ರಹಸ್ಯನ ದೇವ್ರ ಏನ್ ಮಾಡ್ಬಿಟ್ರು ಗೊತ್ತಾ, ಓಪನ್ ಆಗಿ ಬಿಟ್ಬಿಟ್ರು. ಅದರ ಎಲ್ಲಾರು ಏನ್ ಮಾಡ್ಲಿ, ಸತ್ಯನ ತಿಳ್ಕೊಳ್ಳಿ ಅಂತ ಮಾಡಿದ್ರು, ಪಬ್ಲಿಕ್ ಆಗಿ ಏನ್ ಮಾಡಿದ್ರು ಇದು ಬಿಟ್ರು. ಆದ್ರೆ ಪಬ್ಲಿಕ್ ಅಲ್ಲಿ ಇದ್ರು ಸರಿ, ಇದು ಹೆಂಗಿದೆ ಹೆಂಗಿದೆ ಅಂತಂದ್ರೆ, ಅದು ತಿರ್ಗಾ ಹೆಂಗಿದೆ ಅಂತ ಒಂದು ರೀತಿಲಿ ರಹಸ್ಯವಾಗಿದೆ. ಅದಕ್ಕೆ ಹೇಳ್ತಾರಲ್ಲ, ಸೀಲ್ ಆಫ್ ದೋಸ್ ಥಿಂಗ್ಸ್ 4th verse ಅಲ್ಲಿ ಏನಂತಂದ್ರೆ, ಏನ್ರಿ ಮುದ್ರೆ ಹಾಕಬಿಟ್ಬಿಟ್ಟು ನೀನು ಅಂತ ಹೇಳ್ತಾರೆ. ನೋಡಿ 4ನೇ ವಚನ ಓದಿ, ಇನ್ಸತಿ ಪ್ರಕಟಣೆ 10:4,
ಏಳು ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ ಏಳು ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು. ಆದ್ರೆ ಏಳು ಗುಡುಗುಗಳು ನುಡಿದಿದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ
ಅದನ್ನ ಗುಪ್ತವಾಗಿಡು ಅಂತ ಮಾಡಿದ್ರು. ಹಂಗಾರೆ ಇದು ಹೆಂಗಿದೆ ಅಂದರೆ ಒಪ್ಪನ್ನ ಸತ್ಯ ಆದರೂ ಸರಿ ಕೆಲವು ಜನಕ್ಕೆ ಹೆಂಗಿದೆ ಇನ್ನ ರಗಿಸುತ್ತಾರೆ ಏನಾಗಿದೆ ಅಲ್ಲಿದೆ ಅದು ನೋಡ್ಬೇಕಾರೆ ತಗೊಂಡು ತಿನ್ಬೇಕಾರೆ ಅಂತ ಹೇಳ್ತಾರೆ ಕಹಿಯಾಗಿದೆ ಅಂತ ಹೇಳ್ತಾರೆ. ಅದು ನೋಡ್ಬೇಕಾರೆ ಇವೆಲ್ಲ ಸಿಚುವೇಶನ್ ಅದರ ಎಲ್ಲ ಯಾರು ಕಂಟ್ರೋಲ್ ಇದೆ ಯೇಸು ಕ್ರಿಸ್ತನ್ ಕಂಟ್ರೋಲ್ ಇದೆ. ಅದರ ಹಂಗಾರೆ ಯೇಸು ಕ್ರಿಸ್ತನ ಒಂದು ಸುತ್ತಲೂ ಫುಲ್ ಮೇಘಗಳಿದೆ ಅಂತಂದ್ರೆ ಕಷ್ಟ ಸಂಕಟ ಹಿಂಸೆಗಳೆಲ್ಲ ಏನ್ ಮಾಡ್ತಾ ಇರೋದಂತೆ ಜನಗಳಿಗೆ ಏನ್ ಮಾಡ್ತಾರೆ ದೇವ್ರು ಇವಾಗ ಸತ್ಯಾಂಶಗಳನ್ನ ಕೊಡ್ತಾ ಇದಾರೆ. ಅದರ ಏನಕ್ಕೆ ಈ ತರ ಮಾಡ್ತಾ ಇದಾರೆ ಅಂತಂದ್ರೆ ಲೋಕಕ್ಕೆ ಏನ್ ಮಾಡ್ತಾರೆ ಜಜ್ಮೆಂಟ್ ಏನ್ ಮಾಡ್ತಾರೆ ತರ್ತಾರೆ. ಅದೇ ನೋಡ್ಬೇಕಾದ್ರೆ ಎಲ್ಲ ಆತನ ಪಾದದ ಕೆಳಗಡೆ ಇದೆ. ಅದಕ್ಕೆ ಯೇಸು ಕ್ರಿಸ್ತು ಏನ್ರಿ ಎರಡನೇ ಬರಿಕೆ ಯಾವಾಗ ಬರ್ತಾರೆ ನೋಡಿಂತೀನಿ ನಾವು ಒಂದು ವಚನ ಓದನ ಏನ್ರಿ ಹೀಬ್ರೂಸ್ ಫಸ್ಟ್ ಚಾಪ್ಟರ್ 13th ವರ್ಸ್ ಹೆಬ್ರೆಯರು 1:13 ವಚನ
ಅದರ ದೇವದೂತರಲ್ಲಿ ಆದರೆ ದೇವದೂತರಲ್ಲಿ ಯಾವ ವಿಷಯದಲ್ಲಿ ಆದರೂ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂಬುದಾಗಿ ಎಂದಾದರೂ ಹೇಳಿದ್ದಾನೋ
ನೋಡ್ರ ಎಂದಾರೋ ಹೇಳಿದ್ದಾನೋ
ಇವರೆಲ್ಲರೂ ರಕ್ಷಣೆಯನ್ನು
ಸಾಕ್ಬಿಡಿ ಅದಕ್ಕೆ ಸಾಕ್ಬಿಡಿ ಅದಕ್ಕೆ ನೋಡ್ಬೇಕು ಹೇಳ್ತಾರೆ ದೇವ್ರು ಯಾರ್ಗಾರು ಹೇಳಿದಾರ ಏನ್ರ ಎಲ್ಲ ಒಂದು ಶತ್ರುಗಳನ್ನ ಪಾದಕಡೆ ಹಾಕೋ ತನಕ ಕೂತ್ಕೊ ಅಂತ. ಹಂಗಾರೆ ಯೇಸು ಕ್ರಿಸ್ತನ ಮಾತು ಹೇಳಿರೋದು ಯೇಸು ಕ್ರಿಸ್ತ ಕೂತ್ಕೊಂಡವ್ರಂತೆ ನೋಡಿ ಎಲ್ಲಿ ಕೊಟ್ಟಿದ್ರೆ ಪ್ರಕಟ ಹೀಬ್ರೂಸ್ ಫಸ್ಟ್ ಚಾಪ್ಟರ್ 3rd ವರ್ಸ್ 1 3ನೇ ವಚನ
ಪ್ರಕಾಶವು ಈತನು ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನರೂಢನಾದನು.
ಅಲ್ವರ ಇಲ್ಲಂತೆ ಏನ್ ಮಾಡದಂತೆ ಪಾಪ ಇದ್ ಮಾಡಿದ್ಮೇಲೆ ಉನ್ನತ ಮೇಘಮಂಡಲ್ಗೆ ಹೋಗಿ ಎಲ್ಲ ಕೂತಾರಂತೆ ಇವಾಗ ಏನ್ತಾರೆ ದೇವರ ರೈಟ್
ಬಲಗಡೆಯಲ್ಲಿ
ಕೂತಾರಂತೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಎಲ್ಲಿವರೆಗೂ ಕೂತವ್ರೆ ಎಲ್ಲಾ ಶತ್ರುಗಳನ್ನ ತನ್ನ ಪಾದಕ್ಕೆಡೆ ಹಾಕತನಕ್ಕೆ ಮಾಡುವಂತೆ ಕೂತ್ಕೊಂಡಂತೆ ನೋಡಿಂತೀನಿ ಹೀಬ್ರೂಸ್ 10th ಚಾಪ್ಟರ್ ಅಲ್ಲಿ 12:13 ಹೆಬ್ರೆಯರು 10:12-13
ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು.
ದೇವರ ಬಲಗಡೆಯಲ್ಲಿ ಕೂತುಕೊಂಡರು
ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಪವಿತ್ರರಾಗುತ್ತಿರುವವರನ್ನು
ಎಲ್ಲಾ ಶತ್ರುಗಳನ್ನ ತನ್ನ ಪಾದಕ್ಕೆಡೆ ಹಾಕುವ ತನಕ ಅಲ್ಲಿ ಏನ್ ಮಾಡ್ತಾರಂತ ಅವರು ಅದು ಕೂತಿರ್ತಾರಂತೆ. ಅಲ್ವರ ಇವಾಗ ಪಾದಕ್ಕೆಡೆ ಹಾಕ್ಬೇಕಾದ್ರೆ ಏನಾಗ್ತದೆ ನೋಡಿ ಕೀರ್ತನೆ 110:1
ಯೆಹೋವನು ನನ್ನ ಒಡೆಯನಿಗೆ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು.
ನನ್ನ ಬಲಗಡೆಯಲ್ಲಿ ಮಾಡಿ ನೀನು ಕೂತುಕೊಂಡಿರು ಅಂತ ಹೇಳ್ತಾರೆ. ಇವಾಗ ಎಲ್ಲಿ ನೋಡಿದ್ರಿ ವಚನ ಅದೇ ವಚನನ ಏನ್ ಮಾಡಿದ್ರಿ ನಾವು ಇಲ್ಲಿ ನೋಡಿದ್ರಿ ಅದ್ರ ಏನಂತ ಬಲಗಡೆಯಲ್ಲಿ ಮಾಡಿ ನೀನು ಕೂತ್ಕೊಂಡಿರು ಅಂತ ಹೇಳಿದ್ರ. ಆಮೇಲೆ ಇವಾಗ ಏನಾಗ್ಬೇಕು ಅಲ್ಲೇ ಅಂತ ನೋಡಿದ್ರಿ ಪಾಪ ಏನ್ ನಿವೃತ್ತಿ ಮಾಡಿ ದೇವರ ಬಲಗಡೆಯಲ್ಲಿ ಮಾಡೋರು ಇವಾಗ ಕೂತ್ಕೊಂಡವ್ರೆ ಅದರ ಹಂಗಾದ್ರೆ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಏನ್ರೆ ಆ ಬಲೆಗಳಲ್ಲಿ ಕೂತಿರಂತ ಒಂದು ಸ್ಥಾನನ ಬಿಟ್ಟು ಏನ್ ಮಾಡ್ಬೇಕು ಇವಾಗ ಇವಾಗ ಭೂಲೋಕಕ್ಕೆ ಬರ್ಬೇಕು. ಅವಾಗ ಏನ್ ಟೈಮು ಆತನ ಪಾದದ ಕೆಳಗಡೆ ಎಲ್ಲಾ ಶತ್ರುಗಳನ್ನ ಹಾಕುವಂತ ಕಾಲ ಬಂದಿದೆ ಅಂತ ಮೀನಿಂಗ್. ಅದಕ್ಕೆ ನೋಡಿ ಅವ್ರ ಕಾಲ ಎಲ್ಲಿದೆ ಒಂದು ಭೂಮಿ ಮೇಲಿದೆ ಸಮುದ್ರ ಮೇಲಿದೆ. ಅವ್ರ ಕೆಳಗಡೆ ಏನಿದೆ ಇವಾಗೆಲ್ಲ ಭೂಮಿ ನೀರೋದು ಆ ಕೆಡದೇನ್ರಿ ಸಮುದ್ರ. ಹಂಗಾರೆ ಯೇಸು ಕ್ರಿಸ್ತು ಎಲ್ಲಾರ್ದು ಏನ್ ಮಾಡ ತನ್ನ ಹತೋಟಿಯಲ್ಲಿ ಮಾಡೋರು ಇವಾಗ ಇಟ್ಕೊಂಡ್ರೆ ಅದಕ್ಕೆ ನೋಡ್ಬೇಕ್ರೆ ಅವರ ಪಾದದ ಕೆಡೆ ಹಾಕುವ ಟೈಮ್ ಏನಾಗಿದೆ ತುಂಬಾ ಹತ್ರ ಬಂದಿದೆ. ಅದಕ್ಕೆ ಹೇಳ್ತಾರೆ ಈ ಪ್ರಕಟಣೆ ಪುಸ್ತಕ ನೋಡಿದ್ರೆ ಇನ್ನ ಕಾಲಾವಕಾಶ ಇರುವುದಿಲ್ಲ ಅಂತ ನೋಡಿದ್ರೆ. ಅದಕ್ಕೆ ನೋಡಿ ಇವಾಗ ಕೀರ್ತನೆ 110 ಹಂಗೆ ಮುಂದಕ್ಕೆ ಹೋದನ
ಯೆಹೋವನು ನಿನ್ನ ರಾಜದಂಡ ಆಳಿಕೆಯನ್ನು ಚೀಹೋನಿನ ಹೊರ ಹೊರಗೂ ಹಬ್ಬಿಸುವನು. ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು.
ಅದ್ ಹೇಳ್ತಾರೆ, ನಿನ್ನ ವೈರಿಗಳ ನಡುವೆ ಏನ್ ಮಾಡು, ನೀನು ದೊರೆತನ ಮಾಡು. ಹಂಗಾರೆ ಯೇಸು ಕ್ರಿಸ್ತ ಎರಡನೇ ವರಿಕೆಯಲ್ಲಿ ಬರ್ಬೇಕಾದ್ರೆ ಭೂಲೋಕದಲ್ಲಿ ವೈರಿಗಳು ಇರ್ತಾರೆ, ಆ ವೈರಿಗಳ ನಡುವೆನೆ ಕ್ರಿಸ್ತನು ತನ್ನ ರಾಜ್ಯನ ಮಾಡೋದು ಇವಾಗ ಭೂಲೋಕದಲ್ಲಿ ಅಲ್ಲಿ ಸ್ಥಾಪನೆ ಮಾಡೋದು. ಇದೇ ಪಿಕ್ಚರ್ ನ ನಮ್ಗೆ ಪ್ರಕಟಣೆ 10ನೇ ಅಧ್ಯಾಯ ನಮ್ಗೆ ಮಾಡಿದ್ ನಮ್ಗೆ ಕೊಟ್ಟಿರೋದು. ಅದರ ಹಂಗೇ ಅಂದ್ರೆ ಯೇಸು ಕ್ರಿಸ್ತನ ಎಂದ್ರೆ ಎರಡನೇ ಬರುವಿಕೆ ಅತಿ ಶೀಘ್ರದಲ್ಲಿ ಆಗಿ ಅವರು ಭೂಲೋಕದಲ್ಲಿ ತನ್ನ ಪವರ್ನ ಅಸ್ಯೂಮ್ ಮಾಡಿ ಏಳನೇ ಒಬ್ಬ ದೇವದೂತರ ಮುಖಾಂತರ ಸತ್ಯಾಂಶಗಳನ್ನ ಹೊರತಂದು ಏನ್ರಿ ದೇವರ ಒಂದು ಸತ್ಯಾರ್ಥಗಳನ್ನ ಇಡೀ ಬೈಬಲ್ ರಹಸ್ಯಗಳನ್ನ ಹೊರತಂದು ಸಭೆನ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ಏನಾಗ್ಬೇಕು ಅಂದ್ರೆ ಭೂಲೋಕದಲ್ಲಿ ಒಂದು ಭಯಂಕರ ಅಂತ ರೆವಲ್ಯೂಷನ್ ಏನಾಗ್ಬೇಕು ಆಗ್ಬೇಕು. ಸಮುದ್ರ, ಆ ಸಮುದ್ರದ ಮೇಲೆ ಯಾರು ನಿಂತಿರೋದು ನೋಡ್ತೀರಿ, ಅದಕ್ಕೆ ಯೇಸು ಕ್ರಿಸ್ತು. ಅದಕ್ಕೆ ಫ್ರೆಂಚ್ ರೆವಲ್ಯೂಷನ್ ಭಯಂಕರ ವಿಪತ್ತಿಗೆ ಆಗೋ ರೀತಿಲಿ ಅವಾಗೇ ಗ್ರೇಟ್ ಟೈಮ್ ಆಫ್ ಟ್ರಬಲ್ ನ ಕಂಪ್ಲೀಟ್ ಮುಗಿಸೋದಕ್ಕೆ ಏನ್ ಮಾಡಕ್ ಹೋಗಿಲ್ಲ, ಬಿಡಕ್ ಹೋಗಿಲ್ಲ. ಅದನ್ನ ಏನ್ ಮಾಡಿದ್ರು, ಕಂಟ್ರೋಲ್ ಮಾಡಿದ್ರು. ಕಂಟ್ರೋಲ್ ಮಾಡಿ ಏನ್ ಮಾಡಿದ್ವಿ ಅದನ್ನ, ಅದನ್ನ ಬಿಟ್ಟರು. ಯಾಕೆ ಅಂತಂದ್ರೆ ಅದನ್ನ ಅವಾಗೆ ಬಿಟ್ಬಿಟ್ಟಿದ್ ಏನಾಗಿರೋದು ಅಂದ್ರೆ ಅವಾಗೆ ದೇವರಾಜ್ಯ ಏನಾಗಿರೋದು ಭೂಲೋಕದಲ್ಲಿ ಸ್ಥಾಪನೆ ಆಗಿರೋದು. ಯಾಕೆ ಸ್ಥಾಪನೆ ಮಾಡಿಲ್ಲ ಅಂತಂದ್ರೆ ಇನ್ನ ಸಭೆ ಏನಾಗಿಲ್ಲ ಕಂಪ್ಲೀಟ್, ಇನ್ನ ದೇವರ ರಹಸ್ಯ ಏನಾಗಿಲ್ಲ ನೆರವೇರಿಲ್ಲ. ಅದು ಯಾವಾಗ ನೆರವೇರ್ತದೆ, ಏಳನೇ ತುತ್ತೂರಿ ಊದುವಂತ ದಿನಗಳು ಏನಾಗ್ತದೆ ನೆರವೇರೋದ್ರಿಂದ ಇನ್ನ ಟೈಮು ಇದೆ. ಅದೇ ಇನ್ನ ಜಾಸ್ತಿ ಏನಾಗಿಲ್ಲ ಟೈಮು, ಇನ್ನ ತುಂಬಾ ಜಾಸ್ತಿ ಏನಾಗಿಲ್ಲ ಟೈಮು, ಇಲ್ಲ ಇರೋದು ಸ್ವಲ್ಪ ಸಮಯ ಮಾತ್ರನೇ. ಅದಕ್ಕೆ ನೋಡ್ಬೇಕಾದ್ರೆ ಪ್ರಕಟಣೆ ಕೊನೆಗೆ ನೋಡ್ಬೋದು ಅಂತೀನಿ. ಪ್ರಕಟಣೆ 10ನೇ ಅಧ್ಯಾಯದಲ್ಲಿ 11ನೇ ವಚನ.
ಆಮೇಲೆ ಇನ್ನು ನೀನು ಅನೇಕವಾಗಿರುವ ಪ್ರಜೆ ಜನ ಭಾಷೆ ರಾಜ ಇವರ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ನನಗೆ ತಿಳಿಸಲ್ಪಟ್ಟಿತ್ತು.
ನೋಡ್ರ ಏನ್ತಾರೆ, ಯಾರ ಬಗ್ಗೆ ಹೇಳ್ಬೇಕಂತೆ, ದೋ ಮಸ್ಟ್ ಪ್ರೊಫೆಸೈ ಅಗೇನ್ ಬಿಫೋರ್ ಮೆನಿ ಪೀಪಲ್ ನೇಷನ್ಸ್ ಟಂಗ್ಸ್ ಅಂಡ್ ಕಿಂಗ್ಸ್. ಇನ್ನು ಅನೇಕ ಜನ ರಾಜ್ಯಗಳ ನಡುವೆ ಜನಾಂಗಗಳ ಮುಂದೆ ಏನ್ ಮಾಡಕ್ ನೀನು, ನೀನ ಏನ್ ಮಾಡ್ಕೊ, ಪ್ರವಾದಿಸ್ಬೇಕು. ಏನ್ ಪ್ರವಾದಿಸ್ಬೇಕು, ನಾಳೆ ನಿಮ್ ರಾಜ್ಯದಲ್ಲಿ ಹಿಂಗಾಗ್ಬಿಡ್ತಾರೆ, ನಾಳೆ ನಿಮ್ ರಾಜ್ಯದಲ್ಲಿ ಹಿಂಗಾಗ್ತಾರೆ ಅಂತ ಹೇಳೋದಲ್ಲ. ಅದರ ನಾಳೆ ಕೊರೋನಾ ಬರ್ತಾರೆ, ಇವತ್ತು ಕೋವಿಡ್ ಬಂತು, ಇದೆಲ್ಲ ಪ್ರೊಫೆಸಿ. ಏನ್ ಪ್ರವಾದನೆ ಮಾಡಬೇಕು, ಇನ್ನು ಅತಿ ಶೀಘ್ರದಲ್ಲಿ ಏನ್ರೇ ನಿಮ್ಮ ರಾಜ್ಯಗಳು ಏನಾಗ್ತ ಎಲ್ಲ ಕೆಡಲ್ಪಡ್ತದೆ. ಯೇಸು ಕ್ರಿಸ್ತು ಬಂದು ಶತ್ರುಗಳ ನಡುವೆ ಏನ್ ಮಾಡ್ತಾರೆ, ಅವರು ಆಳ್ವಿಕೆ ಮಾಡ್ತಾರೆ ಅಲ್ಲ. ಇನ್ನು ಅತಿ ಶೀಘ್ರದಲ್ಲಿ ದೇವ್ರ ರಹಸ್ಯ ಏನಾಗ್ತಾರೆ ನೆರವೇರ್ತಾರೆ, ಭೂಲೋಕದಲ್ಲಿ ಕಣ್ಣು ಕಾಣಿಸೋ ರೀತಿಯಲ್ಲಿ ಏಳನೇ ದೇವದೂತ ಓದುವಂತ ದಿನಗಳಲ್ಲಿ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಆಗ್ತಾರೆ. ಇನ್ನು ಮೇಲೆ ರಾಜ್ಯಾಧಿಕಾರಿಗಳು ನಿಮ್ದಿರೋದಿಲ್ಲ, ಈ ರಾಜ್ಯಾಧಿಕಾರಿಗಳನ್ನ ಕಿತ್ಕೊಂಡು ಯಾರು ಕೊಡಲ್ಪಡ್ತಾರೆ, ಕ್ರಿಸ್ತನ್ಗೂ ಅಭಿಷೇಕನ್ ಏನ್ ಮಾಡ್ತಾರೆ ಕೊಡಲ್ಪಡ್ತಾರೆ ಅಂದ್ಬಿಟ್ಟು ಈ ಸತ್ಯನ ಏನ್ ಮಾಡ್ಬೇಕು ಅಲ್ಲಿ ಹೇಳ್ಬೇಕು. ಅದೇ ನೋಡ್ಬೇಕಾದ್ರೆ ಯಾವಾಗ ವಿಲಿಯಂ ಮಿಲ್ಲರ್ ಮೂಮೆಂಟ್ ಆರಂಭ ಆಯ್ತು 1799, 1829, 1844 ಇಂದ ಯಾವಾಗ ಇವೆಲ್ಲ ಆಯ್ತು, ಅವಾಗಿನ ಏನಾಗಿದೆ ಅಂದ್ರೆ ದೇವರಾಜ ಸುವಾರ್ತೆ ಏನಾಗಿದೆ ಸಾರಲ್ಲು ಪಟ್ಟಿದೆ. ಅದರ ಸತ್ಕೊಂಡ್ಬೇಕ್ರೆ ನಾವು ಇದನ್ನ ಸ್ಟಡಿಲಿ ನಿಲ್ಲಿಸ್ಬಿಡೋಣ. ಬರುವಂತ ತಿಂಗಳು ರೆವಲೇಷನ್ 11 ಚಾಪ್ಟರ್ ನಾವೇ ಮಾಡೋಣ, ನಾವು ಸ್ಟಡಿ ಮಾಡಿ ನೋಡೋಣ. ಅದರ ಸೊಯಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ, ದೇವರು ಈ ವಾಕ್ಯಗಳನ್ನ ಕೂಡ ಏನ್ ಮಾಡ್ಲಿ ಆಶೀರ್ವದಿಸ್ಲಿ. ನೀವೆಲ್ಲರೂ ಈ ಕೂಟದಲ್ಲಿ ಬಂದು ಪಾಲ್ಗೊಂಡಿದ್ದಕ್ಕಾಗಿ ನಿಮ್ಗೇನ್ರಿ ನಿಮ್ಗೆ ತುಂಬಾ ಧನ್ಯವಾದಗಳು. ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ ಅಂತ ಕೇಳ್ಕೊಂತೀರಿ. ಕೊನೆಯದಾಗಿ ನಾವೇನ್ ಮಾಡೋಣ, ಒಂದು ಒಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ, ಇದನ್ನ ಮುಕ್ತಾಯ ಮಾಡೋಣ. ಅದರ ಸೊ ಅದಕ್ಕೆ ನೋಡ್ಬೇಕಾರೆ ನಾವು ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡ್ಬೇಕಾರೆ ವಿಜಯ ಪ್ರತಾಪ್ ಬದರ್ ಇದ್ದೀರಾ, ಪ್ರಾರ್ಥನೆ ಮಾಡಕ್ ಆಗ್ತದ?
ಮಾಡ್ತೀನಿ ಬ್ರದರ್.
ಓಕೆ,
ಮಾಡ್ತೀನಿ ಮಾಡ್ತೀನಿ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂತ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ಈ ರಾತ್ರಿ ವೇಳೆಯಲ್ಲಿ ನೀನು ಜಗದುತ್ಪತ್ತಿಗೆ ಮೊದಲೇ ಆಯ್ದುಕೊಂಡಂತ ಒಂದು ಚಿಕ್ಕ ಗುಂಪಾದ ಮಕ್ಕಳನ್ನ ಮಾಧ್ಯಮಗಳ ಮುಖಾಂತರ ಒಟ್ಟಾಗಿ ಸೇರಿಸಿ ಸ್ವಾಮಿ ನಿನ್ನ ಯುಗ ಯುಗಾಂತರದ ಯೋಜನೆಗಳನ್ನ ಅದರಲ್ಲಿ ಅಡಕವಾಗಿರ್ತಕ್ಕಂತ ರಹಸ್ಯಗಳನ್ನ ತಿಳಿಯುವಂತ ಒಂದು ಕೃಪೆಯನ್ನ ನಮ್ಮ ಪಾಲಿಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆಯೇ. ಮಹಾ ಪರಿಶುದ್ಧನಾದಂತ ನಮ್ಮ ತಂದೆಯಾದ ದೇವರೇ, ಈವರೆಗೆ ಸ್ವಾಮಿ ನಿನ್ನ ಮಕ್ಕಳಾದ ನಮ್ಮನ್ನ ನಿಮ್ಮ ತ್ರಾಣವುಳ್ಳ ಹಸ್ತದಲ್ಲಿಟ್ಟು ಪರಿಪಾಲಿಸಿ ಸ್ವಾಮಿ ನಮಗೆ ಪರಲೋಕದ ಮನ್ನವನ್ನ ಭಕ್ತರ ಸೇವಕರ ಮುಖಾಂತರವಾಗಿ ಉಣಬಡಿಸುತ್ತಾ ಇರುವುದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆಯೇ. ಲೋಕದ ಸ್ಥಿತಿಗತಿಗಳನ್ನು ನಾವು ನೋಡುವಾಗ ಸ್ವಾಮಿ ನಾವು ಸುವಾರ್ಥ ಯುಗದ ಅಂತ್ಯ ಭಾಗದಲ್ಲಿ ನಾವು ಇದ್ದೇವೆ ಅನ್ನುವಂಥದ್ದು ಎಲ್ಲರಿಗೂ ವೇದ್ಯವಾಗುವಂತಹ ವಿಷಯವಾಗಿದೆ ಸ್ವಾಮಿ. ನಾನಾ ವಿಧವಾದಂತಹ ವ್ಯಾಧಿಗಳು, ಭೂಕಂಪಗಳು, ಅಲ್ಲೋಲ ಕಲ್ಲೋಳಗಳು, ರಕ್ತಪಾತಗಳು ಈ ಲೋಕದಲ್ಲಿ ನಡೆಯುತ್ತಾ ಇವೆ ಸ್ವಾಮಿ. ಅನೇಕ ಜೀವಿಗಳು ತಮ್ಮ ಪ್ರಾಣಗಳನ್ನ ಕಳೆದುಕೊಂಡು ಪರಿತಪಿಸುವಂತ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಸ್ವಾಮಿ. ಆದಾಗ್ಯೂ ತಂದೆಯೇ, ನೀವು ಆಯ್ದುಕೊಂಡಂತಹ ಮಕ್ಕಳನ್ನ ಸ್ವಾಮಿ ನಿಮ್ಮ ಒಂದು ಕೃಪೆಯಲ್ಲಿ ನಡೆಸ್ತಾ ಯಾವುದೇ ರೀತಿಯ ತೊಂದರೆಗಳು ಆಗದ ಹಾಗೆ, ತೊಂದರೆಗಳು ಬಂದಾಗಿಯೂ ಕೂಡ ಸ್ವಾಮಿ ಅವುಗಳಿಂದ ಪಾರಾಗುವಂತಹ ಒಂದು ಯೋಜನೆಯನ್ನ ಕೂಡ ನೀನು ನಮಗೆ ಕೊಟ್ಟು ಎಲ್ಲರನ್ನ ಸುರಕ್ಷಿತವಾಗಿ ನಡೆಸ್ತಾ ಇರುವುದಕ್ಕಾಗಿ ನಿಮ್ಮ ನಾಮಕ್ಕೆ ಅಂತ ಸ್ತೋತ್ರವಾಗಲಿ. ತಂದೆ ಅಂತ ದೇವೇ, ನಾವು ಪ್ರಕಟಣೆಯ ಪುಸ್ತಕದಲ್ಲಿ ಇರತಕ್ಕಂತ ರಹಸ್ಯಗಳನ್ನ ಅರಿಯುವಂತ ಒಂದು ಅವಕಾಶವನ್ನ, ಒಂದು ಅದೃಷ್ಟವನ್ನ, ಒಂದು ಪುಣ್ಯವನ್ನ ನೀವು ನಮಗೆ ಕೊಟ್ಟಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರವಾಗಲಿ. ಅವುಗಳನ್ನ ನೆನೆಸಿಕೊಳ್ಳದೆ ಸ್ವಾಮಿ ಅವುಗಳನ್ನ ನಾವು ಅನೇಕ ಆವರ್ತಿ ಮನನ ಮಾಡಿಕೊಂಡು ಸ್ವಾಮಿ ಈ ಲೋಕದಲ್ಲಿ ನಾವು ನಡೆಯಬೇಕಂತ ರೀತಿ ನೀತಿಗಳನ್ನ ನಾವು ಅರಿತುಕೊಂಡು ನಿಮಗಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಾಪಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ತಂದೆ ಅಂತ ದೇವರೇ, ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ನಿನ್ನ ವಾಕ್ಯವನ್ನ ಕೇಳುವಂತ ಒಂದು ಸೌಭಾಗ್ಯವನ್ನ ಈ ರೀತಿಯಾಗಿ ನಮ್ಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಿಮ್ಮ ನಾಮಕರಣ ಸ್ತೋತ್ರವಾಗಲಿ. ಅಪ್ಪ, ನಿಮ್ಮ ಕೃಪೆಯಿಂದ ಸ್ವಾಮಿ ನಾವು ವಾಕ್ಯವನ್ನ ಕೇಳ್ತಾ ಇದ್ದೇವೆ, ಅದರಂತೆ ನಡೆಯುತ್ತಾ ಇದ್ದೇವೆ ಸ್ವಾಮಿ. ಎಲ್ಲರನ್ನ ನಿಮ್ಮ ಕೃಪೆಯಿಂದ ತುಂಬಿಸಿ ಆಶೀರ್ವದಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ತಂದೆ ಅಂತ ದೇವರೇ, ವಾಕ್ಯವನ್ನ ಬೋಧಿಸಿದಂತ, ಅದರಲ್ಲಿ ಅಡಕವಾಗಿರ್ತಕ್ಕಂತ ರಹಸ್ಯಗಳನ್ನ, ಅವುಗಳ ಮರ್ಮವನ್ನ ತಿಳಿಸಿದಂತ ಪ್ರಿಯ ಸಹೋದರರನ್ನ ಆಶೀರ್ವದಿಸು ಸ್ವಾಮಿ. ಅವರಿಗೆ ಬೇಕಾದಂತ ಆತ್ಮಿಕ ಆಶೀರ್ವಾದ, ಶಾರೀರಿಕ ಆಶೀರ್ವಾದ ಎಲ್ಲವನ್ನ ಅನುಗ್ರಹಿಸಿಕೊಟ್ಟು ಕೂಡ ಅನೇಕ ಆತ್ಮಗಳನ್ನ ನಿನ್ನೆಡೆಗೆ ಅವರು ತರುವಂತ ಒಂದು ಜವಾಬ್ದಾರಿ ಸ್ವಾಮಿ. ಇದಕ್ಕೆ ಬೇಕಾದಂತ ಬಲ ಶಕ್ತಿ ಎಲ್ಲರ ಸಹಕಾರವನ್ನ ನೀವು ಕೊಟ್ಟು ಅವರನ್ನು ಆಶೀರ್ವದಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ವಾಕ್ಯವನ್ನ, ವಾಕ್ಯ ಸಂದೇಶವನ್ನ ಕೇಳಿದಂತ ನಮ್ಮನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಸಭೆಯ ಪ್ರತಿಯೊಬ್ಬ ಆಶೀರ್ವದಿಸು ಸ್ವಾಮಿ. ಮುಂದಿನ ದಿನಗಳಲ್ಲಿ ನಿಮ್ಮ ಚಿತ್ತವಿದ್ದದ್ದೇ ಆದರೆ ಸ್ವಾಮಿ, ಇಂತಹ ಎಲ್ಲಾ ಸತ್ಯ ವಾಕ್ಯಗಳನ್ನು ನಾವು ಕೇಳಿ ಅದನ್ನು ಮನನ ಮಾಡಿಕೊಂಡು ಸ್ವಾಮಿ ಲೋಕದಲ್ಲಿ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಮೂಲವಾದ ನಾಮದಲ್ಲಿ ಅತಿ ವಿನಯದಿಂದಲೂ ದೀನತೆಯಿಂದಲೂ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್.
ಥ್ಯಾಂಕ್ ಯು ಬ್ರದರ್.
ನಮಸ್ಕಾರ
ಬ್ರದರ್. ಒಂದ್ ಪ್ರಶ್ನೆ ಬ್ರದರ್,
ಕೇಳಿ.
ಫಸ್ಟ್ ಕೊರಿಂಥಿ 15:29 ಸತ್ತವರಿಗೆ ಪುನರುತ್ಥಾನವಿಲ್ಲವಾದರೆ ಸತ್ತವರಿಗೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವರು ಏನು ಮಾಡುವರು? ಸತ್ತವರು ಎದ್ದು ಬರಲಿಲ್ಲವೆಂದು ನಿಜವಾಗಿದ್ದರೆ ಯಾಕೆ ಅವರಿಗೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಾರೆ?
ವೆರಿ ಗುಡ್, ಒಳ್ಳೆ ಪ್ರಶ್ನೆ. ಡೌಟ್ ಏನ್ ಹೇಳಿ.
ಅದೇ ಸತ್ತವರಿಗೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋದು ಅಂದ್ರೆ ಏನು ಅಂತ ಅರ್ಥ ಆಗ್ಲಿಲ್ಲ.
ಓಕೆ, ಇವಾಗ ವಚನದಲ್ಲಿ ಸತ್ತವ್ರ ಬದಲು ನೀವೇನ್ ಮಾಡಿ ಲೋಕ ಅಂತ ಹಾಕ್ಬಿಟ್ಟು ಓದಿ. ಅದೇ ವಚನನ ಲೋಕ ಅಂತ ಹಾಕ್ಬಿಟ್ಟು ಓದಿ ತಿರ್ಗಾ.
ಲೋಕ ಸತ್ತವರಿಗೆ ಪುನರುತ್ಥಾನವಿಲ್ಲವಾದರೆ ಲೋಕಕ್ಕೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದು ಏನು ಮಾಡುವರು? ಬರುವುದೇ ಇಲ್ಲವೆಂದು.
ವೆರಿ ಗುಡ್. ಇವಾಗ ಲೋಕ ಅಂತ ಹಾಕ್ಬಿಟ್ಟು ಹೋದ್ರೆ ಅರ್ಥನೇ ಚೇಂಜ್ ಅಲ್ವ. ಯಾಕೆ ಲೋಕ ಅಂತ ಹೇಳ್ತಾರೆ ಅಂದ್ರೆ, ಇವಾಗ ದೇವ್ರ ಮಕ್ಳು ದೀಕ್ಷಾ ಸ್ನಾನ ತೊಗೊಂಡಿದ ದಿನಕ್ಕೆ ಕ್ರಿಸ್ತನ ಮರಣದಲ್ಲಿ ಮಾಡೋದಕ್ಕೆ ಪಾಲ್ಗೊಳ್ಳೋದಕ್ಕೆ, ಕರೆಕ್ಟಾ? ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ಳೋದ್ರೆ ಏನಾಗ್ತದೆ, ನಾವು ಸದ್ಭಕ್ತರಾಗಿ ಬಾಳಿ ನಮ್ಮ ಓಟನ ಸಂಪೂರ್ಣವಾಗಿ ವಿಶ್ವಾಸದಲ್ಲಿ ಮುಗಿಸ್ಕೊಂಡ್ರೆ ನಾವೇನ್ ಮಾಡ್ತೀರಿ ಅಂತಂದ್ರೆ, ಯೇಸು ಕ್ರಿಸ್ತನ ಜೊತೆಗೆ ಮೊದಲನೇ ಪುನರ್ವರ್ತನದಲ್ಲಿ ಭಾಗಿಯಾಗ್ತೀರಿ. ನಾವು ಯೇಸು ಕ್ರಿಸ್ತನ ಜೊತೆಗೆ ಮೊದಲನೇ ಪುನರ್ವರ್ತನದಲ್ಲಿ ಭಾಗಿಯಾದ್ರೆ ಸಭೆ ಏನಾದಂಗೆ ಕಂಪ್ಲೀಟ್ ಆದಂಗೆ, ಸಭೆ ಕಂಪ್ಲೀಟ್ ಆದ್ರೆ ಇಮ್ಮಿಡಿಯೇಟ್ ಆಗಿ ಯಾರಿಗೆ ಆಶೀರ್ವಾದ ಬರ್ತಾರೆ? ಲೋಕದವ್ರಿಗೆ ಆಶೀರ್ವಾದ ಬರ್ತಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನಾವೆಲ್ಲ ಬ್ಯಾಪ್ಟಿಸಮ್ ತಗೊಂಡೋದು ಏನಕ್ಕೂ ತಗೊಂತ ಇದ್ರಿ ಅಂದ್ರೆ, ನಾವು ಕ್ರಿಸ್ತನ ಮರಣದಲ್ಲಿ ಬ್ಯಾಪ್ಟಿಸಮ್ ತಗೊಂಡು ನಂಬಿಕಸ್ತರಾಗಿದ್ರೆ, ನಾವು ಓಟನ ಸಕ್ಸಸ್ಫುಲ್ ಆಗಿ ಓಡಿ ಮುಗಿಸಿದ್ರೆ ಇಡೀ ಲೋಕ ಜನಗಳಿಗೆ ಏನ್ ಬರ್ತಾರೆ? ಆಶೀರ್ವಾದ ಬರ್ತಾರೆ ಅಂತ. ಅದಕ್ಕೆ ಹೇಳೋದು, ನಾವೆಲ್ಲ ಒಂದ್ ರೀತಿಯಲ್ಲಿ ಯಾರಿಗೋಸ್ಕರ ನಾವು ದೀಕ್ಷಾ ಸ್ನಾನ ತಗೊಂಡಿರೋದು? ಸತ್ತೋರ್ಗೋಸ್ಕರ ಅಂದ್ರೆ ಯಾರು? ಇಡೀ ಲೋಕಕ್ಕೋಸ್ಕರ ನಾವೇನ್ ಮಾಡಿದಿರಿ, ಅವ್ರ ಪರವಾಗಿ ನಾವು ದೀಕ್ಷಾ ಸ್ನಾನ ತೊಗೊಂಡಿದ್ರಿ, ಅವ್ರ ಪರವಾಗಿ ನಾವು ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ತಾ ಇದ್ರಿ, ಇದರಿಂದ ನೆಕ್ಸ್ಟ್ ಯಾರಿಗೆ ಬೆನಿಫಿಟ್? ಅವ್ರಿಗೆ ಬೆನಿಫಿಟ್. ಅದಕ್ಕೆ ರೋಮಾಪುರದಲ್ಲಿ ಹೇಳ್ತಾರಲ್ಲ ಸರ್, ರೋಮಾಪುರದಲ್ಲಿ ಎಂಟನೇ ವಚನ, ಎಂಟನೇ ಅಧ್ಯಾಯ ಬನ್ನಿ, ರೋಮಾಪುರದಲ್ಲಿ ಎಂಟನೇ ಅಧ್ಯಾಯ.
ಒಂದ್ ನಿಮಿಷ,
ರೋಮಾಪುರದಲ್ಲಿ ಎಂಟನೇ ಅಧ್ಯಾಯ 19ನೇ ವಚನ, ರೋಮಾಪುರದಲ್ಲಿ 8:19.
ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಯಿತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು.
ಇವ ಜಗತ್ತಿಗೆ ದೇವರ ಪುತ್ರ ಬಗ್ಗೆ ಹೆಂಗ್ ಗೊತ್ತು? ಯೇಸು ಕ್ರಿಸ್ತ ಮತ್ತೆ ಅಪೊಸ್ತಲ ಯೋಹಾನ ಏನ್ ಹೇಳ್ತಾರೆ, ನೀವು ಜಗತ್ತು ನಿಮ್ಮನ್ನು ಅರಿಯೋದಿಲ್ಲ, ಅರಿತಿದ್ರೆ ಅವ್ರು ನಿಮ್ನ ಪ್ರೀತಿ ಮಾಡಿರೋ ಅಂತ ಹೇಳ್ತಾರೆ. ಜಗತ್ತಿಗೆ ಸಭೆ ಬಗ್ಗೆ ಗೊತ್ತೇ ಇಲ್ಲ, ನಿಜವಾದ ದೇವ್ರ ಮಕ್ಳು ಯಾರಂತ ಗೊತ್ತೇ ಇಲ್ಲ. ಹಂಗಿರ್ಬೇಕಾದ್ರೆ ಇಲ್ಲಿ ಹೆಂಗ್ ಹೇಳ್ತಾರೆ, ಜಗತ್ತು ಬಹು ಲೌಲೌಕಿಯಿಂದ ನಿಮ್ನ ಎದುರು ನೋಡ್ತಾ ಇದಾರೆ ಅಂತ. ಅಂದ್ರೆ ಎಲ್ಲಾ ಜಗತ್ತಲ್ಲಿರಂತ ಪ್ರತಿಯೊಬ್ಬ ಮನುಷ್ಯಗೂ ನಿರೀಕ್ಷೆ ಇದೆ, ಮುಂದಕ್ಕೊಂದು ಒಳ್ಳೆ ಕಾಲ ಬರ್ತದೆ, ಏನೋ ಒಂದು ಒಳ್ಳೆ ಆಶೀರ್ವಾದ ಬರ್ತದೆ ಅಂತಂದ್ಬಿಟ್ಟು ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾವುದೇ ಧರ್ಮ ತೊಳ್ಳಿಸ್ತಾರೆ, ಹಿಂದೂಸ್, ಮುಸ್ಲಿಮ್ಸ್, ಕ್ರಿಶ್ಚಿಯಾನಿಟಿ ಯಾವುದೇ ತೊಳ್ರಿ, ಫ್ಯೂಚರ್ ಒಂದು ಒಳ್ಳೆ ಯುಗ ಇದೆ. ಹಿಂದೂಸ್ ಏನ್ ಹೇಳ್ತಾರೆ, ಒಳ್ಳೆ ಏನಂತಾರೆ, ಒಳ್ಳೆ ಒಳ್ಳೆ ಕಾಲ ಬರ್ತದೆ. ಅದೇನ್ ಹೇಳ್ತಾರಲ್ಲ, ಏನ್ ಯುಗ ಅದು? ಚಿನ್ನದ ಯುಗನ,
ಯುಗನ
ಆತರ ಹೇಳ್ತಾರೆ. ಅದಕ್ಕೆ ಮುಸ್ಲಿಮ್ಸ್ ಏನ್ ಹೇಳ್ತಾರೆ, ಫ್ಯೂಚರ್ ಏನ್ ಬರ್ತದಂತೆ, ಒಳ್ಳೆ ಒಳ್ಳೆ ಒಂದು ಕಾಲ ಬರ್ತದೆ ಅಂತ ಹೇಳ್ತಾರಲ್ಲ. ಇದೇ ಎಕ್ಸ್ಪೆಕ್ಟೇಷನ್ಸ್ ಮನ್ಸಲ್ಲಿರೋದು. ಇದು ಈ ಆಸೆ ಎಲ್ಲರಲ್ಲಿ ಅಂತ ಈ ಆಸೆ ನೆರವೇರ್ಬೇಕು ಅಂದ್ರೆ ಏನಾಗ್ಬೇಕಲ್ಲಿ, ದೇವರ ಪುತ್ರರು ಮಹಿಮೆಗೆ ಸೇರ್ಬೇಕು. ಅಂದ್ರೆ ದೇವ್ರ ಮಕ್ಳು ಏನಬೇಕು, ಕಾಲಿಂಗ್ ಎಲೆಕ್ಷನ್ ಶೂರ್ನ ಮಾಡ್ಕೋಬೇಕು. ಅಂದ್ರೆ ದೇವ್ರ ಮಕ್ಳು ಕ್ರಿಸ್ತನ ಮರಣದಲ್ಲಿ ಮುಳುಗ್ಬೇಕು. ಅದಕ್ಕೆ ಹೇಳೋದು, ಜಗತ್ತು ಲೌಲವಿಕೆಯಿಂದ ದೇವ್ರ ಮಕ್ಳು ಎದುರು ನೋಡ್ತಾ ಇದಾರೆ. ಅದಕ್ಕೆ ದೇವ್ರ ಮಕ್ಳು ದೀಕ್ಷಾ ಸ್ನಾನ ತೊಗೊಂಡಿದ್ದು ಏನಕ್ಕೆ, ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಅಂತ, ಸತ್ತವ್ರಿಗೇನಾಗ್ಲಿ ಆಶೀರ್ವಾದ ಬರ್ಲಿ ಅಂತ. ಓಕೆನ್ರ ಬೇರೆ ಇನ್ನೇನ್ ಡೌಟ್ಸ್? ಇನ್
ಯಾರಿಗೋ
ಕೇಳ್ರಿ, ಒಂದ್ ನಿಮಿಷ ಎಲ್ಲಾರು ಮಾತಾಡ್ಸ್ಬಿಡ್ತೀನಿ ತಳ್ರಿ. ಸುನಂದ ಸಿಸ್ಟರ್ ನಮಸ್ಕಾರ, ಸುನಂದ ಸಿಸ್ಟರ್ ನಮಸ್ಕಾರ, ಅನ್ಮ್ಯೂಟ್ ಮಾಡ್ಬಿಟ್ ಮಾತಾಡಿ. ನಮಸ್ತೆ ಸರ್, ಮೊದಲನೇ ಬಾರಿ ನಿಮ್ ನೋಡ್ತಾ ಇದ್ದೀನಿ, ತುಂಬಾ ಸಂತೋಷ. ಕ್ಲಾಸಸ್ ಎಲ್ಲ ಪ್ರಯೋಜನವಾಗಿದ್ಯಾ, ಯೂಸ್ಫುಲ್ ಆಗಿದೆಯಾ ನಿಮ್ಗೆ? ಓಕೆ ಓಕೆ ಸರ್, ಹಂಗೆ ರೆಗ್ಯುಲರ್ ಆಗಿ ಕೇಳಿ. ಓಕೆ, ತುಂಬಾ ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇದೆ, ನಿಮ್ದು ಮಾತಾಡೋದು ನನ್ಗೆ ಸೌಂಡ್ ಕೇಳಿಸ್ತಾ ಇಲ್ಲ. ಸಂತೋಷ ಕೇಳಿ, ಇಷ್ಟ ಹಂಗೆ ರೆಗ್ಯುಲರ್ ಕೇಳಿ. ಎಲ್ಲಪ್ಪ ಬ್ರದರ್ ನಮಸ್ಕಾರ.
ನಮಸ್ಕಾರ. ನಮಸ್ಕಾರ.
ನಿಮ್ಮ ಎಲ್ಲ ನಿಮ್ ಫ್ಯಾಮಿಲಿ ಅವರವರೆಲ್ಲ ಸಿಸ್ಟರ್ ನಮಸ್ಕಾರ ಎಲ್ಲರಿಗೂ. ಸಂತೋಷ ನೀವೆಲ್ಲ ಕೇಳ್ತಾ ಇದೀರಾ, ಬಾಕಿ ನಂಗೆ ಕೇಳಿ ಆಶೀರ್ವದಿಸ್ತಿದ್ದೆ ನಿಮ್ಮನ್ನ. ಆಮೇಲೆ ಸುಪ್ರೀತ್ ಬ್ರದರ್ ನಮಸ್ಕಾರ, ವೀರಭದ್ರ ಬ್ರದರ್ ನಮಸ್ಕಾರ.
ನಮಸ್ತೆ ಬ್ರದರ್.
ನಮಸ್ಕಾರ ಬ್ರದರ್, ಹೇಗಿದ್ದೀರಾ? ಸಿಸ್ಟರ್ ಹೇಗಿದ್ದಾರೆ?
ಚೆನ್ನಾಗಿದ್ದಾರೆ.
ಸಂತೋಷ ಬ್ರದರ್, ಸಂತೋಷ. ನಿನ್ನೆ ಎಲ್ಲ ಪಾಠ ಕೇಳಿದ್ರಾ ಕೃಷ್ಣಪ್ಪ ಬ್ರದರ್ ಕ್ಲಾಸು?
ಕೇಳಿದ್ರು ಬ್ರದರ್.
ವೆರಿ ಗುಡ್. ಎಲ್ಲ ಪ್ರಯೋಜನ ಆಯ್ತಾ? ಬೈಬಲ್ ಓದ್ತೀರಾ? ನಿಮ್ಗೆ ಓದಕ್ ಆಗಲ್ವಾ? ಓಕೆ, ನಾನು ಯಾಕೆ ಹೇಳಿದೆ ಅಂದ್ರೆ, ಕೆಲವೊಂದ್ಸರಿ ಪಾಠ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ರೆ ಓದಕ್ ಆಗ್ತದ ನಿಮ್ ಕೈಲಿ ಅಂತ. ಸರಿ, ಓಕೆ, ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಹೆಸರು ಹೇಳ್ತೀನಿ, ಆವಾಗ ನೀವು ಈ ಥರ ಓದೋಕ್ಕೆ ಪ್ರಯತ್ನ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ನಿರ್ಮಲ ಸಿಸ್ಟರ್ಲ್ಲಿ, ನಿರ್ಮಲ ಸಿಸ್ಟರ್ ಇಲ್ಲ, ಓಕೆ, ಸುಗುಣ ಸಿಸ್ಟರ್ ನಮಸ್ಕಾರ, ವೀಣಾ ಸಿಸ್ಟರ್
ನಮಸ್ಕಾರ,
ನಮಸ್ತೆ ಸಿಸ್ಟರ್, ಪ್ರಭಾ ಸಿಸ್ಟರ್ ನಮಸ್ಕಾರ,
ನಮಸ್ತೆ
ನಮಸ್ಕಾರ ಸಿಸ್ಟರ್, ಪ್ರಕಾಶ್ ಬ್ರದರ್ ಹೇಗಿದ್ದೀರಾ?
ನಮಸ್ತೆ ಬ್ರದರ್, ಚೆನ್ನಾಗಿದ್ದೀನಿ ಬ್ರದರ್.
ಸರಿ, ಆಮೇಲೆ ಫ್ರೀ ಇದ್ರೆ ಫೋನ್ ಮಾಡಿ. ಓಕೆ, ರವಿ ಬ್ರದರ್ ಹೇಗಿದ್ದೀರಾ?
ಚೆನ್ನಾಗಿದ್ದೀನಿ ಬ್ರದರ್.
ಸಂತೋಷ, ನೀವು ಅವಾಗ ಫೋನ್ ಮಾಡಿದಾಗ ನಾನು ನೆಟ್ವರ್ಕ್ ಸಿಕ್ಕಿಲ್ಲ, ಅದಕ್ಕೆ ಎತ್ತಕ್ಕಾಗಿಲ್ಲ.
ಹೌದಾ?
ನಮ್ಮ ಹೇಳಿ ಹೇಳಿ
ಬ್ರದರ್. ಅದೇ ಫೋನ್ ಮಾಡ, ಫ್ರೀ ಇದ್ದಾಗ ಫೋನ್ ಮಾಡ್ಬೋದು ಬ್ರದರ್, ಏನು ಮಾತಾಡ್ಲಿಕ್ಕೆ ನೀವು ಫ್ರೀ ಇದ್ದಾಗ?
ಅದೇ ಮಾತಾಡಿ, ತೊಂದರೆ ಇಲ್ಲ, ಫೋನ್ ಮಾಡಿ.
ಆಯ್ತು, ಓಕೆ ಓಕೆ
ಓಕೆ. ಆಮೇಲೆ ರೇಷ್ಮಾ ಸಿಸ್ಟರ್ ಹೇಗಿದ್ದೀರಾ? ಓಕೆ ಓಕೆ ಸಂತೋಷ್ ಸಿಸ್ಟರ್. ವೀಣಾ ಸಿಸ್ಟರ್ ನಮಸ್ಕಾರ.
ನಮಸ್ಕಾರ ಬ್ರದರ್.
ಸಿಸ್ಟರ್ ಏನೋ ಡೌಟ್ ಒಂದಲ್ಲ ಕೇಳ್ರಿ,
ಆಮೇಲೆ ಫೋನ್ ಮಾಡ್ಲ ನಿಮ್ಗೆ.
ಮಾಡ್ರಿ ಫೋನ್ ಮಾಡ್ರಿ, ತೊಂದ್ರೆ ಇಲ್ಲ. ಕೇಳ್ರಿ ಸ್ಟಾರ್, ಏನ್ ನನ್ನ ಆಸ್ತಿ ಇದೆ ಕೇಳಕ್ಕೆ, ಕೇಳ್ರಿ ಏನ್ ಬೇಕಾದ್ರೆ ಕೊಡೋಣ.
144,000 ಜನಕ್ಕೆ ಅಮರತ್ವ ಅಲ್ವಾ?
ಹೌದು,
ಮರಣ ಇಲ್ವಲ್ಲ.
ಹೌದು,
ಮತ್ತೆ ದೊಡ್ಡ ಸಮೂಹ ಅದು ಸಖಿಯರಿಗೆ ಅಲ್ಲಿ ಎರಡನೇ ದತ್ ಇದೆ ಅಲ್ಲ, ಅದು ಅವ್ರಿಗೆ ಅಲ್ಲಿ ಪಾಪ ಇದೆ ಎರಡನೇ ದತ್ ಅಂದ್ರೆ.
ಪಾಪ ಸಂಬಳ ಮರಣ, ಅದು ಯಾವ್ದೇ ಮರಣ ಇರ್ಬೋದು, ಅದು ಎರಡನೇ ಮರಣ ಅಂದ್ರೂ ಪಾಪನೇ, ಪಾಪ ಮಾಡಿದ್ರೆ ಮರಣ ಬರೋದು.
ಅಲ್ಲ ಬ್ರದರ್, ಅಲ್ಲ ಅಲ್ಲ, ಅಲ್ಲಿ ನಾವು ಸತ್ತು ದೊಡ್ಡ ಸಮೂಹ ಹೋಗ್ತದಲ್ಲ 144,000 ಆದ್ಮೇಲೆ ದೊಡ್ಡ ಸಮೂಹ ಸಖಿಯರ್ ಇರ್ತಾರಲ್ಲ ಅದು.
ಹೌದು ಸರ್, ಯಾಕಂದ್ರೆ ನೋಡಿ ಇವಾಗ ಪರಲೋಕ ರಕ್ಷಣೆಗೆ ಬರಂತ ಇನ್ನೊಂದು ಗುಂಪು ಕೂಡ ಪಾಪ ಮಾಡಂತ
ದೊಡ್ಡ ಸಮೂಹ.
ಹೌದು, ಪಾಪ ಮಾಡಂತ ಸಾಧ್ಯತೆಗಳು ಯಾವತ್ತೂ ಇದೆ. ಇವತ್ತು ಲೋಕದಲ್ಲಿ ದೂತ್ರಗಳು ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಇವಾಗ ಲೋಕದಲ್ಲಿ ದೂತ್ರಗಳು ಇದಾರೆ, ಪರಿಶುದ್ಧವಾಗಿ ಇದ್ರು ಅವ್ರು ಮೊದಲು, ಆದ್ರೆ ಅನಂತರ ಏನ್ ಮಾಡಿದ್ರು, ಪಾಪ ಮಾಡಿದ್ರು. ಸೊ ಪಾಪ ಮಾಡಕ್ ಆಗಲ್ಲ ಅಂತ ಹೇಳಂಗಿಲ್ಲ. ಸೊ ಪಾಪ ಮಾಡಂತ ಸಾಧ್ಯತೆಗಳು ಯಾವತ್ತೂ ಇರ್ತದೆ. ಪಾಪ ಮಾಡಿದ್ರೆ ಅವರು ಹೋಗಂತದ್ದು ಎರಡನೇ ಮರಣಕ್ಕೆ. ಇದು
ಅದೇ ಅಲ್ಲಿ ಪಾಪ ಮಾಡಕ್ಕಾಗತ್ತ
ಖಂಡಿತವಾಗೂ ಆಗ್ತದೆ, ಆಗದಕ್ಕೇನೆ ಸಾಧ್ಯತೆಗಳನ್ನ ಇಟ್ಟಿರೋದು. ಅರ್ಥ ಆಯ್ತಾ? ಅದಕ್ಕೆ ಈ ಎರಡನೇ ಮರಣದ ಅಧಿಕಾರ 144,000 ಜನ ಮೇಲೆ ಮಾತ್ರ ಇಲ್ಲ ಅಂತ ಅದಕ್ಕೆ ಸತ್ಯವೇದ ಹೇಳೋದು.
ಅವರಿಗೆ ಅಮರತ್ವ ಅಲ್ವಾ, ಇವರಿಗೆ ಎರಡನೇ ದತ್ತಿದೆ ಅಂತ ನೀವು ಹೇಳಿದ್ರಲ್ಲ ಮೊನ್ನೆ.
ಹೌದು, ಎರಡನೇ ಮರಣ
ನಂಗೆ ಸ್ವಲ್ಪ ಡೌಟ್ ಆಯ್ತು.
ಸೆಕೆಂಡ್ ಡೆತ್
ಹೌದು, ಅಲ್ಲಿ ಪಾಪ ಅಂದ್ರೆ ಸೈತಾನ ಇಲ್ಲಲ್ಲ ಅಲ್ಲಿ.
ನೋಡಿ
ಅಲ್ಲಿ ಸೈತಾನ
ಹೇಳ್ತೀನಿ ಕೇಳ್ರಿ. ಸೆಕೆಂಡ್ ಡೆತ್ ಅಂದ್ಬಿಟ್ಟು ಇದು ಲೋಕದಲ್ಲಿ 144,000 ಬಿಟ್ಟು ಎಲ್ಲಾರ್ಗು ಇದೆ. ಭೂಲೋಕದಲ್ಲಿ ಬರೋಂತ ರಕ್ಷಣೆ ಜನಗಳಿಗೂ ಇದೆ, ಪಿತೃಗಳಿಗೂ ಇರ್ತದೆ, ಆಮೇಲೆ ದೊಡ್ಡ ಸಮೂಹಕ್ಕೆ ಇರ್ತದೆ. ಯಾವಾಗ ಅವ್ರು ಪಾಪ ಮಾಡದೇ ಇರ್ತದೆ. ಸೊ ಪಾಪ ಮಾಡೋದಕ್ಕೆ ಸೈತಾನೇ ಇರ್ಬೇಕು ಅಂತೇನಿಲ್ಲ ಅಲ್ವಾ? ಇಷ್ಟೆಲ್ಲ ಅನುಭವ ಆಗಿದ್ಮೇಲೆ ಸ್ವಂತ ಮನ್ಸಿಂದ ಅವನೇನ್ ಮಾಡ್ಬೋದು, ಯಾರು ಪ್ರೇರಣೆ ಇಲ್ದರ ಅವ್ನ್ ಪಾಪ ಮಾಡೋಂತ ಸಾಧ್ಯತೆಗಳೇನಾಗಿದೆ ಇದೆ. ಸೊ ಪಾಪ ಮಾಡದವಾಗ ಅದರ ಸಂಬಳ ಏನಾಗಿದೆ, ಮರಣ ಇರ್ತದೆ. ಪಾಪ ಮಾಡಿಲ್ಲ ಅಂದ್ರೆ ಭಯ ಪಡಂಗಿಲ್ಲ. ಸೊ ಪಾಪ ಮಾಡಿದ್ರೆ ಚಾನ್ಸಸ್ ಇದ್ದೇ ಇರ್ತದೆ, ಆವಾಗ ಮರಣ ಅಂತಂದ್ಬಿಟ್ಟು ಏನಾಗಿದೆ ದೇವ್ರು ಅದ ಅದ ಕೊಟ್ಟೆ ಕೊಡ್ತಾರೆ. ಓಕೆನಾ?
ಥ್ಯಾಂಕ್ ಯು ಬ್ರದರ್, ಅರ್ಥ ಆಯ್ತು.
ಓಕೆ ಅನಿತಾ ಅಷ್ಟ್ರೆ, ಅನಿತಾ ಅಷ್ಟ್ರೆ ನಮಸ್ಕಾರ. ಪೂರ್ಣಿಮಾ
ನಮಸ್ಕಾರ.
ಯೋಗೇಶ್ ಬ್ರದರ್ ನಮಸ್ಕಾರ, ಹೇಗಿದ್ದೀರಾ?
ನಮಸ್ತೆ ಬ್ರದರ್.
ನಮಸ್ಕಾರ ಸರ್, ಪೂರ್ಣಿಮಾ ಸರ್, ನಿಮ್ಮ ತಾಯಿ ಅವರು ಬಂದಿದ್ರಿ ಇವತ್ತು?
ಎಲ್ಲಿ ಬ್ರದರ್
ಮೀಟಿಂಗ್ ಜಾಯಿನ್ ಆಗಿದ್ರಲ್ಲ ನಿಮ್ಮ ತಾಯಿ?
ಮನೆಗೆ ಬಂದಿದ್ರಾ?
ಮನೆಗಲ್ಲ ಸರ್.
ಗೊತ್ತಾಗಿಲ್ಲ.
ನಾನು ನೋಡಿದೆ ನಿಮ್ಮ ಅಕ್ಕ ಅವ್ರ ಹೆಸರು ಬಂತು. ಮೇನಕತ್ತಾನೆ ನಿಮ್ಮ ಅಕ್ಕ?
ಹೌದಾ, ಸರಿ ಸರಿ, ಓಕೆ.
ಸಂತೋಷ ಜಾಯಿನ್ ಆಗಿ ಕೇಳಿ, ಹಂಗೆ ರೆಗ್ಯುಲರ್ ಆಗಿ ಲಿಂಕ್ ಕಳಿಸಿ ಅಲ್ಲ ಅವ್ರು ಕಳಿಸಿ ಜಾಯಿನ್ ಆಗಿ ಕೇಳಿ.
ಅದೇ
ಅವ್ರದ್ದು ಮ್ಯೂಟ್ ಆಗ್ಬಿಟ್ಟಿದೆ, ಮ್ಯೂಟ್ ಆಗ್ಬಿಟ್ಟಿದೆ ಮ್ಯಾಗಿಸ್ಟರ್. ಓಕೆ ಸರಿ, ಓಕೆ ದೆನ್, ಬೈ ಬೈ ಇವ್ರಿ. ಥ್ಯಾಂಕ್ ಯು. ಯೋಗೇಶ್ ಬ್ರದರ್ ನಮಸ್ಕಾರ.
ನಮಸ್ತೆ.
ಯೋಗೇಶ್ ಬ್ರದರ್ ಹೇಗಿದ್ರಿ ಇವಾಗ?
ಚೆನ್ನಾಗಿಲ್ಲ,
ಆರೋಗ್ಯ ನೋಡ್ಕೊಳ್ಳಿ, ಹುಷಾರಾಗಿರಿ. ಓಕೆ ದೆನ್, ಬೈ ಸಿಯೋ. ಯಾರಿಗೇನು ಡೌಟ್ ಇಲ್ಲಲ್ಲ, ನಾವು ನೆಕ್ಸ್ಟ್ ಟೈಮ್ ಸಿಕ್ಕಣ. ಓಕೆ ದೆನ್, ಬೈ ಬೈ ಸ್ಟಾ, ಬೈ ಬೈ.
Bye, thank you.